ജീവയത്യഖില ശക്തിധരസ്വധാംന അന്യാംശ്ച ഹസ്തചരണശ്രവണത്വഗാദീൻ പ്രാണാം നമോ ഭഗവതേ പുരുഷായ തുഭ്യം. യസ്മാദ് ബ്രഹ്മേന്ദ്ര രുദ്രാദി ദേവതാനാം ശ്രിയോഭി ച ജ്ഞാനസ്ഫൂർത്തിഹി സദാ തസ്മൈ ഹരയേ ഗുരവേ നമഃ. വ്യാസായ ഭവനാശായ ശ്രീശായ ഗുണരാശയേ ഹൃദ്യായ ശുദ്ധവിദ്യായ മധ്വായ ച നമോ നമഃ. രസതു ശ്രീമദാനന്ദതീർത്ഥേന്ദുർനോ ഹൃദം വരേ യദ്വചശ്ചന്ദ്രികാ സ്വാന്തസന്താപം വിനികൃന്തതി സർവോത്തമോ വിഷ്ണുരഥോ രമാ ച ബ്രഹ്മാ ച വായുശ്ച തദീയ പത്ന്യം അന്യേ ച ദേവാഃ സതതം പ്രസന്നാ ഹരൌ സുഭക്തിം മജി സന്ദേശന്തു. ശ്രീ ഗുരുഭ്യോ നമഃ. ഹരി ഓം. നാരായണായ പരിപൂർണഗുണാർണവായ വിശ്വോദയസ്ഥിതിലയോന്നിയതിപ്രദായ ജ്ഞാനപ്രദായ വിബുധാസുരസൗഖ്യദുഃഖസത്കാരണായ വിതതായ നമോ നമസ്തേ. നാരായണം സുരഗുരും ജഗദേകനാഥം ഭക്തപ്രിയം സകലലോകനമസ്കൃതം ച കൈഗുണ്യവർജിതമജം വിഭുമാദ്യമീശം വന്ദേ ഭവഘ്നമമരാസുരസിദ്ധവന്ദ്യം. നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ജയമുദീരയേ. പരമപവിത്രവാദ ശ്രീമന്മഹാഭാരതത്തിൽ യാവ രീതിയായി പാണ്ഡവരു ഇന്ദ്രപ്രസ്ഥത്തിൽ അത്യന്ത അപൂർവ രീതിയിൽ രാജ്യഭാരവനു ಮಾಡುತ್ತಿದ್ದಾರೆ ಮತ್ತು ಅನಂತರ ಧರ್ಮರಾಜ ದೇವಕಿಯನ್ನು ವಿವಾಹವಾಗಿದ್ದಾನೆ. ಭೀಮಸೇನ ಕಾಳಿ ಅಂತಕ್ಕಂಥ ಸಾಕ್ಷಾತ್ ಭಾರತೀಯ ಅವತಾರ, ಆ ಕಾಳಿಯನ್ನು ವಿವಾಹವಾಗಿದ್ದಾರೆ. ಅನಂತರ ಅನೇಕ ಪ್ರಸಂಗಗಳು ನಡೀತ ದುರ್ಯೋಧನ ಬಲರಾಮದೇವರನ್ನ ತಪ್ಪಾಗಿ ಅವರು ತಿಳಿದುಕೊಳ್ಳೋ ಹಾಗೆ ಸೇವೆ ಮಾಡಿಬಿಟ್ಟು ಅವರಿಂದ ಗದಾಯುದ್ಧವನ್ನು ಕಲಿತು ಸುಭದ್ರಿಯನ್ನ ನಿನಗೇ ಕೊಟ್ಟು ಮದುವೆ ಮಾಡ್ತೇನೆ ಅನ್ನೋ ಮಾತನ್ನ ಅವರಿಂದ ಪಡೆದು ತಾನು ಪಾಂಡವರ ದ್ರೋಹವನ್ನ ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಅನುಕೂಲ ಮಾಡಿಕೊಂಡಿದ್ದಾನೆ. ದಿನಗಳು ಕಡಿತಾ ಇವೆ. ಹಾಗಿದ್ದಾಗ ಒಂದು ಸಲ ನಾರದ ಮುನಿಗಳು ಬಂದು ಪಾಂಡವರಿಗೆಲ್ಲ ಹೇಳ್ತಾ ಇದ್ದಾರೆ. ನಾರದರು ಅಂತ ಹೇಳಿದರೆ ದೇವತೆಗಳು, ದೈತ್ಯರು ಮತ್ತು ಮನುಷ್ಯರು, ಇವರ ಮೂರು ಜನರ ಮಧ್ಯೆ ಸಂಪರ್ಕ ಸೇತುವಿನಂತೆ ಇದ್ದಂಥ ವ್ಯಕ್ತಿಗಳು. ನಮ್ಮ ಮಹಾಭಾರತ, ರಾಮಾಯಣ, ಪುರಾಣಗಳಲ್ಲೆಲ್ಲ ನಾರದರ ಪಾತ್ರ ತುಂಬಾ ವಿಶಿಷ್ಟವಾದ ಪಾತ್ರ. ಯಾವುದೇ ಮುಖ್ಯವಾದ ಸಮಾಚಾರವನ್ನ, ಭೂಲೋಕದ ವಿಚಾರವನ್ನ ದೇವಲೋಕಕ್ಕೆ ಮುಟ್ಟಿಸಬೇಕಾದರೂ ಅವರ ಪಾತ್ರ ಉಂಟು, ಮತ್ತು ದೇವಲೋಕದ ವಿಚಾರಗಳನ್ನ ಭೂಲೋಕದ ಮಹಾನುಭಾವರಿಗೆ ತಲುಪಿಸಲಿಕ್ಕೆ ಕೂಡ ಅವರ ಪಾತ್ರ ಉಂಟು. ಅಷ್ಟೇ ಮುಖ್ಯವಾಗಿ ದೈತ್ಯರಿಗೂ ಭಾರಿ ಕ್ಲೋಸ್ ಅವರು, ಅದು ಭಾರಿ ವಿಶೇಷ. ನಾರದರು ಅಂತ ಹೇಳಿದರೆ ದೈತ್ಯರು ಕೂಡ ಅವರನ್ನ ಎಲ್ಲಾ ಕೆಲಸಕ್ಕೂ ನಂಬುತ್ತಾ ಇದ್ದವರು. ನಾರದ ಸಜೆಷನ್ಸ್ ಕೇಳ್ತಾ ಇದ್ರು, ಇದು ಆಶ್ಚರ್ಯ. ಅವರು ಪರಮ ವಿಷ್ಣು ಭಕ್ತರಂತ ಗೊತ್ತು, ದೇವ ಒಳ್ಳೆಯವರು ಅಂತ ಗೊತ್ತು, ಇಷ್ಟಾದ್ರೂ ಕೂಡ ನಮಗೆ ಭಾರಿ ಉಪಕಾರ ಮಾಡ್ತಾರೆ ಅಂತಕ್ಕಂಥ ಭ್ರಮೆ ಹುಟ್ಟಿಸ್ತಕ್ಕಂಥ ಸಾಮರ್ಥ್ಯ ಅವರಿಗಿತ್ತು. ನಾರದರ ಪಾತ್ರ ತುಂಬಾ ವಿಲಕ್ಷಣ. ಯಾವ ಋಷಿಗಳು ಈ ರೀತಿ ಮಾಡಲಿಲ್ಲ, ನಾರದರು ಮಾತ್ರ ಮಾಡಿರೋ ಕೆಲಸ. ದೇವ ಋಷಿನಾದಷ್ಟೇ ನಾರದ. ಭಗವದ್ಗೀತೆಯಲ್ಲಿ ನಾರದರಿಗಿಂತ ಶಕ್ತಿ ಬರಲಿಕ್ಕೆ ಕಾರಣ ಪರಮಾತ್ಮರ ಒಂದು ನಾರದ ಅಂತಕ್ಕಂಥ ವಿಭೂತಿ ರೂಪನೇ ಇದರಲ್ಲಿ ಇಟ್ಟಿದ್ದಾನೆ. ಅದರ ಫಲವಾಗಿ ನಾರದರಿಗಂತ ಶಕ್ತಿ ಬಂದಿದೆ. ಕಂಸ, ಜರಾಸಂಧ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ ಮೊದಲಾದ ಎಲ್ಲರೂ ಕೂಡ ನಾರದರ ಜೊತೆಗೆ ತುಂಬಾ ಆಪ್ತತೆಯನ್ನು ಹೊಂದಿದ್ದವರು. ಆಶ್ಚರ್ಯ, ಅವರು ಇಷ್ಟೆಲ್ಲ ಮಾಡಿದರೂ ಕೂಡ ಒಂದು ಸರ್ತೇನೋ ದೇವತೆಗಳಿಗೆ ಒಳ್ಳೆಯದಾಗಿಲ್ಲ, ಒಂದು ಸರ್ತೇನೋ ದೇವತೆಗಳಿಗೆ ಕೆಟ್ಟದಾಗ ಪ್ರಸಂಗ ಬರಲಿಲ್ಲ, ದೈತ್ಯರಿಗೆ ಕೆಟ್ಟದಾಗ ತಪ್ಪಲಿಲ್ಲ, ಆದರೂ ವಿಶ್ವಾಸ ಅವರು ಕಳ್ಕೊಂಡಿಲ್ಲ ಅನ್ನೋದು ಅವರ ವೈಶಿಷ್ಟ್ಯ. ಒಬ್ಬರಾದ್ರೂ ಯೋಚನೆ ಮಾಡಲಿಲ್ಲ, ನಾರದರು ಹೇಳಿದ್ದೆಲ್ಲ ನಮಗೆ ಕೈಕೊಟ್ಟಿದೆ. ಕೊನೆಗೆ ಒಂದು ಸರ್ತಿ ಕೂಡ ಅವ್ರ ಮಾತು ನಡೆದಿಲ್ಲ, ಆದರೂ ಕೂಡ ಯಾಕೆ ನಂಬಬೇಕು ಅನ್ನೋ ಪ್ರಶ್ನೆ ಅವರಿಗೆ ಬಂದೇ ಇಲ್ಲ. ಅವ್ರು ಯಾವ ರೀತಿ ನಾರದರು ವರ್ತಿಸ್ತಾ ಇದ್ರು ಅಂದ್ರೆ ಪೂರ್ತಿ ಒಂಥರ ನ್ಯೂಟ್ರಲ್ ಇದ್ದಾಗ, ನಾವು ಯಾರಿಗೂ ಸಂಬಂಧಪಟ್ಟಿಲ್ಲ ಅನ್ನಾಗಿರ್ತಾನೆ ಈ ರೀತಿ ಕಾರ್ಯ ಸಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯ. ಅಸುರರ ಮಧ್ಯೆ ಹಾಗೆ ಬದುಕಬೇಕಾದದ್ದು ತೀರಾ ಅನಿವಾರ್ಯ. ನಾರದರ ಆದರ್ಶ ನಮಗೆಲ್ಲ ಭಾರಿ ಮುಖ್ಯವಾದದ್ದು. ಅದು ಎಲ್ಲ ಜನಗಳ ಮಧ್ಯೆ ನಾವು ಓಡಾಡಬೇಕು, ಅದು ವಿಶೇಷ. ಇವತ್ತಿನ ಕಾಲದಲ್ಲಂತೂ ಮನೆ ಬಿಟ್ಟು ಹೊರ ಹೊರಟ ಅಂದ್ರೆ ಇವತ್ತು ಧರ್ಮದ ಕಾನ್ಸೆಪ್ಟ್ ಸಿಗೋದೆ ಭಾರಿ ಕಷ್ಟ. ಕೆಲವರು ಮನೆಯಲ್ಲೇ ಸಿಗೋದು ಕಷ್ಟ, ಇನ್ನು ಹೊರಗೆಲ್ಲಿ ಸಿಗುತ್ತೆ ಮತ್ತೆ. ಅಂತ ಹೊತ್ತಿನೊಳಗೆ ಉಪಾಯವೇ ನಡ್ಕೋಬೇಕಾದ್ರೆ ಸ್ವಂತ ಅಣ್ಣ ತಮ್ಮಂದರು ಹೊಂದ್ಕೊಳ್ಳೋದು ಕಷ್ಟ, ಅಕ್ಕ ತಂಗಿಯರು ಹೊಂದ್ಕೊಳ್ಳೋದು ಕಷ್ಟ, ತಂದೆ ಮಕ್ಕಳು ಹೊಂದ್ಕೊಳ್ಳೋದು ಕಷ್ಟ. ನಾರದರು ಎಲ್ಲರ ಜೊತೆ ಹೊಂದ್ಕೊಂಡ್ರು, ಏನು ಆಶ್ಚರ್ಯ. ನಾರದರು ಎಲ್ಲರ ಜೊತೆ ಹೊಂದ್ಕೊಂಡು ಬಿಟ್ಟು ಅವ್ರು ಬಂದರು ಅಂದ್ರೆ ಏನು, ಮತ್ತೆ ಮಾತೇ ಇಲ್ಲ, ಅವ್ರಿಗೆ ಸ್ವಾಗತನೇ, ಬಾರಿ ವೈಭವದ ಸ್ವಾಗತ. ಮತ್ತೆ ಅವ್ರ ಮಾತಿಗೆ ಎದುರಿಲ್ಲ. ಮತ್ತೆ ಅವರೇನು ಬಂದು ಏನೋ ಅನ್ಕೋತ ಬರ್ತಿರ್ಲಿಲ್ಲ, ಓಂ ನಮೋ ನಾರಾಯಣ ಅಂತಾನೆ ಬರ್ತಿದ್ರಿ. ಮತ್ತೆ ಅವರೇನು ಗುಟ್ಟು ಬಿಟ್ಟುಕೊಂಡು ಗುಚ್ಚಿಟ್ಟು ಮೋಸ ಮಾಡ್ತಿರ್ಲಿಲ್ಲ ಅವರು. ಅವ್ರು ಯಾವ ವ್ಯವಸ್ಥೆಯಲ್ಲಿ ಬರ್ತಿರ್ಲಿಲ್ಲ, ನೇರವಾಗಿ ನಾಮ ಹಾಕೊಂಡೇ ಬರ್ತಿದ್ರು. ಆ ನಾಮ ಹಾಕಿ ಹೋಗ್ತಿದ್ರು, ಎರಡೆರಡು ಕೆಲಸ ಮಾಡ್ತಿದ್ರು. ತಾವು ಹಾಕೋತ ಭಕ್ತಿಯಿಂದ ಅವರ ಪಾಪದ ಫಲ ಅವರಿಗೆ ಉಣಿಸ್ತಾ ಇದ್ರು. ಇದು ನಾರದರ ಯೋಗ ಆದವಂತು, ನಾರದರ ಸುವಿಶೇಷವಾದ ಸಾಮರ್ಥ್ಯ. ಇದನ್ನ ಅರ್ಥ ಮಾಡಿಕೊಂಡಷ್ಟು ಕೂಡ ನಮ್ಮ ಜೀವನ ಒಳ್ಳೆ ಸುಖಕರವಾಗಬೇಕು. ಅಂತ ಮಹಾನುಭಾವರು, ಅಂತ ಸಿದ್ಧಿ ಅವರಿಗೆ ಬರಲಿಕ್ಕೆ ಏನು ಕಾರಣ ಅಂದ್ರೆ, ಅವರು ಬ್ರಹ್ಮದೇವರ ಮಕ್ಕಳವರು. ಬ್ರಹ್ಮದೇವರ ಮಕ್ಕಳಾಗಿದ್ದು ಮೊದಲನೇ ಪಾಯಿಂಟ್. ಎರಡನೇ ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ, ಅವರು ವಾಯುದೇವರ ಶಿಷ್ಯರವರು. ವಾಯುದೇವರ ಶಿಷ್ಯರು ಬ್ರಹ್ಮದೇವರ ಮಕ್ಕಳು. ಎಷ್ಟ ಭಾಗ್ಯ ಇದೆ ಲೆಕ್ಕ ಹಾಕಿ. ವಾಯುದೇವರ ಸಂಪರ್ಕ ಬಂದ್ರೆ ಸಾಕು, ಮನುಷ್ಯ ಪಾವನನಾಗಿ ಬಿಡ್ತಾನೆ. ಪವನನ ಸಂಪರ್ಕ ಪಾವನ. ಇವರು ಬ್ರಹ್ಮದೇವರು, ಹಿಂದೆ ವಾಯುದೇವರಾಗಿದ್ದವರು. ವಾಯುದೇವರು ಮುಂದೆ ಬ್ರಹ್ಮದೇವರಾಗುವರು. ಅವರಿಬ್ಬರ ಜೊತೆ ಕನೆಕ್ಷನ್ ಇದೆ. ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿ ಬಂದರು ಅಂತ ನಾರದರ ಪ್ರಶಂಸೆಯನ್ನ ಭಾಗವತ ಪುರಾಣ ಮಾಡುತ್ತೆ. ಅಷ್ಟು ಆಪ್ತರವರಿಗೆ. ಜೊತೆಗೆ ಸಾಕ್ಷಾತ್ ವಾಯುದೇವರ ಶಿಷ್ಯರಾಗಿ ಓದಿ ಅನೇಕರಿಗೆ ಉಪದೇಶ ಮಾಡಿದ್ದಾರೆ. ನಾರದರ ಕಥೆ ಕೇಳಿದರೆ ಆಶ್ಚರ್ಯವಾಗ್ತದೆ. ಅವರು ಪ್ರಹ್ಲಾದನ ಗುರುಗಳವರು, ಧ್ರುವರಾಜನ ಗುರುಗಳು, ಪ್ರಾಚೀನ ಬರಿರಾಜನ ಗುರುಗಳು, ಪುರುಷು ಬದಲಾದವರಿ ಗುರುಗಳು. ಅವ್ರ ಶಿಷ್ಯರಿಂದ ಭಾರಿ ದೊಡ್ಡದವರು. ಪ್ರಾಚೀನರು 60,000 ಜನ ಅವರಿ ಗುರುಗಳವರು. ನಾರದರು ಹೇಗೆ ಕೆಟ್ಟವರಿಗೆಲ್ಲ ಏನೇನೋ ಉಪದೇಶ ಮಾಡಿ ಅವರ ಅಧಃಪತನಕ್ಕೆ ಕಾರಣರಾದರೋ, ಒಳ್ಳೆಯವರಿಗೆಲ್ಲ ಸನ್ಮಾರ್ಗ ತೋರಿಸಿದವರು ಅವರು. ಪ್ರಹ್ಲಾದ ನಾರದರಿದ್ದರೆ ತನ್ನ ತಾಯಿ ಗರ್ಭದಲ್ಲಿದ್ದಾಗ ಭಗವಂತನ ವಿಚಾರ ಕೇಳಿದ ಪುಣ್ಯಾತ್ಮ. ಧ್ರುವರಾಜ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಹೊಂದಿ ಉದ್ಧಾರ ಆದವನು. ಅಂದ್ರೆ ನಾರದನ ಸರಿಯಾದ ಉಪಯೋಗ ಮಾಡಿಕೊಂಡ್ರೆ ಅವ್ರು ಎಷ್ಟು ಅನುಗ್ರಹ ಮಾಡ್ತಾರೆ ಅಂತ ಹೇಳೋದಕ್ಕೆ ಧ್ರುವ ಪ್ರಹ್ಲಾದಾದಿಗಳ ಕಥೆ ಒಳ್ಳೆಯ ದೃಷ್ಟಾಂತ. ಆದರೆ ಅವರನ್ನು ನಾವು ಸ್ವಾರ್ಥಕ್ಕೆ ಬಳಸಿಕೊಂಡ್ರೆ ಹಿರಣ್ಯಕಶಿಪು ಮೊದಲಾದವರಂತೆ ಅಧಃಪತನ ತಪ್ಪಿಲ್ಲ ಎಂಬುದು ಮತ್ತೊಂದು ಆಶ್ಚರ್ಯ. ಪುರಂದಾಸರ ದೇವರನಾಮ ನೋಡಿ ಹೇಗಿದೆ, ನಮಗೆ ಆಶ್ಚರ್ಯ ಆಗಬೇಕು. ಭಿಕ್ಷಕರು ಹಾಡ್ತಾನೆ ಅದನ್ನ, ಸಂಗೀತಗಾರರು ಹಾಡ್ತಾರೆ, ಇದು ಆಶ್ಚರ್ಯ. ಸಂಗೀತ ಕಚೇರಿಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅತ್ಯಂತ ಶ್ರೇಷ್ಠ ಸಂಗೀತ ಕಚೇರಿಯಲ್ಲಿ ಪುರಂದಾಸ ಹಾಡಿರಲೇಬೇಕು, ಇಷ್ಟು ಹಿರಿಮೆ ಉಂಟು. ಭಿಕ್ಷುಕ ಇವತ್ತು ಅನ್ನ ಗ್ಯಾರಂಟಿ ಸಿಗುತ್ತೆ ಅಂದ್ರೆ ಯಾವ ಓದೋದ್ರಷ್ಟು ಗ್ಯಾರಂಟಿ ಇಲ್ಲ. ಪುರಂದಾಸ ಎರಡು ಹಾಡೆ ಬಿಟ್ಟರೆ ಗ್ಯಾರಂಟಿ ಅವ್ರು. ರೈಲು ಬಸ್ನಲ್ಲಿ ಹಾಡ್ಕೊಂಡ್ಬಿಟ್ಟು ಆರಾಮ ಉದ್ಯೋಗ ಬದುಕಿ ಬಿಡ್ತಾನೆ ನಡೆಯಂತೆ. ಎಷ್ಟು ಆಶ್ಚರ್ಯ, ಅವರಿಂದ ಇವರಿವರು ಮುಟ್ಟಿದೆ. ಆ ಎಷ್ಟೋ ಜನ ಅನೇಕರಿಗೆ ಆಶ್ಚರ್ಯವಾಗಬೇಕು. ಅವರು ವೈಷ್ಣವರಲ್ಲ, ಬ್ರಾಹ್ಮಣರಲ್ಲ, ಏನೂ ಅಲ್ಲ. ಪುರಂದ್ರಾಸ ಹಾಡ್ತಾರೆ, ಅದು ಎಂತ ಹಾಡು ಹೇಳ್ತಾರೆ, ಯಾವ್ದು ಹಾಡದಲ್ಲಿ ಮತ್ತೆ ಈ ಪರಿಯ ಸ್ವಭಾವ ದೇವರಲ್ಲಿ ನಾಕಾಣೆ ಬಿಟ್ಟು ಸರ್ವತೋತ್ವ. ಮತ್ತೆ ಆ ಹೇಳಿದರೆ ಹರಿ ಸರ್ವತೋತ್ವ ಬಂದಿರಬೇಕು, ಅವ್ರ ಹಾಡು ಬಿಡ್ಲಕ್ಕೆ ಬರಬಾರದು. ಅಂತ ಹಾಡನ್ನ ಹೇಗೆ ಪುರಂದ್ರಾಸ ಬರೆದಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಾರದರು ಹೇಗಿದ್ರು ಅಂತ ನಮಗೆ ಒಳ್ಳೆ ಕಲ್ಪನೆ ಬರುತ್ತೆ. ಅವರ ಅಷ್ಟು ಅವರ ಮಾತುಗಳು ಇಷ್ಟು ವ್ಯಾಪಕವಾಯಿತು. ಇದು ನಾರದರ ಯೋಗ. ಅಂಥವರು ಬಂದರು, ಪಾಂಡವರೆಲ್ಲ ಅವರನ್ನು ಆಧಾರದಿಂದ ಕಂಡ್ರು. ಆಗ ಪಾಂಡವರು ಹೇಳುತ್ತಾರೆ, ನಾವು ಬ್ರಹ್ಮದೇವರು ಹೇಳಿದ್ದಾರೆ, ಒಂದು ರಹಸ್ಯ ವಿಚಾರ ನಿಮಗೆ ತಿಳಿಸಬೇಕಾಗಿದೆ, ಅದಕ್ಕೆ ಬನ್ನಿ ಅಂತ ಕೂಡಿಸ್ಕೊಂಡು ಎಲ್ಲ ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದ್ರಂತೆ, ಅದರಲ್ಲಿ ಭೀಮನ ಹೊರತು ಉಳಿದವರಿಗೆ ಗೊತ್ತಿಲ್ಲ. ನಾರದರು ಹೇಳಿದ ಮೇಲೆ ಗೊತ್ತಾಗೋದು, ಭೀಮಸೇನ ಮಾತ್ರ ಪೂರ್ಣ ಪ್ರಜ್ಞನಾದ್ರಿಂದ ಗೊತ್ತಿದೆ. ಆದರೆ ಅದನ್ನು ತೋರಿಸಿಕೊಳ್ಳದೆ ಕೇಳ್ತಾ ಇದ್ದಾರೆ. ಅದು ಒಂದು ಯೋಗ. ಕೆಲವರು ಗೊತ್ತಿದ್ರೆ ಕೇಳೋದಕ್ಕೆ ಬಿಡದೇ ಇಲ್ಲ, ತಾವೇ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ ಎಷ್ಟೋ ಸಲ. ಅದು ತಪ್ಪದು. ಯಾವಾಗಲೂ ಕೂಡ ಕೇಳೋದನ್ನು ಕೇಳಿದ ಮೇಲೆ ಮಾತಾಡೋ ಅವಕಾಶ ಸಿಗಬೇಕೇ ಹೊರತು ದೊಡ್ಡವರಿಂದ ಕಲಿಬೇಕಾದ ಪಾಠ. ವೇದವ್ಯಾಸ ದೇವರು ಹಾಗೆ ನಡ್ಕೋತಾರೆ. ಎಷ್ಟೋ ಸರಿ ಋಷಿಮುನಿಗಳು ಪ್ರಾರ್ಥನೆ ಮಾಡಿದಾಗ ಮಧ್ಯ ಬಾಯಿ ಹಾಕೋದಿಲ್ಲ ಅವರು, ಎಲ್ಲ ಮುಗಿದ ಮೇಲೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಕೋರ್ಟಲ್ಲಿ ಹಾಗೇನೆ, ಅವ್ರು ವಾದ ಮಧ್ಯ ಮಧ್ಯ ಬಾಯಿ ಹಾಕಿದರೆ ಪ್ರಯೋಜನ ಇಲ್ಲ, ತನ್ನ ಸರದಿ ಬಂದ ಮಾತಾಡಬಹುದು. ಅದಕ್ಕೆ ಭೀಮಸೇನ ಮಧ್ಯ ಮಧ್ಯ ಮಾತಾಡದೆ ಏನಾಗುತ್ತೆ ಎಲ್ಲ ಕೇಳ್ತಾ ಇದ್ದಾರೆ. ಆಗ ಅವ್ರು ಹೇಳ್ತಾರೆ, ನೋಡು ಧರ್ಮರಾಜ, ಬ್ರಹ್ಮದೇವರಿಗೆ ಒಂದು ಕಥೆ ಹೇಳಿ ಕಳಿಸಿದ್ದಾರೆ, ಆ ಕಥೆನ ಕೇಳಿ ಅಂತ ಹೇಳಿದ್ರು. ಮೊದಲು ಒಂದು ಕಥೆ, ಸುಂದ ಉಪಸುಂದ ಅಂತ ಇಬ್ಬರ ಕಥೆ. ಅವರು ಅಣ್ಣ ತಮ್ಮಂದಿರು, ಸುಂದ ಉಪಸುಂದ. ಅವರಲ್ಲಿ ರಾಮಾಯಣದಲ್ಲಿ ಒಬ್ಬ ಸುಂದ ಬರ್ತಾನೆ, ಅವನು ಬೇರೆ. ತಾಟಕೆಯ ಒಬ್ಬ ಗಂಡ ಸುಂದ ಅಂತ ಒಬ್ಬನಿದ್ದ, ಆ ಸುಂದ ಬೇರೆ, ಈ ಸುಂದ ಬೇರೆ. ಹೆಸರು ಬಿಡಿದು ಒಂದೇ, ವ್ಯಕ್ತಿಗಳು ಬೇರೆ. ತಾಟಕೆಯ ತಂದೆ ಅವನು, ಮಾರೀಚನ ತಂದೆ ಸುಂದ ಅಂತ ಹೇಳಿ. ಅವನು ಸುಕೇತ ಅಂತಕ್ಕಂತಹ ಯಕ್ಷನ ಮಗಳು ಇವಳು ತಾಟಕಿ, ಅವಳ ಗಂಡ ಅವನು. ಅವನು ಸ್ವಂತ ಭಾರಿ ರಾಕ್ಷಸ, ಈ ಸುಂದರ ರಾಕ್ಷಸನೇ. ಆದ್ರೆ ಇವನೊಬ್ಬ ತಮ್ಮ ಇದ್ದ, ಉಪಸುಂದ ಅಂತ ಅವನ ಹೆಸರು. ಪಾಂಡವರು ಉಪ ಪಾಂಡವರು ಅವನ ಹೆಸರು ಹೇಗೆ ಬಂತು, ಹಾಗೆ ಸುಂದ ಉಪಸುಂದ ಅಂತ ಹೇಳಿ ಇಬ್ಬರು ಅಣ್ಣ ತಮ್ಮಂದಿರು. ಹಿರಣ್ಯಕಶಿಪುವಿನ ವಂಶಸ್ಥರು ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಹಿರಣ್ಯಕಶಿಪುವಿನ ಗೋತ್ರದವರು ಅಂದ ಮೇಲೆ ಎಷ್ಟು ಅದು ಗೋತ್ರ ಗೀತ ಯಾಕೆ ಹೇಳ್ತಾರೆ ಅಂದ್ರೆ ಹಣೆ ಬಾರಿ ಏನಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಕೊನೆ ಪಕ್ಷ. ಇವತ್ತೆಲ್ಲ ಗೋತ್ರಕ್ಕೆ ಅರ್ಥನೇ ಇಲ್ಲದ ಮಾಡ್ಕೊಂಡಿದ್ದಾರೆ, ವಿಚಾರ ಬೇರೆ. ವಶಿಷ್ಠ ಗೋತ್ರ, ವಿಶ್ವಾಮಿತ್ರ ಗೋತ್ರ ಅಂದ್ರೆ ಎಂತ ಮಹಾನುಭಾವರು ಇದರಲ್ಲಿ ಬಂದಿದ್ದಾರೆ ಅಂತ ಹೇಳೋದು ಸೂಚನೆ. ಆ ದೃಷ್ಟಿಯಿಂದ ಹಿರಣ್ಯಕಶಿಪುವಿನ ವಂಶದಲ್ಲಿ ಒಬ್ಬ ರಾಕ್ಷಸ ನಿಕುಂಭ ಅಂತ ಅವನ ಹೆಸರು. ನಿಕುಂಭ. ಅವನಿಗೆ ಇದ್ದ ಮಕ್ಕಳಲ್ಲಿ ಇಬ್ರು, ಸುಂದ ಉಪಸುಂದ ಅಂತ ಇಬ್ರು ಅಣ್ಣ ತಮ್ಮಂದಿರು. ಅವರಿಬ್ರು ಕೂಡ ಅಣ್ಣ ತಮ್ಮಂದಿರಲ್ಲಿ ಅತ್ಯಂತ ಭಾರಿ ಆತ್ಮೀಯತೆ ಹೊಂದಿದ್ದವರು. ಅಣ್ಣ ತಮ್ಮಂದಿರು ಎಂಥವರು ಅಂದ್ರೆ ಏಕಾಸನರಂತೆ, ಒಂದೇ ಜಾಗದಲ್ಲಿ ಕುಡ್ತಿದ್ರಂತೆ ಕೂತರೆ, ಏಕ ಶಯನ, ಒಂದೇ ಜೊತೆಯಾಗಿ ಮಲಗ್ತಿದ್ರಂತೆ, ಏಕ ಭೋಜನ ಅಂದ್ರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡುವ, ಅಷ್ಟರ ಮಟ್ಟಿಗೆ ಆತ್ಮೀಯತೆ. ಎದ್ರೆ ಕೂತರೆ ನಿಂತರೆ ಅಷ್ಟು ಜೊತೆಗಿದ್ರಂತೆ, ತುಂಬಾ ಅನ್ಯೋನ್ಯತೆ ಇತ್ತವರಲ್ಲಿ. ಆದ್ರೆ ದುಷ್ಟತನದಲ್ಲೂ ಅಷ್ಟೇ ಅನ್ಯೋನ್ಯತೆ ಇತ್ತು. ಕೊಂದ್ರೆ ಇಬ್ರು ಸೇರಿ ಕೊಂದೋದು, ಜಾಯಿಂಟ್ ಮರ್ಡರರ್ಸ್ ಅವರು ಅಂತ ಮಹಾಪಾಪಿಗಳು. ಇಬ್ಬರಲ್ಲಿ ಮಾತ್ರ ಭಾರಿ ಹೊಂದಾಣಿಕೆ ಉಂಟು. ಯಾವ ಕಾಲಕ್ಕೂ ಅವರಲ್ಲಿ ದ್ವೇಷಭಾವನೆ ಇರಲಿಲ್ವಂತೆ, ಅಂತ ಹೊಂದಾಣಿಕೆ ಇದ್ದ ವಿಚಿತ್ರ ಅಣ್ಣ ತಮ್ಮಂದಿರವರು. ಅಂತ ಕಾಲ ಬಂದಾಗ ಅನೇಕ ದಿವಸ ಕಳೆಯಿತು. ನಿಧಾನವಾಗಿ ಅವರಿಗೆ ತಾವು ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಭಾವನೆ ಬಂತು. ದೈತ್ಯರೆಗಳೆಲ್ಲ ಸಾಧನೆ ಮಾಡೋ ಕಾನ್ಸೆಪ್ಟ್ ಇಟ್ಕೋತಾರೆ, ಅದು ತಪ್ಪಲ್ಲ. ಆದ್ರೆ ಸಾಧನೆ ತಾವು ಮೇಲೆ ಬರಬೇಕು ಅಲ್ಲ, ಉಳಿದವರು ಮೇಲೆ ಬರದಂತೆ ಮಾಡಬೇಕು. ಮೊದಲನೇದು ಪಾಯಿಂಟ್, ಫಸ್ಟ್ ಪಾಯಿಂಟ್ ಅದು. ಸೆಕೆಂಡ್ ಪಾಯಿಂಟ್, ಮೇಲೆ ಬಂದವರು ಕೆಳಗೆ ಹಾಕಬೇಕು. ಎರಡನೇದು, ತಾವು ಬರೀ ಮೇಲೆ ಬಂದ್ರೆ ಏನೂ ತಪ್ಪಲ್ಲ. ಅವ್ನು ಲಕ್ಷಾಧೀಶ ಇದ್ದ, ನೋಡಿದ, ಕಷ್ಟಪಟ್ಟ ಕೋಟ್ಯಾಧೀಶನಾದ, ತುಂಬಾ ಒಳ್ಳೇದು, ಏನೂ ತಪ್ಪಲ್ಲ. ಆದ್ರೆ ಅವನು ಪಾಪರ್ ಮಾಡಿ ಅವನ ದುಡ್ಡು ತಾನು ತಗೊಂಡು ಮೋಸ ಮಾಡಿದ್ರೆ ತುಂಬಾ ಅನ್ಯಾಯ. ದೈತ್ಯ ಪ್ರವೃತ್ತಿ ಎಲ್ಲ ಅಂಥದ್ದು. ಅವ್ರೇನ್ ಮಾಡ್ತಾರೆ, ನಾವು ದೇವತೆಗಳನ್ನು ನಾಶ ಮಾಡಬೇಕು, ಇಲ್ಲ ಎಲ್ಲ ಶ್ರೀಮಂತರನ್ನು ಲೂಟಿ ಹೊಡಿಬೇಕು, ಅದಕ್ಕೆ ಶಕ್ತಿಯನ್ನು ಸಂಪಾದನೆ ಮಾಡಬೇಕು. ಈ ದೈತ್ಯರಲ್ಲಿ ಒಂದು ಗುಣ ಇದೆ, ಏನೇ ಕೆಟ್ಟದ್ ಮಾಡೋದಕ್ಕಿಂತ ಮುಂಚೆ ಸರಿಯಾಗಿ ಪ್ರಿಪರೇಷನ್ ಮಾಡ್ಕೋತಾರೆ. ಇದು ಕಾಪಿ ಹೊಡೆಯೋದು ಎಷ್ಟು ಕಷ್ಟಪಟ್ಟಿರ್ತಾರೆ ನೋಡ್ರಿ, ಮೊದಲು ಎಲ್ಲಾ ಕಡೆ ಪ್ಯಾಕ್ ಮಾಡ್ಕೊಂಡು ಹೋಗಿ ಕೂತಿರ್ತಾರೆ, ಆತ ಪ್ರಿಪರೇಷನ್ ಮಾಡ್ತಾರೆ. ಆದ್ರೆ ಇವತ್ತು ಅವರಿಂದ ಕಲಿಬೇಕಾದ ಒಂದು ಪಾಠ ಇದೆ, ತಯಾರಿ ಇಲ್ಲದೇನೆ ನಾವು ಇಂಥ ಕೆಲಸಕ್ಕೆ ಹೋಗಬಾರದು ಅಂತ ಯೋಚನೆ ಮಾಡಿಬಿಟ್ಟು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡು ಬ್ರಹ್ಮದೇವರ ಹತ್ರ ತಪಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು, ತುಂಬಾ ದೊಡ್ಡ ಸಾಧನೆಗೆ ಎಲ್ಲ ರೀತಿಯಾದ ಸೌಕರ್ಯ ಒದಗಬೇಕಾದ್ರೆ ಬ್ರಹ್ಮದೇವರಂತವ್ರು ವರ ಕೊಟ್ಟರೆ ಸಾಧ್ಯ. ಭಾಗವತ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ನಾವು ಎಲ್ಲಾ ರೀತಿ ವರ ಪಡಿಬೇಕು ಅಂತಿದ್ರೆ, ವಿಶ್ವಕ್ಕೆ ಸಮ್ರಾಟರಾಗಬೇಕು ಅಂತ ಅಪೇಕ್ಷೆ ಇದ್ರೆ, ಯಾವ ದೇವತೆಯನ್ನು ಕುರಿತು ಆರಾಧನೆ ಮಾಡಬೇಕು ಅಂದ್ರೆ, ಆಧಿಪತ್ಯ ಕಾಮ ಸರ್ವೇಶಾಂ ಯಜೇತ ಪರಮೇಷ್ಠಿನಂ, ಭಾಗವತ ಪುರಾಣದ ಮಾತು. ಬ್ರಹ್ಮದೇವರನ್ನು ಯಾರು ಆರಾಧನೆ ಮಾಡ್ತಾರೋ ಅವರು ವಿಶ್ವದ ಅತ್ಯಂತ ಸಾರ್ವಭೌಮರಾಗ್ತಾರೆ ಅಂತ ಪ್ರಸಿದ್ಧಿ. ಅದಕ್ಕೆ ರಾಕ್ಷಸರ ಸೈಕಾಲಜಿ ಎಲ್ಲ ಯಾಕೆ ಅಲ್ಲಿ ಹೋಗ್ತಾ ಇದ್ರು ಅಂದ್ರೆ, ಅಂತ ವರ ಸಿಬ್ಬಕರು ಅಲ್ಲಿಗೆ ಹೋಗ್ಬೇಕಲ್ಲ, ಅಲ್ಲಿ ಹೋಗ್ತಿದ್ರು. ಹೋಗಿ ತಪಸ್ಸನ್ನು ಪ್ರಾರಂಭ ಮಾಡಿಬಿಟ್ರು. ಅವ್ರು ಹೊರಟ ಜಾಗ ವಿಂಧ್ಯ ಪರ್ವತ. ವಿಂಧ್ಯ ಪರ್ವತದ ಒಂದು ಭಾಗದಲ್ಲಿ ತಪಸ್ ಮಾಡ್ತಾ ಇದ್ದಾರೆ. ನಮ್ಮ ಭಾರತ ದೇಶ ಎರಡು ದೊಡ್ಡ ಪರ್ವತಗಳು, ಒಂದು ಹಿಮಾಲಯ, ಅನಂತರ ವಿಂಧ್ಯ. ಅದು ಉತ್ತರ ಭಾರತದಲ್ಲಿ ಕೊನೆಗೆ ಅದು ಸಿಕ್ಕರೆ ಎರಡರ ಮಧ್ಯೆ ಇರತಕ್ಕಂಥದ್ದು ವಿಂಧ್ಯ ಪರ್ವತ. ಎರಡನ್ನು ಮಧ್ಯಭಾಗ ಮಾಡ್ತಕ್ಕಂತೇ ವಿಂಧ್ಯ ಪರ್ವತ. ಅಂತಹ ಪರ್ವತಕ್ಕೆ ಹೋಗಿ ತಪಸ್ ಮಾಡ್ತಾ ಕೂತ್ಕೊಂಡಿರ್ಬೋದು, ಜೊತೆಗೆ ತಪಸ್ಸಿಗೆ ಕೂತು. ತಪಸ್ ಅನೇಕ ದಿವಸ ನಡೀತು. ಹಿರಣ್ಯಕಶಿಪು ಮಾಡಿದಾಗ ತಪಸ್ ಮಾಡಿದ್ರೆ ಹಿಂದೆ ಅವನು ಪಾಠ ಹಾಕಿ ಕೊಟ್ಟಿದ್ದ, ಊರ್ಧ್ವ ಬಾಹು ನಭೋ ದೃಷ್ಟಿ ಪಾತಾಂಗುಷ್ಟಾಶ್ರಿತಾವನಿಹಿ, ಎರಡು ಕೈಯನ್ನು ಮೇಲಕ್ಕೆತ್ತಿ ಆಕಾಶಕ್ಕೆ ಮುಖ ಮಾಡಿ ಎರಡು ಕಾಲಗಳ ಬೆರಳುಗಳ ಮೇಲೆ ಕೂಡ ಅಲ್ಲ, ಹೆಬ್ಬೆರಳ ಮೇಲೆ ಮಾತ್ರ ಭಾರ ಹಾಕಿ ನಿಂತುಕೊಂಡ್ರೆ, ಎರಡು ಪಾದಗಳ ಹೆಬ್ಬೆರಳ ಮೇಲೆ ಭಾರ ಹಾಕಿ ಎರಡು ಕೈ ಮೇಲೆತ್ತಿ ತಲೆಯನ್ನು ಮೇಲೆ ಮಾಡಿ ಆ ರೀತಿ ವ್ರತ ಮಾಡಕ್ಕೆ ಶುರು ಮಾಡಿದ. ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದ. ದೊಡ್ಡ ದೊಡ್ಡ ಸಾಧನೆ ಓವರ್ ನೈಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯದು ಹಾಗೆ ಕೆಟ್ಟದ್ದು ಹಾಗೆ. ಅನೇಕ ದಿವಸ ತಪಸ್ಸು ಮಾಡಿದ್ರು, ಮಧ್ಯೆ ಮಧ್ಯೆ ಹೋಮ ಹವನ ಮಾಡ್ತಾ ಇದ್ರಂತವ್ರು, ಹೋಮ ಹವನ ಮಾಡ್ತಾ ಇದ್ರು. ಆದ್ರೆ ಉಪಯೋಗಿಸಿದ ದ್ರವ್ಯಗಳು ಈ ಹಾಲು ತುಪ್ಪ ಅಂತದೆಲ್ಲ ಅಲ್ಲ, ತಮ್ಮ ದೇಹದ ಮಾಂಸವನ್ನೇ ಕತ್ತರಿಸಿ ಹಾಕ್ತಾ ಇದ್ದರು. ವೃಕಾಸುರ ಭಸ್ಮಾಸುರ ಅಂತಕೊಂಡು ಅಂದವನು, ಅವನು ಆ ರೀತಿ ತಪಸ್ ಮಾಡಿದವನೇ, ತನ್ನ ಕೈ ಕತ್ತರಿಸಿ ಕಾಲು ಕತ್ತರಿಸಿ ರುದ್ರಾಯ ಸ್ವಾಹ ಅಂತ ಹಾಕ್ತಾ ಇದ್ದವರು. ಅದೇ ರೀತಿ ದೇಹದ ಮಾಂಸವನ್ನೇ ಮಧ್ಯೆ ಮಧ್ಯೆ ಹೋಮ ಮಾಡ್ತಾ ಇದ್ರು. ಇಂಥ ಭಯಂಕರ ಇಷ್ಟೆಲ್ಲ ಮಾಡ್ತಾರೆ, ಆದ್ರೆ ಉದ್ದೇಶ ಮಾತ್ರ ಭಾರಿ ಕೆಟ್ಟದ್ದು. ಭಗವಂತ ಗೀತೆಯಲ್ಲಿ ಹೇಳ್ತಾರೆ, ತಪಸ್ಸಿನಲ್ಲೂ ಮೂರು ವಿಧ ಉಂಟು, ಸಾತ್ವಿಕ ತಪಸ್ಸು, ರಾಜಸ ತಪಸ್ಸು ಮತ್ತು ತಾಮಸ ತಪಸ್ಸು ಅಂತೇಳಿ. ಇವತ್ತು ಆಫೀಸ್ಗೆ ಕೆಲಸ ಮಾಡೋರು ಕಷ್ಟಪಡ್ತಾರೆ ಪಾಪ, ಹಗಲೆಲ್ಲ ಕಳೆದು ರಾತ್ರಿ ಎಲ್ಲ ಕಷ್ಟಪಡ್ತಾರೆ ಪಾಪ, ಅವ್ರದ್ದು ವರ್ಕಿಂಗ್ ಅವರ್ಸೆ ರಾತ್ರಿ ಕೂಡ. ಅವ್ರು ಜಾಸ್ತಿ ಕಷ್ಟ, ಏನ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಈಗ, ಒಂದೇ ಕಡೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ಪಾಪ ಆಫೀಸ್ಗೆ, ಹಾಗೆ ಎಲ್ಲ ಕಡೆ ನೋಡ್ಬೇಕು ಅವ್ರು ಪಾಪ, ಯಾರ ನೋಡ್ತಾರೋ ಏನ್ ಮಾಡ್ತಾರೋ ಏನೋ, ಎಲ್ಲರೂ ಮರಿಬೇಕು ಒಂದು ಮಾಡ್ಬೇಕು, ಭಾರಿ ಕಷ್ಟ. ಆ ಕಷ್ಟಪಡ ಕೊನೆಗೆ ಏನದರಿಂದ ಇನ್ನೊಬ್ರಿಗೂ ನಷ್ಟ, ತಾನು ಸಿಕ್ಕಾಕೊಂಡು ತಾನು ಹೋಗಿಬಿಡುತ್ತೆ. ಅಂದ್ರೆ ಕಷ್ಟಪಡದೆ ಕೆಲಸ ಒಳ್ಳೇದು ಆಗೋದಿಲ್ಲ, ಕೆಟ್ಟದ್ದು ಆಗೋದಿಲ್ಲ. ಆದರೆ ಕಡಿಮೆ ಕಷ್ಟದಲ್ಲಿ ಒಳ್ಳೆ ಕೆಲಸ ಆಗುತ್ತೆ ಹೊರತು ಕೆಟ್ಟ ಕೆಲಸಕ್ಕೆ ಹೆಚ್ಚು ಕಷ್ಟಪಡಬೇಕು, ಅದು ವಿಶೇಷ. ಹೆಚ್ಚು ಕೆಲಸ ಓದೋನು ಭಾರಿ ಸುಲಭ, ಪರೀಕ್ಷೆಯಲ್ಲಿ ಹೋಗ್ತಾರೆ ಕೂದ ಬೆರೆ ಶುರು ಮಾಡಿಬಿಡ್ತಾನೆ. ಈ ಕಾಪಿ ಹೊಡೆಯೋನು ಬಲು ಕಷ್ಟ ಒಂದು ಪಾಪ ಒಂದು, ಎಷ್ಟು ಕಷ್ಟಪಡಬೇಕು ಎಲ್ಲಿ ಇಟ್ಕೊಂಡು ಚಾ ಹುಡುಕ್ಬೇಕು, ಆ ಕಷ್ಟ ನಂಬರ್ ನೋಡೋಕ್ಕೂ ಬರೋದಿಲ್ಲ ಪಾಪ ಅವನಿಗೆ, ಅದನ್ನು ನೋಡಬೇಕು. ಮತ್ತೆ ಎಷ್ಟು ಬರೀಬೇಕು ಇಲ್ಲಿಟ್ಟು ನೋಡ್ತಾರೆ ಯಾರು ಬರ್ತಾರ ಅಂತೇಳಿ, ಸ್ಕ್ವಾಡ್ ಬರುತ್ತಾ ನೋಡ್ತಿರ್ಬೇಕು, ಬರು ಸಿಕ್ಕಾಬಟ್ಟೆ ಕಷ್ಟ ಅವನಿಗೆ. ಇಷ್ಟೆಲ್ಲ ಮಾಡಿ ಮರ್ಯಾದೆ ಕಳ್ಕೊಂಡು ಬರ್ತಾರೆ. ಇದೆಲ್ಲ ಯಾತಕ್ಕೆ ಹೇಳಿದೆ ಅಂದ್ರೆ, ಸಾಧನೆ ಇಲ್ಲದೆ ಹೋದ್ರೆ ಒಳ್ಳೇದನ್ನು ಮಾಡ್ಲಿಕ್ಕೂ ಬರೋದಿಲ್ಲ, ಕೆಟ್ಟದನ್ನು ಮಾಡ್ಲಿಕ್ಕೂ ಬರೋದಿಲ್ಲ. ನಾವು ಏಕಾದಶಿ ಎಲ್ಲ ಮಾಡಬೇಕಾ, ವ್ರತ ಮಾಡಬೇಕಾ ಅಂದ್ರೆ ಒಳ್ಳೆ ಸಾಧನೆ ಮಾಡಕ್ ಮಾಡಬೇಕಾಗುತ್ತೆ. ಅದನ್ನ ಎಷ್ಟೋ ದಿನ ಎಸ್ ಎಲ್ ಸಿ ಡಿಸ್ಕಂಟಿನ್ಯೂ ಕೆಲಸ ಸೇರ್ಕೊಂಡ್ಬಿಡ್ತಾರೆ, ಕೆಲಸ ಸಿಗುತ್ತೆ. ಎಷ್ಟಿರುತ್ತೆ ಸರ್? 100 ರೂಪಾಯಿ 100 ರೂಪಾಯಿ ಸಂಬಳ ಸಿಗುತ್ತೆ. 500,000 ಸಿಗುತ್ತೆ. ಇನ್ನೊಂದು 2 ವರ್ಷ ಜಾಸ್ತಿ ಓದಿಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಒಂದು 5 ವರ್ಷ ಅವನ ಜೊತೆಗಾರ ಅಲ್ಲೇ ಇರ್ತಾರೆ, 5 ವರ್ಷ ಓದಿ ದೊಡ್ಡ ಗ್ರಾಜ್ಯುಯೇಟ್ ಆಗಿಬಿಡುತ್ತೆ. ಇನ್ನೂ ಸ್ವಲ್ಪ ಓದಿಬಿಟ್ರೆ ಇನ್ನೂ ಮೇಲೆ ಹೋಗ್ಬಿಡ್ತಾರೆ. 8-10 ವರ್ಷ ಡಿಫರೆನ್ಸ್ ನೊಳಗೆ ಅವ್ರ ಟೋಟಲಿ ಅವ್ರ ಜೀವನದ ಸ್ಟೈಲೇ ಬೇರೆ ಆಗಿಬಿಡುತ್ತೆ. ಅಷ್ಟು ಕಷ್ಟಪಡೋ ಧೈರ್ಯ ಇರಬೇಕು ಅವ್ರಿಗೆ. ವಾರಾನ್ನ ಮಾಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಪಾಪ. ಆ ರೀತಿ ವಾ ನೋಡೋದಕ್ಕೆ ಏನಯ್ಯ ವಾರಾನ್ನ ಮಾಡ್ಕೊಂಡು ಹೋಗ್ತೀಯ, ನನ್ನ ಕೆಲಸ ಸೇರಿಬಿಡು ಅಂತ ಕೇಳಿದ್ರೆ ಅಲ್ಲ, ಸ್ವಚ್ಛಿಸ ನೋಡು ಏನಾಗ್ತೀರಿ ಅಂತ ತೋರಿಸ್ತಾರೆ. ಇವತ್ತು ರಥ ಉಪವಾಸಗಳು ಮನುಷ್ಯನನ್ನ ತುಂಬಾ ಮೇಲೆ ಎತ್ತುತ್ತೆ. ಸಾತ್ವಿಕ ರೀತಿಯಾಗಿದ್ರೆ ಇವರು ತಾಮಸ ರೀತಿಯಲ್ಲಿ ಮಾಡಿದರು. ಕೊನೆಗೆ ದೇವತೆಗಳು ಇವರು ಪರೀಕ್ಷೆ ಮಾಡಬೇಕು, ಲೋಕವನ್ನು ಹಾಳು ಮಾಡ್ತಾರೆ ಅಂತ ಯೋಚನೆ ಮಾಡಿ ಏನೇನೋ ಪ್ರಲೋಭನೆಗಳನ್ನ ಹುಟ್ಟುತ್ತಾರೆ. ಅಪ್ಸರ್ಯರನ್ನು ಕಳಿಸ್ತಾರೆ, ಹುಲಿ ಸಿಂಹಗಳನ್ನ ಬಿಡ್ತಾರೆ, ಏನೇನೋ ಮಾಡ್ತಾರೆ. ಏನು ಮಾಡಿದ್ರು ಕೂಡ ಅವರ ತಪಸ್ಸನ್ನು ಬಿಡಲಿಲ್ಲ. ಒಂದು ಹಂತದಲ್ಲಿ ಎಷ್ಟು ಅವರನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವರ ತಂದೆ ತಾಯಿಗಳು ಅವರ ಬಂಧು ಬಾಂಧವರೆಲ್ಲ ಸತ್ತು ಬಿದ್ದಾಗ ಸೀತ್ ತೋರಿಸಿದ್ರಂತೆ ಮುಂದ್ಗಡೆ. ಗಾಬರಿ ಬಿಟ್ಟು ಬರೆಗೆ ಹೋಗ್ತಾರೆ ನೋಡ್ಬೇಕು ಅಂತ ಹೇಳಿಬಿಟ್ಟು. ಈ ತಂತ್ರವನ್ನು ರಾವಣ ಕೂಡ ಮಾಡಿರ್ತಾರೆ. ರಾವಣನ ಕೊಂದಾಗಿ ಮಾಡ್ತಾರೆ, ಸಿ ಮಾಯಾ ರಾವಣ ಕೊಂದಾಗಿ ಮಾಡ್ತಾರೆ. ಸೀತೆ ಗಾಬರಿ ಆಯ್ತಾರೆ, ಒಲ್ದು ಬಿಡ್ತಾಳವರು ಅಂತ ಹೇಳಿಬಿಟ್ಟು. ಅದೇ ರೀತಿ ಸಾಲ್ವಾಕ್ ಒಬ್ಬ ಮಾಡ್ತಾರೆ, ಕೃಷ್ಣನ ಎದುರಿಗೆ ವಸುದೇವನ್ನು ಕೊಂದು ಹಾಕಿಬಿಡ್ತಾರೆ. ನಿಜ ಅದು ವಸುದೇವ ಅಲ್ಲ, ಸುಳ್ಳು ವಸುದೇವ. ಆ ರೀತಿಯಲ್ಲಿ ಮಾಡಿಬಿಡ್ತಾರೆ. ಅದು ನೋಡೋದ್ರೆ ಹಬ್ಬ ತಂದೆ ಹೋಗಿಬಿಟ್ಟ, ಅದು ಕೃಷ್ಣ ಅದಕ್ಕಂತ ಕೊಡ್ತಾನೆ, ನಾವು ಹೊಡೆದು ಬಿಡಬೇಕು ಅಂತ ಒಂದು ತಂತ್ರ. ಇದೆಲ್ಲ ಕೂಡ ರಾಕ್ಷಸರು ಉಪಯೋಗಿಸ್ತಕ್ಕಂಥ ತಂತ್ರಗಳು. ಅದನ್ನೆಲ್ಲ ಉಪಯೋಗಿಸಿದ್ರಂತೆ. ಅವ್ರು ಏನು ಮಾಡಿದ್ರು ಕಣ್ಣು ಬಿಡಲಿಲ್ಲ, ತಪಸ್ಸನ್ನು ಕೆಡಿಸಿಕೊಳ್ಳಲಿಲ್ಲ. ಆಗ ಅವರೆಲ್ಲ ಹೋಗಿ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾರೆ, ತಪಸ್ಸು ಭಾರಿ ತಪಸ್ಸೆ ಆಗ್ತಾ ಇದೆ, ದಯವಿಟ್ಟು ಈ ದುಷ್ಟರ ಸ್ವಭಾವ ಎರಡು, ತಪಸ್ಸು ಮಾಡ್ಬೇಕಾದ್ರು ತೊಂದರೆ ಕೊಡ್ತಾರೆ, ಅವ್ರು ವರ ಕೊಟ್ಟರೆ ಜಾಸ್ತಿ ತೊಂದರೆ ಕೊಡ್ತಾರೆ, ಅತ್ತು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರು ದಯವಿಟ್ಟು ನೀವು ಅನುಗ್ರಹ ಮಾಡು. ವಿಂಧ್ಯ ಪರ್ವತ ಹೊತ್ತಿ ಉರಿಲಕ್ಕೆ ಪ್ರಾರಂಭವಾಯ್ತದೆ ತಪಸ್ಸಿನ ತಾಪಕ್ಕೆ. ವಿಂಧ್ಯ ಪರ್ವತಕ್ಕೆ ಹೊಗೆ ಬಂದು ಸುಡ್ಲಕ್ಕೆ ಪ್ರಾರಂಭವಾಯ್ತದೆ. ತಪಸ್ಸಿನ ಇಂಪ್ಯಾಕ್ಟ್ ಏನು ಅಂತ ಹೇಳುತ್ತಾರೆ. ಒಳ್ಳೆ ತಪಸ್ಸಾದ್ರೆ ಒಣಗಿದ ಭೂಮಿ ಚಿಗುರುತ್ತೆ ಅಂತ ಹೇಳುತ್ತಾರೆ. ಕೆಟ್ಟ ತಪಸ್ಸಾದ್ರೆ ಫಲಭರಿತ ಭೂಮಿ ಬಂಜರು ಭೂಮಿ ಆಗುತ್ತೆ. ಅದಕ್ಕೆ ಒಳ್ಳೆ ತಪಸ್ಸು ಮಾಡೋದಕ್ಕೆ ಹೇಗೆ ಎನ್ಕರೇಜ್ಮೆಂಟ್ ಕೊಡಬೇಕು, ಕೆಟ್ಟದ್ದಕ್ಕೆ ಹಾಗೆಲ್ಲ ಕೊಡಲೇಬಾರದು. ಆದಷ್ಟು ಬೇಗ ವರ ಕೊಟ್ಟು ಮುಗಿಸಿಬಿಡಿ ಅಂತ ಹೇಳಿದಾಗ ಬ್ರಹ್ಮದೇವರು ಬರುತ್ತಾರೆ. ಏನು ಬರಬೇಕು ಅಂತ ಕೇಳುತ್ತಾರೆ. ಅವರು ಪ್ರಾರ್ಥನೆ ಮಾಡಿದ್ರಂತೆ, ನಮಗೆ ಕಾವ ರೂಪ ಬೇಕು, ಇಷ್ಟಪಟ್ಟ ರೂಪ ತಗೊಳಕಾಗಬೇಕು, ಸರ್ವಶಕ್ತಿಗಳು ಸಿದ್ಧಿಸಿಬಿಡಬೇಕು, ಸಕಲ ವಿಧವಾದ ಮಾಯಾವಿದ್ಯೆಯೂ ಬರಬೇಕು. ಈಗಾಗಲೇ ಸಾಕಷ್ಟು ಮಾಯಾವಿಗಳು, ಇದು ಸಾಕಷ್ಟು ಮಾಯಾವಿದ್ಯೆ ನನಗೆ ಬರಬೇಕು. ಅಷ್ಟೇ ಇಲ್ಲ, ಯಾರಿಗೂ ನಾವು ಸೋಲಲೇಬಾರದು, ಯಾರಿಗೂ ನಾವು ಸೋಲಬಾರದು. ಅಷ್ಟೇ ಇಲ್ಲ, ಇದಕ್ಕೆಲ್ಲ ಬ್ರಹ್ಮದೇವರು ಕೆಡುತ್ತಾರೆ ಇದ್ದಾರೆ, ಕೊನೆಗೆ ಹೇಳ್ತಾರೆ ಸಾಯಲೇಬಾರದು ಅಂತ ಕೇಳಿ. ನಾವೆಂದೂ ಸಾಯಬಾರದು, ಅಮರತ್ವವನ್ನು ಕೊಡಿ ಅಂತ ಕೇಳಿ. ಆಗ ಬ್ರಹ್ಮದೇವರು ಹೇಳುತ್ತಾರೆ, ನಿಮಗೆ ಕಾಮರೂಪ ಬೇಕಾ ಕೊಡ್ತೇನೆ, ನಿಮಗೆ ಯಾರಿದ್ದಾರೋ ಸೋಲು ಬೇಡ ಅದನ್ನು ಕೊಡ್ತೇನೆ, ಮಾಯಾವಿದ್ಯೆಗಳು ಬೇಕಾ ಅದನ್ನು ಕೊಡುತ್ತೇನೆ, ಎಂಥ ವಿಧವಾದ ಶಕ್ತಿ ಬೇಕಾ ಅದನ್ನು ಕೊಡುತ್ತೇನೆ, ಆದರೆ ಅವರತ್ವ ಮಾತ್ರ ಕೊಡೋದಿಲ್ಲ ಅಂತ ಹೇಳುತ್ತಾರೆ. ಅವರತ್ವ ಕೊಡೋದಕ್ಕೆ ಬರೋದಿಲ್ಲ. ಬ್ರಹ್ಮದೇವರು ಯಾವ ದೈತ್ಯರ ಬಂದು ಗುಟ್ಟು ಬಿಟ್ಟು ಕೊಟ್ಟಿಲ್ಲ, ಅವರು ಓಪನ್ ಆಗೇ ಹೇಳ್ತಾರೆ. ದಾಸ್ತಿ ದಾವಣ ಕೆಡದಾಗಲೂ ಹೇಳ್ತಾರೆ ಎಂದು ಕೂಡ. ದಾಸ್ತಿ ಸರ್ವಾಭರತ್ವಂತೆ, ಸೆದ್ದು ಸಾವುಬೇಡ ಅಂತ ವರ ಕೇಳಕ್ ಹೋಗ್ಬೇಡಿ. ಭೂಲೋಕಕ್ಕೆ ಹೆಸರೇ ಭರ್ತ್ಯಲೋಕ ಅಂತ ಹೆಸರು. ಭರ್ತ್ಯಲೋಕ ಅಂದ್ರೆ ಮಾರ್ಟಲ್ ವರ್ಲ್ಡ್ ಅಂತ ಅರ್ಥ. ಭರ್ತ್ಯ ಸಂಸ್ಕೃತ ಪದರೆ ಮಾರ್ಟಲ್ ಅಂತ ಇಂಗ್ಲಿಷ್ ಬಂದಿರೋದು. ಮಾರ್ಟಲ್ ಅಂದ್ರೆ ಇವತ್ತು ನಾಶವಾಗಲೇಬೇಕು. ಈ ಮಾರ್ಟಲ್ಡ್ ವರ್ಲ್ಡ್ ನಲ್ಲಿ ಇಮಾರ್ಟಾಲಿಟಿ ಇಲ್ಲ. ಸರ್ಕಾರಿ ನೌಕರ ಬೇಕಾದ್ ಕೊಡಬಹುದು, ನಾನು ರಿಟೈರ್ಮೆಂಟ್ ಕೊಡಬೇಡಿ ಅಂದ್ರೆ ರಿಟೈರ್ಮೆಂಟ್ ಗ್ಯಾರಂಟಿ ಅವ್ರಿ. ಕಂಪಲ್ಸರಿ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಷ್ಟೋ ಸಲ, ಆಮೇಲೆ ರಿಟೈರ್ ಆಗಲೇಬೇಕು. ಅವರು ಭಾರಿ ಎಕ್ಸ್ಟ್ರಾಡಿದ್ರೆ ಕೆಸ್ತಲ್ಲಿ ಎಕ್ಸ್ಟೆನ್ಷನ್ ಕೊಡಬಹುದೇ ಹೊರತು ಟೋಟಲಿ ಅವನು ಸರ್ವಿಸ್ ಅಲ್ಲಿ ಸಾಧ್ಯವೇ ಇಲ್ಲ. ಅದಕ್ಕಿಂತ ಹೆಚ್ಚು ಗ್ಯಾರಂಟಿ ಸಾವು. ಹುಟ್ಟಿದವನಿಗೆ ಸಾವು ಅನಿವಾರ್ಯ, ನೀನು ಸಾಯಲೇಬೇಕು. ವರ ಕೊಡೋ ಅಧಿಕಾರ ನನಗೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಬ್ರಹ್ಮದೇವರ ಮಾತು ಹೇಳಿದಾಗ ಆಯ್ತಾ, ನಿಂತ ವರ ಕೇಳಿದಾಗ ವಿಷ್ಣು ಅವೆಲ್ಲ ಪ್ರಶ್ನೆಯಲ್ಲಿ ಏನ್ ಬೇಕಾದ್ರೆ ಕೇಳಿ ಕೊಡ್ತೇನೆ. ಬ್ರಹ್ಮದೇವರು ಹಾಗಲ್ಲ, ಈ ಇದನ್ನು ಮೋಕ್ಷ ಕೇಳಬೇಡಿ, ಈ ಅಮರತ್ವ ಕೇಳಬೇಡಿ. ಆದ್ರಿಂದ ನಮ್ಮ ಮೇಲೆ ಒಬ್ಬರಿದ್ದಾರೆ ಅಂತ ಸೂಚನೆ ಮಾಡಿದಾಗ ಲೆಕ್ಕ. ರೂಸ್ ಪ್ರಕಾರ ಕೊಡಕ್ ಬರೋದಿಲ್ಲ ಅಂದ್ರೆ ರೂಸ್ ಅನ್ನು ಮಾಡೋರು ಒಬ್ಬಿದ್ದಾನೆ ಅಂತ ಆಯ್ತಲ್ಲ. ಸೊ ಬ್ರಹ್ಮದೇವರು ತಮ್ಮ ಲಿಮಿಟೇಷನ್ ಕೂಡ ಹೇಳದಂತೆ ಆಯ್ತು. ಆಗ ಅವರು ಆಯ್ತು ಬಿಡಿ, ಅಂತೂ ಸಾಯಬೇಕು ನಾವು ಹೋದಲ್ಲೋ, ಆದರೆ ಬೇಕಾ ಬ್ರಹ್ಮದೇವ್ ಹೇಳ್ತಾರೆ ಬೇಕಾ ಸಾಯೋದ್ರಲ್ಲಿ ಚಾಯ್ಸ್ ಕೇಳ್ಕೊಡಿ ಕೊಡ್ತೇವೆ ಅಂತ ಹೇಳ್ತಾರೆ. ಸಾಯೋದ್ರಲ್ಲಿ ಚಾಯ್ಸ್ ಕೊಡ್ತೇವೆ, ಹೇಗೆ ಬೇಕು ಇಷ್ಟಪಟ್ಟಾಗ ಸಾಯ್ಬೋದು ನೀವು, ಯಾವ ರೀತಿ ಸಾಯ್ಬೋದು ಅಂತ ಕೇಳಿದ್ರೆ ಹೇಳ್ತಾರೆ. ಭೀಷ್ಮರು ಅಂತ ವರ ತಗೊಂಡಿದ್ರು, ಪಾಪ ಸ್ವಚ್ಛಂದ ಮೃತ್ಯುತ್ವ ವರ ಇತ್ತವರೆ, ಇಚ್ಛಾ ಮೃತ್ಯುತ್ವ, ಯಾರು ಬೇಗ ಸಾಯ್ಬೇಕು ಅಲ್ಲ, ಇಷ್ಟಪಟ್ಟರು ಸಾಕು ಸಾಯ್ಬಹುದು, ಇಷ್ಟಪಡದೆ ಹೋದ್ರೆ ಬದುಕಬಹುದು. ಇವ್ರು ಹಾಗಲ್ಲ, ಹೇಗೆ ಸಾಯ್ಬೇಕು ಅಂತ ಕೇಳ್ತೇವೆ ಅಂತ ಯೋಚನೆ ಮಾಡಿ ಕೇಳಿದರಂತೆ. ಬ್ರಹ್ಮದೇವರೇ, ನಮಗೆ ಪರಸ್ಪರ ಮೃತ್ಯು ಹೊರತು ಬೇರೆ ಮೃತ್ಯು ಬರಬಾರದು. ನಾವಿಬ್ಬರಲ್ಲಿ ಒಬ್ಬರು ಹೊಡೆದಾಡ್ಕೊಂಡು ಸಾಯ್ಬೇಕಷ್ಟೆ, ಅಣ್ಣ ತಮ್ಮಂತೆ ನಾವಿಬ್ಬರು ಹೊಡೆದಾಡ್ಕೊಂಡು ಸಾಯ್ಬೇಕೆ ಹೊರತು ಬೇರೆ ಯಾರು ನಮ್ಮನ್ನು ಕೊಲ್ಲಬಾರದು. ದೇವತೆಗಳು, ರಾಕ್ಷಸರು, ಅವರು ಇವರು ಯಾರೂ ಕೊಲ್ಲಬಾರದು ಅಂತ ಹೇಳಿದಾಗ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿರ್ತಾರೆ. ಅಂದ್ರೆ ಹಾಗೆ ಸಾಯಿರಿ ಅಂತ ಅರ್ಥ. ಹೊಡೆದಾಡ್ಕೊಂಡೇ ಸಾಯಿರಿ, ಬೇರೆ ಏನು ಅಲ್ಲ. ಅದು ಖುಷಿ ಆಯ್ತು. ಬ್ರಹ್ಮದೇವ್ ಹೇಳಿದ್ದೆ ಹಾಗೆ ತಾನೆ, ಸಾವನ್ನು ಕೇಳಲೇಬೇಕು ನೀವು, ಹೇಗೈತೆ ಅಷ್ಟೇ ನಿಮ್ಮ ಒಂದು ಆಯ್ಕೆ. ನಾವೇ ಹೊಡೆದಾಡ್ಕೊಂಡು ಸತ್ರ ಮಾತ್ರ ಸರಿ ಇಲ್ಲದ ಹೋದ್ರೆ ಇಲ್ಲ. ಬ್ರಹ್ಮದೇವರು ತಥಾಸ್ತು ಅಂತ ಖುಷಿ ಆಯ್ತು ಅವರಿಗೆ. ಅನ್ಕೊಂಡಿರುತ್ತೆ ಬ್ರಹ್ಮದೇವರು ದಡ್ರು, ನಾವೆಂದು ಹೊಡೆದಾಡೋದೇ ಇಲ್ಲ ಅಂತ ಬಂದರು. ಅಷ್ಟು ಅನ್ಯೋತೆ ನಮ್ಮಲ್ಲಿದೆ, ಯಾವ ದೃಷ್ಟಿ ನಮ್ಮಲ್ಲಿ ವಿರೋಧವೇ ಬಂದಿಲ್ಲ, ಅಂದ್ರೆ ಬರೋದೂ ಇಲ್ಲ ಕೂಡ. ಅಂದಮೇಲೆ ಬ್ರಹ್ಮದೇವರು ಗೊತ್ತಿಲ್ಲದೆ ವರ ಕೊಟ್ಬಿಟ್ರು ಪಾಪ. ಅದ್ರ ಬದಲು ಸುಮ್ಮನೆ ಅಮರರಾಗೈತೆ, ವರ ಕೊಟ್ಟರೆ ಸಿಂಪಲ್ ಆಗ್ತಿತ್ತು. ನಮ್ಮಲ್ಲಿ ಗಲಾಟೆನೇ ಇಲ್ಲ ಅಂತ ಹೇಳ್ಕೊಂಡು ಅಹಂಕಾರ ಪಡ್ತಾ ಇತ್ತ. ಶುರು ಮಾಡಿದ್ರೆ ಅವತ್ತಿನಿಂದ ಮನೆಗೆ ಹೋದವ್ರೆ ಅಲ್ಲಿ ನೋಡಿ, ಅಷ್ಟು ನಿಯಮ ಇತ್ತಲ್ಲ, ಎಲ್ಲ ಮಡಿ ಮಡಿಯಾಗಿ ಕೂತಿದ್ರಂತೆ. ತಪಸ್ಸಿ ಕೊಡ್ಬೇಕಾದ್ರೆ ಮಡಿ ಮಡಿಯಾಗಿ ಕೂತಿದ್ರಂತೆ. ಮನೆಗೆ ಹೋದ್ರಲ್ಲ ಅಂದು ಬಿಸಾಕಿದ್ರಂತೆ, ಜಟೆ ಗಿಟೆ ಕಿತ್ತೋಗ್ಬಿಟ್ರು. ಆಮೇಲೆ ರೇಷ್ಮೆ ಗಿಷ್ಮೆ ಕಿತ್ತೋಗಿದ್ರು. ಎಲ್ಲ ಮಾಡಬಾರದ ರೀತಿ ಮಾಡ್ತಾ ಇದ್ದಾರೆ. ತಿನ್ನೋದು ಕುಡಿಯೋದು ಎಲ್ಲ ಶುರು ಮಾಡಿಬಿಡ್ತಾರೆ. ಎಷ್ಟೋ ದಿನ ಮಂತ್ರಾಲಯಕ್ಕೆ ಹೋಗ್ತಾರಲ್ಲ, ಸೇವೆ, ವಾರ ಸೇವೆ. ಆಮೇಲೆ ತಾಪದ ತಿನ್ನೋದು ಕುಡಿಯೋ ಶುರುವೇ. ವಾರದ ಮಟ್ಟಿಗೆ ಭಾರಿ ದೊಡ್ಡರು ನೋಡಿದ್ರೆ, ಏನ್ ಮಡಿ ಮಾಡಿದ್ದು ಮಾಡಿದ್ದೆ, ಉಳಿದ್ದು ಉಳಿದ್ದೇನೆ. ಅದ್ರ ಬದಲು ಜನ್ಮ ಪೂರ್ತಿ ಸರಿಯಾಗಿರ್ತೇವೆ ಅಂದ್ರೆ ರಾಯರಿಗೆ ಇನ್ನೂ ಜಾಸ್ತಿ ಖುಷಿಯಾಗಿಬಿಡುತ್ತೆ. ವಾರ 15 ದಿವಸದಲ್ಲಿ ಒಳ್ಳೆಯವರಾಗೋದು ಬೇಡ, ಪೂರ್ತಿ ಒಳ್ಳೆಯವರಾಗಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಾಗಬೇಕು. ಎಷ್ಟೋ ಜನ 199 ಪಾಲು ಜನಗಳು ಸೇವೆ ಮಾಡಬೇಕಾದ್ರೆ ಮಾತ್ರ ದೀಕ್ಷೆ, ಸೇವೆ ಮುಗಿತು ಅಂದ್ರೆ ಕಥೆ ಮುಗಿದೋಯ್ತು ಅಂತ ಅರ್ಥ. ಹಾಗಲ್ಲ, ಜನ್ಮ ಸತ್ಯಂ ವರ ಧರ್ಮಂಚರ ಅನ್ನೋದು ಟೈಮ್ ಬೌಂಡ್ ಅಲ್ಲ, ಅದು ಜೀವನ ಪೂರ್ತಿ ಮಾಡಬೇಕಾದ ವ್ರತಗಳು. ಎಲ್ಲಿವರೆಗೂ ಸತ್ಯ ಹೇಳಬೇಕು ಅಂದ್ರೆ ಜೀವನ ಪೂರ್ತಿ ಸತ್ಯ ಹೇಳಬೇಕು. ಎಲ್ಲಿವರೆಗೂ ಧರ್ಮಾಚರಣೆ, ಬದುಕಿರೋರಿಗೂ ಧರ್ಮಾಚರಣೆ. ಅದು ಬಿಟ್ಟರೆ ಬದುಕೋದಕ್ಕೆ ಆಗೋದಿಲ್ಲ ನಾವು ಆ ರೀತಿ. ಅದನ್ನೆಲ್ಲ ಕೇಳಿಕೊಂಡು ಸರ್ವಿಸ್ನಲ್ಲಿದ್ದ ಪ್ರಾಮಾಣಿಕನಾಗಿರ್ಬೇಕು, ಅಲ್ಲ ರಿಟೈರ್ ಆದಲ್ಲೂ ಪ್ರಾಮಾಣಿಕನಾಗಿರ್ಬೇಕು. ಮತ್ತೆ ಸರ್ವಿಸ್ನಲ್ಲಿ ಇಲ್ಲ ಬಿಡಿ, ಈಗೇನು ಬೇಕಾದ ಮಾಡಿ ತಿಳ್ಕೊಂಡ್ಬಿಟ್ರೆ ಕಡತನ ಮಾಡಿಬಿಡ್ತಾರೆ, ಪೆನ್ಷನ್ ಹೋಗುತ್ತೆ ಅಷ್ಟೇ. ಆಮೇಲೆ ಕ್ರಿಮಿನಲ್ ಆಗಿಬಿಟ್ರೆ ಅಲ್ಲೂ ಹೋಗ್ತಾ ಪೆನ್ಷನ್ ಹೋಯ್ತು. ಕೆಲಸದಲ್ಲಿ ಇಲ್ಲ ಅಂತ ಕೇಳಿದ್ರೆ, ಕೆಲಸದಲ್ಲಿ ಇಲ್ಲ ಅಂದ್ರೆ ಆಫೀಸ್ ಕೆಲಸಕ್ಕೆ ವಿನಾಯಿತೀರೇ ಹೊರತು ಸತ್ಯಧರ್ಮಗಳನ್ನ ರೂಲ್ಸ್ ಅನ್ನೆಲ್ಲ ಎಲ್ಲರೂ ಫಾಲೋ ಮಾಡಲೇಬೇಕಾದ್ರೆ ಪ್ರತಿಯೊಬ್ಬನಿಗೂ ಕೂಡ. ಅದನ್ನ ಅರ್ಥ ಮಾಡಿಕೊಂಡ್ರೆ ಇವರಿಗೆ ಏನು ಯೋಚನೆ ಇಲ್ಲ, ಮಾಡಬಾರದನ್ನು ಮಾಡ್ತಾರೆ. ತಿನ್ನೋದು ಕುಡಿಯೋದು, ಅಭಕ್ಷ ಭಕ್ಷಣ, ಅಗಮ್ಯ ಆಗಮನ, ಸಕಲ ಪಾಪಗಳನ್ನು ಮಾಡ್ತಾರೆ. ಏನ್ ಮಾಡೋ ಜೊತೆಯಾಗೇ ಮಾಡ್ತಾರೆ. ಈ ಮಾಡ್ತಾ ಭೂಲೋಕವನ್ನೆಲ್ಲ ನಾಶ ಮಾಡ್ತಾ ಮಾಡ್ತಾ ದೇವಲೋಕಕ್ಕೆ ಕಾಲಿಡ್ತಾರೆ. ಇಂದ್ರಲೋಕವನ್ನು ಲೂಟಿ ಹೊಡಿತಾರೆ, ಋಷಿಮುನಿಗಳನ್ನು ನಾಶ ಮಾಡ್ತಾರೆ, ಆಮೇಲೆ ಅಗ್ನಿ ಮೊದಲಾದ ಲೋಕಗಳಿಗೆ ಹೋಗ್ತಾರೆ. ಎಲ್ಲಿವರಿಗೆ ಸೋಲೆ ಇಲ್ಲ, ಬ್ರಹ್ಮದೇವ್ ವರ ಇರೋದ್ರಿಂದ ಪಾಸ್ಟ್ ವರ್ಷ ಮಿನಿಸ್ಟರ್ ಲೆಟರ್ ತೋರಿಸ್ಬಿಟ್ರೆ ಹಾಗೂ ಹಾಕಿ ಎಷ್ಟೋ ದಿನ ಹಾಗೆ ಗುಂಡಗಳು ಏನ್ ಮಾಡ್ತಾರೆ, ಲೆಟರ್ ತೋರಿಸ್ತಾರೆ ಹೊರಟ್ಬಿಡ್ತಾರೆ ಅಷ್ಟೇ. ಲೆಟರ್ ವರ ಇದ್ದ ಹಾಗೆ ಇವರಿಗೆ ಬ್ರಹ್ಮದೇವರ ಮಾತೇ ವರವಾಗಿತ್ತು. ಎಲ್ಲಿ ಹೋದ್ರೂ ಏನು ಮಾಡಕ್ಕಾಗ್ತಾ ಇಲ್ಲ. ಋಷಿಮುನಿಗಳನ್ನ ಬಗ್ಗೆ ಯೋಚನೆ ಮಾಡಿದಂತೆ, ಋಷಿಮುನಿಗಳೆಲ್ಲ ಯಜ್ಞಾಗ ಮಾಡಿ 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 ದೇವತೆಗಳಿಗೆ ಶಕ್ತಿ ಕೊಡ್ತಾರೆ. ನಾವು ಮಾಡ್ತಕ್ಕ ಯಜ್ಞದಲ್ಲಿ ಕೊಡತಕ್ಕಂತ ಹವಿಸ್ಸು ದೇವತೆಗಳಿಗೆ ಮುಟ್ಟುತ್ತೆ, ಅವ್ರು ಪವರ್ಫುಲ್ ಆಗ್ತಾರೆ. ಅದು ಯಜ್ಞಾಗ ನಿಲ್ಲಿಸಿಬಿಡ್ಬೇಕು. ಊಟ ಹಾಕ್ತಾ ಹೋದ್ರೆ ಹೇಗೆ ವ್ಯಕ್ತಿ ಸೊರಗ್ತಾನೋ, ಯಜ್ಞಾಗ ನಿಂತು ಹೋದ್ರೆ ದೇವತೆಗಳು ದುರ್ಬಲರಾಗ್ತಾರೆ, ಅವ್ರನ್ನ ಆಮೇಲೆ ಕೊಲ್ಲಬಹುದು ಅಂತ ಯೋಚನೆ ಮಾಡಿ ಯಜ್ಞಾಗ ನಿಲ್ಲಿಸಿ ಅಂತ ಹೇಳ್ಬಿಡ್ತಾರೆ. ಋಷಿಗಳನ್ನು ಕೊಂದು ಹಾಕ್ತಾರೆ, ಯಜ್ಞ ಮಂಟಪ ಹಾಳು ಮಾಡ್ತಾರೆ, ಯಜ್ಞ ಭೂಮಿಯಲ್ಲಿ ಮಲಮೂತ್ರಗಳನ್ನು ಹಾಕ್ತಾರೆ, ಅಪವಿತ್ರವನ್ನು ಮಾಡಿಬಿಡ್ತಾರೆ. ಅವ್ರು ಯಜ್ಞ ಮಾಡೋ ಹಾಗೆ ಇಲ್ಲ ಅಂತ ವಾತಾವರಣ ಬಂತು. ದೇವತೆಗೆ ಅದನ್ನ ಸಮಸ್ಯೆ ಬರಬೇಕು. ಆ ರೀತಿ ಮಾಡಿದ್ರೆ ಬ್ರಹ್ಮದೇವರು ಹೇಳ್ತಾರೆ, ಸಹಯಜ್ಞ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ವೋಸ್ತು ಇಷ್ಟ ಕಾಮಧತ್. ಜೀವನದಲ್ಲಿ ಎಲ್ಲ ರೀತಿಯಾದ ಸುಖ ಸಂತೋಷ ಸಿಗಬೇಕು ಅಂತಿದ್ರೆ ಯಜ್ಞಗಳನ್ನ ಮಾಡಿ ಅಂತ ಹೇಳಿದ್ದಾರೆ. ಯಜ್ಞ ಮಾಡೋದು ಅಂದ್ರೆ ದೇವತೆಗಳು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದು. ಯಜ್ಞ ಹವಿಸ್ ಕೊಟ್ಟಿವೋ ಅವ್ ಒಳ್ಳೇದ್ ಮಾಡೇ ಮಾಡ್ತಾರೋ, ಅವರು ಒಳ್ಳೇದ್ ಮಾಡ್ತಾರೆ, ಹವಿಸ್ ಕೊಡ್ತಿರ್ಬೇಕು. ನಾವು ಟ್ಯಾಕ್ಸ್ ಕೊಡ್ತಿದ್ರೆ ಸರ್ಕಾರ ಹೇಗೆ ಸರಿಯಾಗಿ ಆಳಕ್ ಬರುತ್ತೋ ಹಾಗೆ. ದೇವತೆಗಳೊಂದಿಗೆ ಯಜ್ಞದ ಮೂಲಕ ಸಂಪರ್ಕ. ಅದು ಯಜ್ಞ ಆಗ ಕಡಿಮೆ ಆಗ್ತಿರೋದ್ರಿಂದ ಆಪತ್ತುಗಳು ಜಾಸ್ತಿ ಆಗಿ ಶುರುವಾದ. ಅಂದ್ರೆ ಯಜ್ಞ ಆಗ ವೇಸ್ಟ್ ಅಲ್ವಾ, ಎಷ್ಟೊಂದು ಖರ್ಚಾಗತ್ತಲ್ಲ ಅಂತ ಕೇಳಿದ್ರೆ, 5-6 ಕೋಟಿ ಬೇರೆ ಖರ್ಚಾಗೋದಿಲ್ವೋ, ಮಳೆಗೆ ಎಷ್ಟು ಹಾಕ್ತಿದ್ದಾರೆ ನೋಡಿದ್ರ, ಅಷ್ಟು ಖರ್ಚಾಗೋದಿಲ್ಲ ಯಜ್ಞ ಆಗಗಡಿ. ಬಹಳ ಚೀಪಾಗುತ್ತೆ, ಚೀಪಾಗತ್ತೆ. ಪರ್ಮನೆಂಟ್ ರೆಸೊಲ್ಯೂಷನ್, ಅದು ಟೆಂಪರರಿ ಸೊಲ್ಯೂಷನ್ ಅಲ್ಲ, ಪರ್ಮನೆಂಟ್ ಸೊಲ್ಯೂಷನ್. ಇವತ್ತು ಅನೇಕರಿಗೆ ಗೊತ್ತಿಲ್ಲ, ಈ ಮೇಲೆಲ್ಲ ಆಸಿಡ್ ಗೀಸಿಟ್ ಹಾಕಿ ತಕ್ಷಣ ಏನಾಗುತ್ತೆ, ಈಗ ಮೋಡ ಬಿತ್ತಾರೆ ಮಳೆ ಬರೋ ಶುರುವಾಗುತ್ತೆ. ಮೇಲಿಂದ ಹಾಕ್ತಾರೆ ಇವರು, ಯಜ್ಞ ಮಾಡ್ತಾರಲ್ಲ ಧೂಮ ಹೋಗುತ್ತಲ್ಲ, ಕೆಳಗಿನಿಂದ ಹೋಗಿ ಅದನ್ನು ಬರ್ಸ್ಟ್ ಮಾಡತ್ತಷ್ಟೇ. ಯಜ್ಞಯಾಗಗಳು ಮೇಘಗಳನ್ನ ಮಳೆ ತರಿಸು, ಇದೇ ಟೆಕ್ನಿಕ್, ಹೈಲಿ ಸೈಂಟಿಫಿಕ್. ಅದು ಯಜ್ಞಯಾಗಗಳನ್ನು ಮಾಡಿದಾಗ ಏನಿವರು ಧೂಮಗಳು ಗ್ಯಾಸ್ ಬಂದೇ ಬರುತ್ತಲ್ಲ, ಗ್ಯಾಸಸ್ ಎಲ್ಲ ಗ್ಯಾಸ್ ಮೇಲೆ ಹೋಗ್ಲೇಬೇಕಲ್ಲ, ಆ ಮೋಡಗಳಿಗೆ ಬಂದಾಗ ಅದು ಬ್ರೇಕ್ ಆಗುತ್ತೆ, ಅದು ಮಳೆ ಬರೋ ಶುರುವಾಗುತ್ತೆ. ಅಂದ್ರೆ ನಿಜವಾಗ್ಲೂ ಸೈಂಟಿಫಿಕ್ ಅಪ್ರೋಚ್ಗೂ ಇದಕ್ಕೂ ಏನು ವ್ಯತ್ಯಾಸ? ಹೈಲಿ ಸೈಂಟಿಫಿಕ್ ನಮ್ದು, ಮತ್ತು ವಾತಾವರಣಕ್ಕೂ ಒಳ್ಳೇದು, ಕಾಲಕಾಲಕ್ಕೆ ಬರುತ್ತೆ, ಬಹಳ ಕಡಿಮೆ ಖರ್ಚು ಬೇರೆ, ರೊಟೀನ ಕೆಲಸ ಮುದೋಗ್ಬಿಡುತ್ತೆ. ಅದು ಸ್ಪೆಷಲ್ ಮಾಡಕ್ ಹೋಗ್ತಾರೆ, ಆ 100% ಗ್ಯಾರಂಟಿ ಇಲ್ಲ. ಇನ್ನೊಂದು ಅಂದ್ರೆ ಮೋಡ ಕ್ರಿಯೇಟ್ ಮಾಡೋ ಶಕ್ತಿ ಯಾವ ಸೈನ್ಸ್ಗೂ ಇಲ್ಲ, ಅಲ್ಲಿಂದ ಬರಬೇಕದು ಒಂದು. ಆದ್ರೆ ಇವತ್ತು ಯಜ್ಞಯಾಗಗಳಿಂದ ಆ ಸಾಮರ್ಥ್ಯನು ಬರುತ್ತೆ ಅಂತ ಹೇಳಿರ್ತಾರೆ. ಮೇಘಗಳು ಫಾರ್ಮ್ ಆಗ್ಲಿಕ್ಕೂ ಭಾರಿ ಅನುಕೂಲ, ಬರಲಿಕ್ಕೂ ಅನುಕೂಲ, ಮಳೆ ಕೊಡ್ಲಿಕ್ಕೂ ಅನುಕೂಲ. ರಾಕ್ಷಸರು ಏನ್ ಮಾಡ್ತಾರೆ? ಎಲ್ಲ ನಿಲ್ಲಿಸಿಬಿಡ್ತಾರೆ. ಅದನ್ನೆಲ್ಲ ನಿಲ್ಲಿಸಿದ ಕೊನೆಗೆ ದೇವತೆಗಳು ದೊಡ್ಡ ಸಮಸ್ಯೆಯಾಗಿ ಎಲ್ಲರೂ ಬ್ರಹ್ಮದೇವರ ಹತ್ರ ಹೋದ್ರಂತೆ. ಸ್ವಾಮಿ ಅವನು ಏನ್ ಮಾಡಿದ್ರು ಸೋರಿಸಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅವ್ರು ಬದುಕಿರಬಾರದು, ಸಾಯಲೇಬೇಕು, ಇಲ್ಲ ಹೋದ್ರೆ ಇಡೀ ಜಗತ್ತು ನಾಶವಾಗುತ್ತೆ ಅಂತ ಪ್ರಾರ್ಥನೆ ಮಾಡಿ ಅವನು ಕೊಲ್ಲೋ ಉಪಾಯವನ್ನು ನಮಗೆ ತಿಳಿಸಿ ಅಂತ ಕೇಳಿದರು. ಆಗ ಬ್ರಹ್ಮದೇವರು ಹೇಳ್ತಾರೆ, ಆಯ್ತು, ಹೇಗೂ ವರ ಕೊಟ್ಟಿದ್ದೇನೆ, ಅದೇ ಉಪಾಯ, ಇನ್ನೇನು ಉಪಾಯ ಅಲ್ಲ, ಪರಸ್ಪರ ಹೊಡೆದಾಡಿ ಸಾಯ್ಬೇಕು ಅಷ್ಟೇ. ಅವ್ರು ಪರಸ್ಪರ ಹೊಡೆದಾಡ ಮಾಡಬೇಕೀಗ, ಅದು ಸುಲಭದ ಕೆಲಸ ಅಲ್ಲ, ಭಾರಿ ಅನ್ಯೋನ್ಯತೆ ಇದೆ ಅಲ್ಲ, ಏನ್ ಮಾಡಬೇಕು ಅಂದ್ರೆ ಯೋಚನೆ ಮಾಡಬೇಡಿ, ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಬ್ರಹ್ಮದೇವ್. ನಾನು ಮಾಡ್ತೇನೆ, ವಿಶ್ವಕರ್ಮ ಬಾ ಅಂತ ಕರೀತಾರೆ. ವಿಶ್ವಕರ್ಮ ಮೊನ್ನೆ ಕೇಳಿದ್ರು, ಇಂದ್ರಪ್ರಸ್ಥ ಕಟ್ಟಿದ್ದು ವಿಶ್ವಕರ್ಮನೇನೆ. ವಿಶ್ವಕರ್ಮನನ್ನು ಕರೆದು, ಅನೇಕರಿಗೆ ಗೊತ್ತಿಲ್ಲ, ಸಮುದ್ರ ಸೇತು ಇದೆಯಲ್ಲ ರಾಮದೇವರು ಕಟ್ಟಿಸಿದ್ದು, ಅದನ್ನು ಕಟ್ಟಿಸಿದ ವಿಶ್ವಕರ್ಮನೆ. ರಾಮಾಯಣದಲ್ಲಿ ಬಂದಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಕಟ್ಟಿಸಿದವನು ಯಾರು ಗೊತ್ತೇರೋ, ನಳ. ಆ ನಳ ಮಹಾರಾಜ ಬೇರೆ, ನಳವೇವತಿ ಮಹಾರಾಜ ಬೇರೆ, ಈ ನಳ ಬೇರೆ. ಒಬ್ಬ ಕಪಿ ಈತ, ಈತ ಕಟ್ಟಿದ. ಈತ ಯಾರು ಅಂದ್ರೆ ವಿಶ್ವಕರ ಅವತಾರ. ಇತ್ತು ವಿಶ್ವಕರ ಅವತಾರವಾದ್ರಿಂದಾಗಿನೇ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ವಿಶ್ವಕರನ ಪಾತ್ರವು. ಅವರನ್ನು ಕರೆದು ನೀರು ಒಬ್ಬ ಸುಂದರ ಸ್ತ್ರೀ ವಿಗ್ರಹವನ್ನು ಮಾಡಬೇಕು, ಅತಿ ಶ್ರೇಷ್ಠವಾದ ಸ್ತ್ರೀ ವಿಗ್ರಹ ಮಾಡಬೇಕು. ಅದು ಹೇಗಿರಬೇಕು ಅಂದ್ರೆ ಯಾರನ್ನ ನೋಡಿದ್ರು ಕೂಡ ಅವರೆಲ್ಲರಿಗೆ ನೀವು ಸ್ವಲ್ಪ ಜಾಸ್ತಿ ಚೆನ್ನಾಗಿದ್ದಾಳೆ ಅನಿಸ್ಬೇಕಂತ ಅಂತ ವಿಗ್ರಹ ಮಾಡು ಅಂತ ಹೇಳಿದ್ದಾರೆ. ಆಯಿತು ಅಂತ ವಿಶ್ವಕರ್ಮ ಮಾಡಿದರೆ, ಎಕ್ಸ್ಪರ್ಟ್ ಏನು ಹೇಳಿ ಆರ್ಡರ್ ಕೊಟ್ಟರೆ ಸಾಕು, ಮಾಡಿಕೊಳ್ಳೋ ಕೆಪಾಸಿಟಿ ಅವರಿಗೆ. ವಿಶೇಷವಾದಂಥ ಸಿದ್ಧಿ ಮಾಡಲಿಕ್ಕೆ ಶುರು ಮಾಡಿದ. ಅವ್ರು ಹೇಗೆ ಮಾಡಿದ ಅಂದ್ರೆ, ಎಲ್ಲ ಜಗತ್ತಿನ ಅತ್ಯಂತ ಸುಂದರ ಪದಾರ್ಥಗಳನ್ನೆಲ್ಲ ಕಣ್ಮುಂದೆ ಇಟ್ಕೊಂಡಂತೆ ಮಾಡಲ್ಲಾಗಿ, ಅದಕ್ಕಿಂತ ಸ್ವಲ್ಪ ಪ್ಲಸ್ ಸಮಥಿಂಗ್ ಬರಬೇಕು, ಆ ರೀತಿ ಮಾಡ್ತಾ ಹೋಗ್ತಾರೆ. ಎಲ್ಲ ರತ್ನಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತೆ ಸಾರವನ್ನು, ಅದನ್ನೆಲ್ಲ ಜೋಡಿಸ್ತಾ ಜೋಡಿಸ್ತಾ ಹೋಗ್ತಾರೆ. ಅತ್ಯದ್ಭುತವಾದಂತಹ ಸ್ತ್ರೀ ಆಕಾರ ಸೃಷ್ಟಿಯಾಯಿತು. ಎಲ್ಲಾ ರತ್ನಗಳಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಸ್ವಲ್ಪ ಅನ್ನೋದು ತಿಲ ಅಂತಾರೆ ಸಂಸ್ಕೃತದಲ್ಲಿ, ತಿಲ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ಅಂದ್ರೆ ಏನು, ತಿಲ ಉತ್ತಮ, ತಿಲೋತ್ತಮೆ ಅಂತ ಹೆಸರಾಯ್ತವೆ. ತಿಲೋತ್ತಮೆ ಮೊದಲಾದ ಅಪ್ಸರಿಯರ ಹೆಸರು ಕೇಳ್ತಾರಲ್ಲ, ಸೃಷ್ಟಿಯಾಗಿದ್ದು ಹೀಗೆ. ಉರ್ವಶಿ ನಾರಾಯಣನ ಮಗಳು, ಈ ತಿಲೋತ್ತಮೆ ಬ್ರಹ್ಮದೇವರ ಮಗಳು. ಎಲ್ಲ ಸೃಷ್ಟಿಯಾಯ್ತಲ್ಲ, ಅವರು ಮುಟ್ಟಿ ಜೀವ ಕಳೆ ತುಂಬುತ್ತಾರೆ ಬ್ರಹ್ಮದೇವರು. ಬ್ರಹ್ಮದೇವರು ಇದೇನು ಕಷ್ಟದ ಕೆಲಸ ಅಲ್ಲ, ಜಗ ಸೃಷ್ಟಿ ಮಾಡದೆ ಅವರು ಪಾಪ. ಅವ್ರು ಇದೇನು ಮೈನ ಸಣ್ಣ ರಿಪೇರಿ ಕೆಲಸ ಇದ್ದಾಗೆ ಎಲ್ಲ ಮಾಡಿಟ್ರು, ನೋಡಿದ್ರು ತಕ್ಷಣ ಅದು ಸ್ತ್ರೀ ಆಗಿಬಿಡುತ್ತೆ. ಆ ಕೃತಿ ಸ್ತ್ರೀ ಆಯ್ತು, ಅತ್ಯಂತ ಸುಂದರವಾದ ಆಕಾರ. ಬ್ರಹ್ಮದೇವರು ಹೇಳ್ತಾರೆ, ನೋಡು ತಿಲೋತ್ತಮೆ, ನಿನ್ನಿಂದ ಕೆಲಸ ಆಗಬೇಕು, ನಾನೇನು ಅಪ್ಪಣೆ ಅಂತ ಕೇಳ್ತಾಳೆ. ನೀವು ನನ್ನ ತಂದೆ, ಏನು ಅಪ್ಪಣೆ ಮಾಡ್ತೀರಿ ಅಂದ ತಕ್ಷಣ ಆ ಸುಂದೋಪ ಸುಂದರ ಇದ್ದಾರೆ, ಅವ್ರ ಮುಂದೆ ಓಡಾಡು ಸಾಕು, ಮುಂದಿನ ಕೆಲಸ ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ಅವ್ರ ಮುಂದೆ ಓಡಾಡಿಬಿಡು ಸಾಕು, ಅವ್ರ ಮನಸ್ಸನ್ನು ಆಕರ್ಷಣೆ ಮಾಡಬೇಕು ನೀನು ಹೇಳಿದ ತಕ್ಷಣ ಹೊರಟರಂತೆ. ಅವ್ರು ಎಷ್ಟು ಸುಂದರಿಯಾಗಿದ್ರು ಅಂದ್ರೆ ವರ್ಣನೆ ಮಾಡ್ತಾರೆ. ಅವಳು ಹೋಗೋದಕ್ಕಿಂತ ಮುಂಚೆ ಬ್ರಹ್ಮದೇವರು ಒಂದು ಪ್ರದಕ್ಷಿಣೆ ಹಾಕಿಲ್ಲ, ನಮಸ್ಕಾರ ಹಾಕಿ ಹೋಗ್ಬೇಕು ಅಂತ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕ್ಲಿಕ್ಕೆ ಅಂತ ಹೋದ್ರೆ ದೇವತೆಗಳು ನೋಡ್ತಿದ್ದಾರಂತೆ. ನೋಡ್ತಿರ್ಲಿಕ್ಕೆ ಎಷ್ಟು ಆಶ್ಚರ್ಯವಾಯ್ತು ಅಂದ್ರೆ, ಇಂದ್ರದೇವರು ಎರಡು ಕಣ್ಣು ಸಾಕಾಗ್ಲಿಲ್ಲ ಅನಿಸ್ಬಿಡ್ತಾರೆ. ಅವ್ಳು ನೋಡಿ ಎಷ್ಟು ಈಡಿಯ ಮಾಡೋದು, ಎರಡು ಕಣ್ಣು ಸಾಲದು ಅಂತ ಹೇಳ್ಬಿಡ್ತಾರೆ. ಯಾವ್ದೋ ಗಟ್ಟಿ ಸಿನಿಮಾ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಮೂರು ಕಣ್ಣು ಸಾಲದು ಅಂತ ಇರ್ತಾರೆ. ಪಾಪ, ನಾಲ್ಕು ಕಣ್ಣು ಬೇರೆ ಹಾಕ್ತಾರಲ್ಲ ಹೇಳ್ತಾರೆ. ನಿಜವಾಗ್ಲೂ ತಿಲೋತ್ತಮೆ ಸಾಮಾನ್ಯ ರತ್ನ ಎಕ್ಸಿಬಿಷನ್ ಇಟ್ಟಿರ್ತಾರೆ, ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅವಳಂತೂ ಸಮಸ್ತ ರತ್ನಗಳ ಸಾರ. ಇಂದ್ರದೇವರು ನೋಡ್ತಾ ಎರಡು ಕಣ್ಣು ಸಾಲದು ಅಂತೇಳಿ ಮೈಯೆಲ್ಲಾ ಕಣ್ಣಾಗಿಬಿಟ್ರಂತೆ. ಸಹಸ್ರ ನೇತ್ರ ಅಂತ ಅವ್ರಿಗೆ ಹೆಸರು, ಸಹಸ್ರ ನೇತ್ರ. ರುದ್ರದೇವರಿಗೆ ಒಂದ್ ತಲೆ ಇತ್ತಂತೆ. ಇವಳು ನೋಡ್ಲಿಕ್ಕೋಸ್ಕರ ಅವಳು ಸುತ್ತಿದಾಗಲ್ಲ ಮುಖ ಬೆಳೆಸ್ಕೊತಾ ಹೋದ್ರಂತ. ಒಂದ್ ಕಡೆ ತಿರುಗ ಅಲ್ಲೊಂದ್ ಮುಖ ಬಂತಂತ, ಇನ್ನೊಂದು ಇನ್ನೊಂದು ಮುಖ ಬಂತ, ನಾಲ್ಕು ಮುಖ ಬಂದು ಪ್ಲಸ್ ಒಂದು ಐದು ಮುಖ ಆಗಿಬಿಟ್ರಂತ. ಧ್ಯೇಯ ಪಂಚಮುಖೋ ರುದ್ರ. ರುದ್ರದೇವರಿಗೆ ಐದು ಮುಖ ಬರ್ಲಕ್ಕೆ ಅನೇಕ ಕಾರಣ ಉಂಟು. ಇದು ಒಂದು ಕಾರಣ. ಇದರ ಅರ್ಥ ತಿಲೋತ್ತಮ ವೈಭವ ಅಲ್ಲ, ಬ್ರಹ್ಮದೇವರ ಸಾಮರ್ಥ್ಯ. ಆದ್ದರಿಂದ ಬ್ರಹ್ಮದೇವರು ಸೋಲೋದೇನು ಆಶ್ಚರ್ಯ ಅಲ್ಲ. ವಿಷ್ಣುವಿನ ಮೋಹಿನ ರೂಪವನ್ನು ನೋಡಿ ರುದ್ರದೇವರು ಹೇಗೆ ಮೋಹಿತರಾಗಿದ್ರು, ಬ್ರಹ್ಮದೇವರಿಂದ ಸೃಷ್ಟಳಾದ ತಿಲೋತ್ತಮೆಯನ್ನು ನೋಡಿ ಅವರು ಮೋಹಿತರಾದ್ರೆ ಏನು ಆಶ್ಚರ್ಯ ಅಲ್ಲ. ಯುವತಿ ವೇಷದಿ ಹಿಂದೆ ಗೌರಿ ಧವನ ಮೋಹಿಸಿ ಕೆಡಿಸಿ ಉಳಿಸಿದನು, ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಈ ಇಬ್ಬರನ್ನ ಸೋಲಿಸಕ್ಕೆ ಇವರಿಗೆ ಆಗೋದಿಲ್ಲ. ಸರ್ವೋತ್ತಮನಾದ ಹರಿ, ಜೀವೋತ್ತಮರಾದ ಬ್ರಹ್ಮವಾಯುಗಳ ಮುಂದೆ ರುದ್ರದೇವರು ಈ ರೀತಿ ಮೋಹಗೊಳ್ಳೋದು ಆಶ್ಚರ್ಯ ಅಲ್ಲ. ಮೋಹಗೊಂಡ್ರಂತೆ, ಇನ್ನು ಉಳಿದವರ ಬಗ್ಗೆ ಹೇಳಕ್ ಕಾರಣನೇ ಇಲ್ಲ, ಭಾರಿ ಆಶ್ಚರ್ಯವಾಯಿತು. ಆಮೇಲೆ ಅವಳು ಬಂದ್ಲು ಭೂಲೋಕಕ್ಕೆ. ಇವರೆಲ್ಲೋ ಒಂದ್ ಕಡೆಗೆ ಇನ್ನೇ ಯಾವ ಸ್ಥಿತಿ ಬಂದಿದ್ರು ಅಂತ ಗೊತ್ತೇನು, ಜಗತ್ತನ್ನು ಲೂಟಿ ಹೊಡೆದಾಗಿತ್ತು. ಹೋಗೋದು ಲೂಟಿ ಹೊಡೆಯೋದು, ಹೋಗೋದು ಲೂಟಿ ಹೊಡೆಯೋದು. ಇದು ಬಂತಲ್ಲ ನಮಗೆ ಆ ಸೋಮ, ಇದೆಲ್ಲ ಸೋಮನಾಥ ಎಷ್ಟೊತ್ತು ಲೂಟಿ ಹೊಡೆದಾರೆ ವಿಧರ್ಮಿಯರು ಬಂದುಬಿಟ್ಟು. ಮೊದಲೇ ದಂಡಯಾತ್ರೆ, ಎರಡನೇ ದಂಡಯಾತ್ರೆ ಅಂತ ಹೊಡೆದಿದ್ದು ಹೊಡೆದಿದ್ದೆ. ಕೊನೆ ಇಷ್ಟೆಲ್ಲ ಬರೆದ ಅವನ್ ಯಾರ ಹೊಡೆದ್ರು ಕತೆ ಮುಗಿದೋಯ್ತಾನೆ. ಇಷ್ಟು ಜನಗಳನ್ನ ಹೊಡೆದ ಅವನ್ ಯಾರ ಇನ್ನೊಬ್ರು ಹೊಡೆದ್ರು ಕೊಂದು ಹಾಕಿಬಿಟ್ರಷ್ಟೇ. ಆ ರೀತಿ ಮತ್ತೆ ಮತ್ತೆ ಬರೋದು, ಇವ್ರು ಕಲೆಕ್ಟ್ ಆಗ್ತಷ್ಟೇ ಮತ್ತೆ ಪಡೆಯೋದು, ಸಂಪತ್ತು ಬಂದಷ್ಟ ಮತ್ತೆ ನಾಶ ಮಾಡೋದು. ತುಂಬಾ ಜನ ಗೊತ್ತಿಲ್ಲ ಇಂಡಿಯಾ ದೇಶದ ಸಂಪತ್ತು ಎಷ್ಟಿತ್ತು ಅಂತ ಕೇಳಿದ್ರೆ, ನಿಂದೊಬ್ರು ಬರೀತಾನೆ, ಬೇರೆ ದೇಶ ಬಂದವರೆಲ್ಲ ಕೂಡ ಮೆಗಾಸ್ತಾನೀಸ್ ಅವರೆಲ್ಲ ಬರೀತಾರೆ, ಎಲ್ಲಿ ನೋಡಿದ್ರು ಚಿನ್ನ ಬೆಳ್ಳಿ ಸಿಗೋ ವ್ಯಾಪಾರ ಇತ್ತಂತೆ. ಕೃಷ್ಣದೇವರಾಜನ ಕಾಲಕ್ಕೆ ಬೀದಿಯಲ್ಲಿ ಮುತ್ತುರತ್ನಗಳನ್ನು ಮಾರ್ತಿದ್ರು, ಅಷ್ಟರ ಮಟ್ಟಿಗೆ ಸಂಪತ್ತು ಇದ್ದ ದೇಶ ಇತ್ತು. ಆದ್ರೆ ಬೇರೆಯವರು ಕಾಲ ಕಾಲ ಲೂಟಿ ಹೊಡಿತಾನೆ ಬಂದಿದ್ದಾರೆ. ಅಷ್ಟು ಲೂಟಿ ಹೊಡೆದು ಇನ್ನೂ ಉಳ್ಕೊಂಡಿದೆ ಅಂದ್ರೆ ಮೊದಲು ಎಷ್ಟಿರಬೇಕು ಲೆಕ್ಕ ಹಾಕ್ಬೇಕು. ಅವನು ಬರೀತಾನೆ ಸಮುದ್ರ ತೀರದಲ್ಲಿ ನದಿ ತೀರಗಳಲ್ಲಿ ಇಲ್ಲಿ ಸಹಜವಾಗಿ ಚಿನ್ನವನ್ನು ನಾವು ಕಾಣುತ್ತೇವೆ, ಅಂತ ಅದ್ಭುತ ಸಂಪದ್ಭರಿತವಾದ ದೇಶ ಈ ಭಾರತ ಅಂತ ಅವ್ರು ರೆಫರ್ ಮಾಡ್ತಾರ. ಅಷ್ಟು ವೈಭವ ಇದ್ದದನ್ನೆಲ್ಲ ಲೂಟಿ ಹೊಡೆದಾಕಿದ್ರು. ಇವರೆಲ್ಲ ಲೂಟಿ ಹೊಡೆದಿದ್ರು, ಇವರೆಲ್ಲ ಕೂಡ ಎಲ್ಲ ಲೂಟಿ ಹೊಡೆದಿನ ಹೊಡಿಲಕ್ಕೆ ಏನು ಇಲ್ಲ ಅನ್ನಷ್ಟು ಆಗೋಗ್ಬಿಟ್ಟಿತ್ತು ಅಂತಾಗ್ಲೆ. ಎಲ್ಲ ಲೋಕ ಬರೆದು ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ಏನ್ ಮಾಡಿದ್ರು ಅವರೀಗ, ಬರೀ ವಿಹಾರನೇ. ಅವರು ಹೊಡೆದು ವಿಹಾರ ಮಾಡ್ತಾರೆ, ಬರೀ ವಿಹಾರ ಮಾಡ್ತಿದ್ದಾರೆ. ಆ ಹಂತದಲ್ಲಿ ಯುದ್ಧ ಅಣ್ಣ ತಬೋದ್ ಕಡೆ ಕೂತಿದ್ದಾರೆ. ತಿಲೋತ್ತಮೆ ಬಂದ್ಲ ಅಲ್ಲಿಗೆ ನೋಡ್ತಿರ್ಲಿಕ್ಕೆ, ತಕ್ಷಣ ಇವರ ಕಣ್ಣು ಆ ಕಡೆಗೆ ಹೋಯ್ತು. ಇಂದ್ರಾದಿ ದೇವತೆಗಳೇ ಮೋಹಿತರಾದ ಇವರಾಗಿದ್ದೇನು ಆಶ್ಚರ್ಯ ಅಲ್ಲ. ತಕ್ಷಣ ಇದ್ದ ಅವಳ ಹತ್ರ ತಕ್ಷಣ ಬಂದ್ರು, ಅವಳೇನು ಹೋಗ್ಬೇಕಾಗಿ ನೋಡಿದ ತಕ್ಷಣ ಬಂದೇ ಬಿಟ್ರು. ಆಗ ಇಬ್ಬರನ್ನು ನೋಡ್ತಾ ಇದ್ದಾಳೆ, ಬಲಗಣ್ಣಿಂದ ಅವಳು ನೋಡ್ತಿದ್ದಾಳೆ, ಎಡಗಣ್ಣಿಂದ ಇವಳು ನೋಡ್ತಿದ್ದಾಳೆ. ಅವನೇನ್ ತಿಳ್ಕೊಂಡ, ನನ್ನ ಮೆಚ್ಚಿದ್ದಾಳೆ ಅಂತ ಅವನು ತಿಳ್ಕೋಬೇಕು, ನನ್ನ ಮೆಚ್ಚಿದ್ದಾನೆ ಅಂತ ಇವನು ತಿಳ್ಕೋಬೇಕು. ಇಬ್ಬರೂ ಮೆಚ್ಚಿಲ್ಲ ಈ ಮಧ್ಯೆ ಅವನು, ಇಬ್ಬರೂ ಮೆಚ್ಚಿಲ್ಲ. ಅವರು ಸಾಯೋದಷ್ಟೇ ಅವಳು ಗುರಿಯಾಗಿತ್ತು. ಇಬ್ಬರು ನೋಡೋದು, ಇಬ್ಬರು ಬಂದರಂತೆ, ಬಲಗೈ ಒಬ್ಬ ಹಿಡ್ಕೋತಾನೆ, ಎಡಗೈ ಒಬ್ಬ ಹಿಡ್ಕೋತಾನೆ, ನೋಡು ಇವಳು ನನ್ನ ಹೆಂಡತಿ ಆಗಬೇಕು, ನಿನಗಲ್ಲ ಅಂತ ಅವನು. ಇಲ್ಲ ಇಲ್ಲ, ನನಗೆ ಹೆಂಡತಿ ಆಗಬೇಕು, ನಿನಗಲ್ಲ ಅಂತ ಅವನು. ನೋಡಿ, ಫಸ್ಟ್ ಟೈಮ್ ಗಲಾಟೆ ಶುರುವಾಯ್ತು. ಇಷ್ಟು ದಿವಸ ಎಂದೆಂದೂ ಬರದೇ ಇದ್ದ ಗಲಾಟೆ ಅವತ್ತು ಪ್ರಾರಂಭವಾಯ್ತು. ನನಗೆ ಅಂತೀವನು, ನನಗೆ ಅಂತೀವನು. ಅವನು ಹೇಳ್ತಾನೆ, ನೋಡು ನಾನು ದೊಡ್ಡವನು, ನಾನು ಇವಳನ್ನು ಮದುವೆ ಆಗ್ತೇನೆ. ಅವನು, ಇಲ್ಲ ಇಲ್ಲ, ದೊಡ್ಡವ್ರಿಗೆ ಅವಕಾಶ ಕೊಡ್ಬೇಕು, ನಾನು ಮದುವೆ ಆಗ್ತೇನೆ. ಸೇಮ್ ಆರ್ಗ್ಯುಮೆಂಟ್ ಇವನು, ಇವಳ ಸಣ್ಣವರಿಗೆ ಅವಕಾಶ ಅಂತೀವನು, ದೊಡ್ಡವರಿಗೆ ಅವಕಾಶ ಅಂತೀವನು. ಅದೆಲ್ಲ ನಿನಗೆ ಸಾಧ್ಯ ಇಲ್ಲ. ಮಾತು ಬೆಳೀತಾ ಬೆಳೀತಾ ಹೋಯ್ತು. ಸಾಮಾನ್ಯವಾಗಿ ದೇವರು ಸಂಕಲ್ಪ ಮಾಡಿದರೆ ಎಂಥ ಅನ್ಯೋನ್ಯತೆ ಇದ್ದಲ್ಲೂ ಗಲಾಟೆ ಬರುತ್ತೆ. ದೇವರ ಅನುಗ್ರಹ ಮಾಡಿದರೆ ಎಷ್ಟು ಭಿನ್ನಾಭಿಪ್ರಾಯ ಇದ್ದಲ್ಲೇ ಒಂದಾಗಿ ಬಿಡ್ತಾರೆ. ಆ ದೇವರ ಅನುಗ್ರಹ ಅಂತ ಅದಕ್ಕೆ ಕರೆಯೋದು. ಇಲ್ಲಿ ಉದ್ದೇಶ ಇದ್ದಿದ್ದೇ ಹಾಳು ಮಾಡಬೇಕು ಅಂತ ಹೇಳಿ ಅವರು ಹೇಳಿದ್ರು. ಮಾತು ಮಾತು ಶುರುವಾಯಿತು, ಬೈಗಳು ಶುರುವಾಯಿತು, ಅದು ಮುಗಿದೋಯ್ತು. ಆಮೇಲೆ ಇಬ್ರು ಕಥಾ ತಗೊಂಡ್ರಂತ, ಅವನೊಂದು ಕದೆ ತಗೊಂಡು ಇವನೊಂದು ಕದೆ ತಗೊಂಡ. ಇವಳು ದೂರ ಸರ್ಕೊಂಡ್ರು, ನನ್ನ ಕೆಲಸ ಮುಗಿತು, ಹೊರದಾಳೆ ಹೇಗೂ ಸಾಯ್ತಾರೆ ಅಂತ ಹೇಳಿ ದೂರ ಸರ್ಕೊಂಡ್ರು. ಇವನು ನಾವನ್ ನೋಡಿ, ಅವನು ಇವನು ನೋಡಿ. ಗದೆಗಳ ಪೆಟ್ಟು ದೊಡ್ಡದಲ್ಲ, ಬ್ರಹ್ಮದೇವರ ಮರ ಇರೋದೇ ಹಾಕಿ. ಒಬ್ಬನೇ ನೋಡಿದ್ರೆ ವಜ್ರ ಇದ ಬಿದ್ದ ಬಿಡ್ಬೇಕೇಟನ್ನ. ಇವನು ಜೋರಾಗಿ ಅವನ್ ನೋಡದ, ಅವನ್ ತಗೊಂಡು ಇವನ್ ನೋಡದ, ಎರಡು ಹೆಣ್ಣುಗಳು ಒಟ್ಟಿಗೆ ಬಿದ್ದು ತಿಲೋತ್ತವೆ ಮೇಲಕ್ಕೆ ಮತ್ತೆ ಹರಿಬಿಟ್ಟು. ನೋಡಿದ ಧರ್ಮರಾಜ, ಬ್ರಹ್ಮದೇವ್ ಹೇಳಿ ಕಳಿಸಿದ್ದಾರೆ ಕಥೆ, ನಿಮ್ಗೆ ಹೇಳಬೇಕು ಅಂತ ಹೇಳಿ ಕಳಿಸಿದ್ದಾರೆ ಈ ಕಥೆನ. ಆ ತಿಲೋತ್ತಮೆ ಅಲ್ಲಿಂದ ಬ್ರಹ್ಮದೇವರ ಹತ್ರ ಹೋಗಿ, ನನ್ನ ಕೆಲಸ ಮುಗೀತು ಅಂತ ವರದಿ ಒಪ್ಪಿಸಿದ್ಲನು. ಅವ್ರು ಹೇಳ್ತಾರೆ, ನೋಡು ತಿಲೋತ್ತಮೆ, ಇನ್ಮೇಲೆ ನಿಲೋಕ ಸ್ವರ್ಗಲೋಕದಲ್ಲಿ ನಿನ್ನ ವಾಸ, ಇಂದ್ರಾದಿ ದೇವತೆಗಳಿಂದ ನೀನು ಮಾನ್ಯಾಳಾಗಿ ವಾಸ ಮಾಡುವಂತ ಕಳಿಸಿಕೊಟ್ರಂತೆ. ಅವತ್ತಿನಿಂದ ಇಂದ್ರದೇವರ ಸಭೆಗೆ ಹೊಸ ಅರ್ಪಣೆಯ ಅಪ್ಸರ್ಯ ಸೇರ್ಪಡೆಯಾಯ್ತು. ಮೊದಲು ರಂಭಾದಿಗಳು ಮೊದಲಿಂದ ಇದ್ದವರು, ಉರ್ವಶಿ ಒಂದು ಕಾಲಕ್ಕೆ ಸೇರಿದವಳು, ಆಮೇಲೆ ತಿಲೋತ್ತಮೆನು ಸೇರಿದ್ರು. ಅಂತ ತಿಲೋತ್ತಮೆಯನ್ನ ಇಂದ್ರದೇವರಿಗೆ ಕಾಣಿಕೆಯನ್ನಾಗಿ ಸ್ವರ್ಗಲೋಕಕ್ಕೆ ಕೊಟ್ಟಾಯಿತು. ಎಲ್ಲ ಲೋಕಗಳೆಲ್ಲ ಶಾಂತವಾದವು. ಧರ್ಮರಾಜ, ಭೀಮಸೇನಾದಿ ನಿಮ್ಮೆಲ್ಲರ ಮುಂದೆ ಬ್ರಹ್ಮದೇವರು ಹೇಳಿದ್ದಾರೆ ಕಥೆ ಹೇಳಬೇಕು ಅಂತೇಳಿ. ಕಥೆಯ ಅರ್ಥ ಇಷ್ಟೇ, ಈ ಕಥೆಯ ಅರ್ಥ ಇಷ್ಟೇ. ಅವರಲ್ಲಿ ಅಷ್ಟು ಅನ್ಯೋನ್ಯತೆ ಇತ್ತು, ಯಾವ ಕಾರಣಕ್ಕೂ ವಿರೋಧ ಬಂದಿರಲಿಲ್ಲ. ಒಬ್ಬ ಸ್ತ್ರೀ ಯಾವಾಗ ಕಂಡ್ಲೋ ನನಗೆ ನನಗೆ ಅಂದ್ಕೊಂಡು ಹೊಡೆದಾಡಿ ಬಿಟ್ಟವರೆಲ್ಲ ಕೂಡ. ನೀವು ಇವತ್ತು ಒಬ್ಬ ದ್ರೌಪದಿಯನ್ನು 5 ಜನ ಮದುವೆ ಆಗಿದ್ದೀರಲ್ಲ, ನಿಮ್ಮಲ್ಲಿ ವಿವಾದ ಬರೋ ಸಂಭವ ಇರಬಹುದು, ಅದಕ್ಕೆ ಬ್ರಹ್ಮದೇವರು ಹೇಳಿದ್ದಾರೆ ಅದು ಆಗಬಾರದು ಅಂತ ಹೇಳಿದ್ದಾರೆ. ಈ ಕಥೆ ನಾಳೆಗೆ ಅಪ್ಲೈ ಮಾಡ್ತಾರೆ, ಅಪ್ಲೈ ಮಾಡಿಬಿಟ್ಟು ನಿಮ್ಮಲ್ಲಿ ವಿವಾದ ಬರಬಾರದು, ಅದಕ್ಕೋಸ್ಕರವಾಗಿನೆ ನೀವು ಏಕಕಾಲಕ್ಕೆ ಎಲ್ಲರೂ ಕೂಡ ದ್ರೌಪದಿ ಪತಿ ಅಂತ ವಾಸ ಮಾಡ್ಲಿಕ್ಕೆ ಹೋಗಬೇಡಿ. ಒಂದೊಂದು ವರ್ಷ ಒಬ್ಬೊಬ್ಬರ ಪತ್ನಿಯಾಗಿ ದ್ರೌಪದಿ ಇರಬೇಕು, ಒಂದೊಂದು ವರ್ಷ ಒಬ್ಬೊಬ್ಬರ ಪತ್ನಿಯಾಗಿ ಇರಬೇಕು. ಅದು ಮೊದಲೇ ಬ್ರಹ್ಮದೇವರು ಹೇಳಿದ ಕರಾರು ಅಂತ ಹೇಳಿದ್ದಾರೆ. ಇಲ್ಲಿ ವಿಚಾರ ಮಾಡೋ ಅಂಶ ತುಂಬಾ ಇದೆ. ಮೊನ್ನೆ ಹೇಳಿದ್ದ ಪರ್ವಾನ ಕಾದಂಬರಿಯಲ್ಲಿ ಮಾಡಿದ್ದೇನು ಅಂದ್ರೆ, ಕುಂತಿ ಯೋಚನೆ ಮಾಡಿದ್ಲು, ದ್ರೌಪದಿನ ಅರ್ಜುನ ಭೀಮ ಯಾವಾಗ ಕರ್ಕೊಂಡು ಬಂದ್ರು, ಆಕೆ ಯೋಚನೆ ಮಾಡಿ ಯಾವಾಗ ಇಚ್ಛೆಯಿಂದ ತೋರಿಸಿಬಿಟ್ರಲ್ಲ, ಯೋಚನೆ ಮಾಡಿದ್ಲು, ಇವಳು ಭಾರಿ ಸುಂದರಿ, ಇದರಲ್ಲಿ ಯಾರೊಬ್ಬರು ಮದುವೆ ಆದ್ರೂ ಕೂಡ ಉಳಿದ 4 ಜನವಾಸಿ ಬೇಸರ ಆಗುತ್ತೆ, ಅವರಲ್ಲಿ ಹೊಂದಾಣಿಕೆ ತಪ್ಪಿ ಹೋಗ್ಬಿಟ್ರೆ ಮುಂದೆ ಭಾರಿ ಕಷ್ಟ ಆಗಬಹುದು, ಅವ್ರ ಹೊಂದಾಣಿಕೆ ಉಳಿಬೇಕಾದ್ರೆ ಇವರೆಲ್ಲರ ಹೆಂಡತಿ ಆದ್ರೆ ಭಾರಿ ಚೆನ್ನಾಗಿರುತ್ತೆ ಅಂತ ಯೋಜನೆ ಹಾಕಿದ್ದು ಕುಂತಿ ಅಂತ ಕಲ್ಪನೆ. ಅವರು ಆ ಕಥೆ ಕಾದಂಬರಿಯಂತೆ ಕುಂತಿ ಪ್ಲಾನ್ ಮಾಡ್ತಾಳೆ, ತನ್ನ ಮಕ್ಕಳಲ್ಲಿ ಹೊಂದಾಣಿಕೆ ಉಳಿಬೇಕಾದ್ರೆ ಇವಳಿಂದ ಜಗಳ ಬರಬಾರದು, ಅದಕ್ಕೆಲ್ಲರಿಗೂ ಹೆಂಡತಿ ಆಗಿಬಿಟ್ರೆ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಅವ್ರ ಬುದ್ಧಿ ತೋಚಿತ್ತಿದೆ. ಇದು ಮೊದಲೇ ಹೇಳಿದೆ, ಈಗ ತಪ್ಪು ಅಂತ ಹೇಳಿಬಿಟ್ಟಿದೆ. ಈ ಬುದ್ಧಿ ಯುಕ್ತಿ ಎಂದೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆ ಯುಕ್ತಿ ಸರಿಯಾಗಿದ್ದಿದ್ರೆ ಬಹುಶಃ 5-6 ಜನ ಗಂಡ್ಮಕ್ಳು ಇದ್ದಾರಲ್ಲ ಆ ರೀತಿನೇ ಮಾಡ್ತಿದ್ರು. ಕೊನೆಗೆ ಕುಂತಿ ಹಾಗೂ ಮಾಡಿಬಿಟ್ಟಿದ್ದಾಳಲ್ಲ ಅಂತ ಹೇಳಿಬಿಟ್ರು. ಅದೆಂದು ಜಗತ್ತಿನಲ್ಲಿ ಇನ್ನೊಬ್ರು ಯಾರು ಫಾಲೋ ಮಾಡದೆ ಹೋದ್ರೆ ಅದಂತ ಲಾಜಿಕ್ ಆಗುತ್ತೆ. ಅದು ಇಲ್ಲಿ ಹೊಗೆ ಇದೆ, ಬೆಂಕಿ ಇದೆ, ಕರೆಕ್ಟ್. ಯಾಕೆ ಹೊಗೆ ಇದ್ದಲ್ಲಿ ಬೆಂಕಿ ಇದ್ದೇ ಇರುತ್ತೆ, ಕರೆಕ್ಟ್. ಅದು ಈ ರೀತಿ ಲಾಜಿಕ್ ಇದೆ. ಲಾಜಿಕ್ ಅಂಬುದು ಏನದು, ಅದಕ್ಕೊಂದು ಸರಿಯಾದ ವ್ಯಾಪ್ತಿ ಅಂತ ಇರಬೇಕು. ಕನ್ಕಾಂಬಿಟೆನ್ಸ್ ಅಂತ ಕರೀತಾರೆ. ಒಂದಿದ್ರೆ ಮತ್ತೊಂದು ಇರಲೇಬೇಕು. ಈ ವಾದ ಸರಿ ಇದ್ದಿದ್ರೆ ಇತಿಹಾಸ ಪುರಾಣ ಎಷ್ಟು ಕಥೆ ಎಷ್ಟಾಗಬೇಕಾಗಿತ್ತು ಗೊತ್ತಾ? ಒಂದು ಆಗಲೇ ಇಲ್ಲ, ಮತ್ತೆ ಅದೊಂದೇ ಆಯ್ತು. ಇದು ತಪ್ಪು ಕಥೆ ಇದು. ಅಷ್ಟೇ ಅಲ್ಲ, ಇವತ್ತು ಅದೇ ಕುಂತಿ ನಿನ್ನೆ ನೋಡಿದ್ದೇವೆ, ಇನ್ನೊಂದು ಮದುವೆ ಆಯಿತು ಧರ್ಮರಾಜನಿಗೆ ದೇವಕಿ, ಇನ್ನೊಂದು ಮದುವೆ ಆಯಿತು ಭೀಮಸೇನಿಗೆ. ಈ ಲಾಜಿಕ್ ಅಪ್ಲೈ ಮಾಡಿದ್ರೆ ಪಾಂಡವರು ಹೆಂಡಂದ್ರೆಲ್ಲ ಎಲ್ಲರಿಗೂ ಹೆಂಡಂದ್ರಾಗಬೇಕಾಗಿತ್ತು ಹಾಕಿತ್ತು. ಕುಂತಿಗಿದಲ್ಲಿ ಆಮೇಲೆ ಹಾಕೊಳ್ಳಲಿಲ್ಲ ಹಾಗಿದ್ರೆ, ಒಂದು ನಡೆದ ಮೇಲೆ ಅವೆಲ್ಲ ನಡೆದ ಕುಂತಿಗೆ ಹಾಕೊಳ್ಳಲಿಲ್ಲ, ಇನ್ನೊಂದು ತಪ್ಪಾಯ್ತು. ಸುಭದ್ರೆ ಮುಂದೆ ಬರ್ತಾಳೆ, ಸುಭದ್ರೆ ಅರ್ಜುನ ಹೆಂಡತಿ ಮಾತ್ರ ಯಾಕೆ ಆಗ್ತಾಳೆ ಹಾಗಿದ್ರೆ? ಯೋಚನೆ ಮಾಡಿದ್ರೆ ಈ ಲಾಜಿಕ್ ತುಂಬಾ ತಪ್ಪಾದ ಲಾಜಿಕ್ ಅಂತಾಯ್ತು. ಅದರ ಜೊತೆಗೆ ಇನ್ನೊಂದು ಊಹೆ ಮಾಡ್ತಾರೆ, ಬರೀ ಊಹಾಪೋಹಗಳು ಅದರಲ್ಲಿ. ಮತ್ತೆ ಇನ್ನೊಂದು ಊಹೆ ಏನು ಅಂದ್ರೆ, ದ್ರೌಪದಿಯ ಈ ಪಾಂಚಾಲ ದೇಶದ ಪದ್ಧತಿನೇ ಆಗಿತ್ತು. ಸಾಮಾನ್ಯ ಮದುವೆ ಮಾಡಿ ಕೊಟ್ರೆ ಅಣ್ಣ ತಮ್ಮದರಿಗೆಲ್ಲ ಒಬ್ಬಳ್ಳೆ ಬಾಳು ಕೊಟ್ಟು ಮದುವೆ ಮಾಡೋ ಪದ್ಧತಿ ಇತ್ತು. ಇನ್ನೊಂದು ವಾದ, ಅದ್ರ ಹೊಂದಾಣಿಕೆನೆ ಇಲ್ಲ ಪರಸ್ಪರ. ಇನ್ನೊಂದು ತಪ್ಪು, ದ್ರೌಪದ ಇನ್ನೊಬ್ಬ ಹೆಣ್ಮಗಳೇ ಇರಲಿಲ್ಲ ಫಸ್ಟ್ ಆಫ್ ಆಲ್, ಹಿಂದಿದ್ದವರು ಯಾರು ಮದುವೆ ಮಾಡಿಕೊಟ್ಟಿರಲಿಲ್ಲ. ಅಂದ್ರೆ ರಾಂಗ್ ಲಾಜಿಕ್, ಬೇಸ್ ರೇಸ್ ಲಾಜಿಕ್ ಅದು, ಅದು ತಪ್ಪಿ ಹೋಯ್ತು. ಮತ್ತೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೋ, ಹಿಮಾಲಯ ಟಿಬೆಟ್ನೊಳಗೆಲ್ಲ ಕೂಡ ಬುಡಕಟ್ಟಿನ ಜನ ಇದ್ದಾರೆ, ದ್ರೌಪದಿಯ ವಂಶದವರು ಅಂತ ಹೇಳ್ಕೊತಾರೆ. ಅವರೆಲ್ಲ ಸಾಮಾನ್ಯವಾಗಿ ಕಾಮನ್ ವೈಫ್ ಇರ್ತಾಳೆ, ದ್ರೌಪದಿ ವಂಶದವರು ಸರಿಗೋಯ್ತು ಅಂತ ಹೇಳ್ತಾರೆ. ಇದೇನು ಮಹಾಭಾರತ ಗೊತ್ತಾ ಇವರಿಗೆಲ್ಲ ಕೂಡ? ಮಹಾಭಾರತದ ಪ್ರಕಾರ ದ್ರೌಪದಿಗೆ ಒಬ್ಬರು ಮಕ್ಕಳು ಉಳಿಯೋದೇ ಇಲ್ಲ ಯುದ್ಧದೊಳಗೆ. ಪಾಂಡವರ ಪರೀಕ್ಷಿತ ರಾಜ ಒಬ್ಬನೇ ಉಳಿತಾನೆ, ಇನ್ಯಾರು ಉಳಿಯೋದಿಲ್ಲ. ಪರೀಕ್ಷಿತ ರಾಜ ಜನ್ಮೇಜಯರ ಯಾರು ಕೂಡ ಪ್ರತ್ಯೇಕ ಮದುವೆ ಮಾಡಿಕೊಂಡವರೆ ಹೊರತು, ಅಣ್ಣ ತಮ್ಮಂದರು ಇದ್ದವರಿಗೆ ಎಲ್ಲ ಪ್ರತ್ಯೇಕ ಹೆಂಡಂದ್ರೆ ಹೊರತು ಯಾರು ಕೂಡ ಒಬ್ಬ ಹೆಂಡತಿಯನ್ನು ಇಟ್ಕೊಂಡಿಲ್ಲ ಯಾರು ಕೂಡ, ಒಂದೇ ಮದುವೆ ಮಾಡಿಕೊಂಡಿಲ್ಲ ಅಂದಮೇಲೆ ದ್ರೌಪದಿ ವಂಶಸ್ಥರು ಎಲ್ಲಿಂದ ಬರ್ತಾರೆ ಈ ಮಧ್ಯೆ? ಕೆಲವೆಲ್ಲ ಕಥೆ ಭಾರಿ ಕಥೆಗಳು ಹೇಳ್ತಿರ್ತಾರೆ, ಯಾರೋ ಒಬ್ರು ಸಿಕ್ಕರು ಅವ್ರ ವಂಶಸ್ಥರಾಗಿ ಬಿಡ್ತಾರೆ. ಪಾಪರ ಮದುವೆನೇ ಆಗಿರಲ್ಲ ವಂಶಸ್ಥರು ಇವರು, ಅವರು ಎಂದೂ ಇರೋದೇ ಹೆಸರು ಕೂಡ ಇರೋದಿಲ್ಲ. ಅದೆಲ್ಲ ತಪ್ಪು ಹೇಳಬಾರದು, ಭಾರಿ ತಪ್ಪು. ಇವತ್ತು ಆದ ಉದಾಹರಣೆಗೆ ಕೆಲವು ಯಾರು ಹೇಳ್ಬೋದು, ಒಂದು ಕಾಲ ಬರಬಹುದು ಮಧ್ವಾಚಾರ್ಯ ವಂಶಸ್ಥರು ಅಂತ ಅಕಸ್ಮಾತ್ ಕರಿಬಹುದು. ಮಾಧುರ ಅಂತ ಕರ್ಕೊಳ್ಳೋದಿಲ್ಲ, ಯಾಕಂದ್ರೆ ಫಿಲಾಸಿ ಫಾಲೋ ಮಾಡಬೇಕಾಗಿರುತ್ತೆ. ವಂಶ ಅಂತ ಕರ್ಕೊಂಡ್ಬಿಟ್ರೆ ಆಸ್ತಿ ಕ್ಲೇಮ್ ಮಾಡಬಹುದಾಗಿತ್ತು. ಇದು ಮನುಷ್ಯನ ಪದ್ಧತಿ, ವಂಶ ಅಂದ್ರೆ ಆಸ್ತಿಗೆ ಸೇವನ ಹಕ್ಕು ಬರ್ತದೆ ಅಂತೇಳಿ. ಆ ಸಂಭವನೇ ಇಲ್ಲ. ಯಾಕೆ ಗೊತ್ತಾ? ಮಧ್ಯಗೈ ಭಟ್ರಿಗೆ ಇದ್ದಿದ್ದು 5 ಜನ ಮಕ್ಕಳು, ಮೊದಲು ಇಬ್ಬರು ಗಂಡ್ಮಕ್ಕಳು, ಆಮೇಲೆ ಹೆಣ್ಮಕ್ಳು, ಆಮೇಲೆ ಇಬ್ಬರು ಗಂಡ್ಮಕ್ಳು, ಒಟ್ಟು 5 ಜನ ಮಕ್ಕಳು ಹುಟ್ಟಿದ್ರು. ಮೊದಲು ಇಬ್ಬರು ಗಂಡ್ಮಕ್ಳು ಚಿಕ್ಕನೆಲ್ಲ ತೀರಿ ಹೋಗ್ಬಿಟ್ರು, ಮಕ್ಕಳಿದ್ದಾಗಲೇ ಹೊರಟೋಗ್ಬಿಟ್ರು, ಅವ್ರು ಬದುಕಲೇ ಇಲ್ಲ. ಹೆಣ್ಮಗಳ ಮದುವೆ ಮಾಡಿಕೊಟ್ರು, ಈ ಕಡೆ ಬರಲಿಲ್ಲ ಅವರು. ಆಮೇಲೆ ಮಧ್ವಾಚಾರ್ಯರು ಬಾಲಸನ್ಯಾಸಿಗಳು, ಅವ್ರ ತಮ್ಮ ಇಟ್ಟಿದ್ದಿರ್ತಾರೆ ಬಾಲಸನ್ಯಾಸಿಗಳು, ಅದು ಮದುವೆನೇ ಆಗಿಲ್ಲ. ವಂಶದಿಂದ ಬಂತು ಈ ಮಧ್ಯೆ, ಅವ್ರ ವಂಶ ವಿದ್ಯಾವಂಶ ಬಂತು, ಶಿಷ್ಯ ವಂಶ ಬಂತೆ ಹೊರತು ಅವ್ರ ನೇರ ವಂಶ ಬರಲೇ ಇಲ್ಲ. ಜನರಿಗೆ ಯಾವುದು ತಿಳುವಳಿಕೆ ಇರೋದಿಲ್ಲ, ಅದರಿಂದಾಗಿನೇ ಏನೇನೋ ವಂಶ ಕಟ್ಟುತ್ತಿರ್ತಾರೆ. ಇದು ಹಾಗೇನೆ, ದ್ರೌಪದಿಯ ಮಕ್ಕಳು ಯಾರು ಉಳಿಲಿಲ್ಲ ಅಂದಮೇಲೆ ಮರಮಾತ್ರ ಸಂಕಲ್ಪ ಇರಬಾರದು ಅಂತ ಇದ್ದಿದ್ರಿಂದ ಅವ್ರ ವಂಶದ ಪ್ರಶ್ನೆ ಇಲ್ಲ. ಟಿಬೆಟ್ ಯಾವ್ದು ಬುಡಕಟ್ಟಿನ ಜನ ಅಲ್ಲೇ ಹಾಕಿರ್ಬೇಕು ಹೋಗಿ ಮಧ್ಯೆ, ಅದು ದ್ರೌಪದಿ ಒಳಗೆ ಬುಡಕಟ್ಟಿನ ಜನ ಸೇರ್ಕೊಂಡ್ಬಿಟ್ರೆ ಆಮೇಲೆ ಆಗಿದ್ರೆ ಸ್ವಲ್ಪ ಯೋಚನೆ ಮಾಡಬಾರ್ದ? ಇವೆಲ್ಲ ಏನೇನೋ ಊಹಾಪೋಹಗಳಷ್ಟೇ, ಅದು ಸರಿಯಲ್ಲ. ಇದಕ್ಕೆಲ್ಲ ವೇದವ್ಯಾಸರು ಏನ್ ಮಾಡಿದ್ದಾರೆ ಗೊತ್ತೇನೋ? ತಾವೇ ಉತ್ತರ ಕೊಟ್ಟಾಗಿದೆ ಅದರೊಳಗೆ, ತಾವೇ ಉತ್ತರ ಕೊಟ್ಟು ಜಗತ್ತಿನಲ್ಲಿ ಯಾವುದೇ ಕಾಲಕ್ಕೆ ಮನುಷ್ಯ ಹೊಂದಾಣಿಕೆ ಮಾಡಿಕೊಂಡ್ರೂ ಮಾಡಿಕೊಂಡಾನು, ಈ ಹೆಂಡತಿಯ ಬಗ್ಗೆ ಮಾತ್ರ ಎಂದೂ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ. ಇದು ಪದ್ಧತಿ. ಬೇರೆಯವರಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದೆ ಭಾರಿ ಕಷ್ಟ. ಸ್ಕೂಟರ್ ನನಗೊಂದು ಸ್ಕೂಟರ್ ಅಂತ ಶುರು ಮಾಡ್ತಾರೆ, ನನಗೊಂದು ಮನೆ ಅಂತ ಶುರು ಮಾಡಿದ್ರು. ಎಷ್ಟೋ ಜನಗಳು ಪಾಪ, ಮಗನ ದೊಡ್ಡ ಮಗನ ಒಂದೇ, ಸಣ್ಣ ಮಗನ ಒಂದ್ ಮನೆ ಮಾಡಿಬಿಡ್ತಾರೆ. ಪಾಪ, ಇಬ್ಬರು ಮಕ್ಕಳಿದ್ದಾರೆ, ಇವನು ಒಂದ್ ಮನೆ, ಅವನೊಂದು ಮನೆ ಮಾಡ್ತಾರೆ. ಪಾಪ, ಇವರಿಗೆ ಮನೆ ಇದ್ದಾಗ ಹೋಗ್ಬಿಡ್ತಾರೆ. ಕೊನೆಗೆ ಇಬ್ಬರು ಮನೆ ಮಾಡಿಕೊಡ್ತಾರೆ, ಇಬ್ಬರು ಗೆಟ್ ಔಟ್ ಅಂತಾರೆ, ಎರಡು ಮನೆಗೂ ಜಾಗ ಇರೋದಿಲ್ಲ ಪಾಪ. ಇದು ಬೇರೆ ಜೊತೆಗೆ ಆಗೋದು. ಇವಾಗಲೂ ಕೂಡ ಜಗಳ ಆಟ ಸಾಮಾನು ಹೋಯ್ತಾನೆ, ಎರಡು ಹೋಯ್ತಾನೆ, ಒಬ್ಬ ಕೇಳಿದವನೊಬ್ಬ, ಅವಾಗ ನಾ ಇನ್ನೊಬ್ಬನ ಕೇಳ್ತಾನೆ, ಜಗಳ ಆಗ್ತಾರೆ, ಮೊದಲೇ ಹೋಗ್ಬಿಡ್ತಾರೆ. ಎಲ್ಲ ಎರಡೆರಡು ಮಾಡೋದು ಪದ್ಧತಿ. ಅಂದ್ರೆ ಸಾಮಾನ್ಯ ಪದಾರ್ಥಗಳನ್ನೇ ಹಂಚಿಕೊಳ್ಳೋಕೆ ಮನುಷ್ಯ ಇಷ್ಟಪಡೋದಿಲ್ಲ. ಇನ್ನು ಹೆಂಡತಿಯನ್ನು ಒಬ್ಬನೇ ಹೇಗೆ ಇಟ್ಕೋತಾನೆ ಯೋಚನೆ ಮಾಡಿ, ಸಾಧ್ಯವೇ ಇಲ್ಲ. ಆದ್ರಿಂದ ಇವರ ಯುಕ್ತಿ ಏನೇನೂ ಪ್ರಯೋಜನ ಇಲ್ಲ. ಆ ದೃಷ್ಟಾಂತ ಬೇಕಲ್ಲ, ಸುಂದೋಪಸುಂದರ ಕಥೆ ಸೇರಿಸಿಬಿಟ್ರೆ. ಸುಂದೋಪಸುಂದರ ಕಥೆ ಏನಾಗಿದೆ ಅಂದ್ರೆ, ಎಲ್ಲರಲ್ಲೂ ಹೊಂದಾಣಿಕೆ ಇತ್ತು ಅವರಿಗೆ. ಒಟ್ಟಿಗೆ ಮಲಗೋದು, ಒಟ್ಟಿಗೆ ಕೂಡೋದು, ಒಟ್ಟಿಗೆ ಹೇಳೋದು, ಒಂದೇ ಕಡೆ ಊಟ, ಒಂದೇ ಇದು, ಇಷ್ಟಿದ್ದವರಿಗೆ ಒಬ್ಬಳನ್ನ ತಾನು ಒಬ್ಬನ ಹೆಂಡತಿ ಅಲ್ಲಿಗೆ ಇಷ್ಟಪಟ್ರೆ ಹೊರತು ಇಬ್ಬರ ಅಲ್ಲಿಗೆ ಇಷ್ಟಪಡಲಿಲ್ಲ. ಅವರು ಫಲಿತಾಂಶ ಸಾವೇ ಬಂತವ್ರಿಗೆ. ಆದ್ದರಿಂದ ಏನ್ ಬರುವದ ಕಾದಂಬರಿಯ ಕಲ್ಪನೆ ಇದೆ, ಅದು ಆತ್ಮಘಾತಕವಾದ ಕಲ್ಪನೆ ಹೊರತು ಎಂದು ಹಾಗೆ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಉತ್ತರ ಕೊಟ್ಟಂತೆ ಆಯ್ತು. ಈ ಕಥೆ ಅವರಿಗೆ ಉತ್ತರ, ಇದು ಪಾಂಡವರಿಗೆ ಉತ್ತರ ಅಲ್ಲ. ಪಾಂಡವರಿಗೆ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಒಬ್ಬ ಹೆಂಡತಿನೇ ಇಲ್ಲ ಫಸ್ಟ್ ಅವರಿಗೆ. ಇರೋದೆಲ್ಲ ತಮ್ಮ ಮೊದಲೇ ಹೇಳಿದ್ರೆ, ದ್ರೌಪದಿ ದೇಹದಲ್ಲಿ ಬೇರೆ ಬೇರೆ ಸ್ತ್ರೀ ಇದ್ದಾರೆ, ಆದ್ರಿಂದ ಅವರು ಈ ಪ್ರಶ್ನೆ ಬಂದೇ ಇಲ್ಲ. ಆದ್ರೆ ಲೋಕದ ಕಣ್ಣಿಗೆ ಮಾತು ಹೇಳ್ತಿರೋದಷ್ಟೇ. ಲೋಕದೃಷ್ಟಿಯೊಳಗೆ ದ್ರೌಪದಿ ದೇವಿ ಸಾಮಾನ್ಯವಾಗಿ ಒಬ್ಬ ಸ್ತ್ರೀ ಅಂತ ಕಾಣುತ್ತಿರೋದ್ರಿಂದ ನಿಮಗೆಲ್ಲ ಒಬ್ಬ ಹೆಂಡತಿ ಅಂತಿದ್ರೆ ಅವರಂತೆ ಆಗ ಸಂಭವ ಇದೆ ಅಂತ ಜನ ತಿಳ್ಕೊಂಡು ಬಿಡ್ತಾರೆ. ನಿಮಗೆ ಆ ಯೋಚನೆ ಇಲ್ಲ. ಆದರೆ ಈ ಯೋಚನೆ ಉಳಿದವರಿಗೆ ಬರುತ್ತದಾದ್ರಿಂದ ನೀವು ದ್ರೌಪದಿಯ ಜೊತೆಗೆ ಒಬ್ಬೊಬ್ಬರು ಒಂದೊಂದು ವರ್ಷ ಕಾಲ ವಾಸ ಮಾಡಬೇಕಷ್ಟೇ ಆ ಕಾಲಕ್ಕೆ. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಏನು ಅಂದ್ರೆ, ಆ ಕಾಲಕ್ಕೆ ಇನ್ನೊಬ್ರು ಯಾರು ದ್ರೌಪದಿ ಮತ್ತು ಅವರನ್ನು ಒಟ್ಟಿಗೆ ನೋಡಬಾರದು ಯಾರು ಕೂಡ. ಧರ್ಮರಾಜ ದ್ರೌಪದಿ ಜೊತೆಗಿದ್ದ ಕಾಲಕ್ಕೆ ಒಂದು ವರ್ಷ ಪೂರ್ತಿ ಅವರಿಬ್ಬರನ್ನು ಯಾರು ನೋಡಾಗಿಲ್ಲ. ಅದೇ ಭೀಮ ದ್ರೌಪದಿ ಇದ್ದ ಕಾಲ ಉಳಿದವರು ಯಾರು ನೋಡಾಗಿಲ್ಲ. ಅಕಸ್ಮಾತ್ ನೋಡಿದ್ರೆ ಅವರು ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳಿ ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕು, ಮಧ್ಯೆ ಮಧ್ಯೆ ಬಂದು ಹೋಗಾಗಿಲ್ಲ, ಮತ್ತೆ ಒಂದ್ಸಲ ಹೋದ್ರೆ ಪೂರ್ತಿ ಒಂದು ವರ್ಷ ಇದ್ದು ಬರಬೇಕು. ಇಷ್ಟು ನಿಯಮವನ್ನು ಹೇಳಿದಾಗ ಅವ್ರು ಒಪ್ಪಿಕೊಂಡ್ರಂತ. ಅವ್ರು ಹೇಳಿದ ಇಷ್ಟು ಬ್ರಹ್ಮದೇವರ ಮಾತು ಅಂತ ಹೇಳಿದ್ದಾರೆ. ಬ್ರಹ್ಮದೇವರ ಮಾತು ಒಂದು ಮತ್ತೆ ಮಾತೇ ಇಲ್ಲ, ಬರೀ ಮಾತು ಬೇರೆ, ಜೀವ ಅಂತ ಹೇಳಿದ್ರೆ ಅದು ಅರ್ಥನೇ ಬೇರೆ. ಅದಕ್ಕಾಗಲೇ ಇವತ್ತು ಬ್ರಹ್ಮದೇವರ ಮಾತು ತಕ್ಷಣ ಒಪ್ಪಿಕೊಂಡ್ರಂತೆ. ಹಾಗೆ ಆಗಬಹುದು. ಇನ್ಮೇಲೆ ಒಂದೊಂದು ವರ್ಷ ಕಾಲ ದ್ರೌಪದಿ ಒಬ್ಬರ ಜೊತೆ ವಾಸ ಮಾಡಬೇಕು ಅಂತ ಒಪ್ಪಿಕೊಂಡು ಆ ರೀತಿ ಸಂಸಾರ ಶುರು ಮಾಡಿ. ಇದು ಒಂದು ದೊಡ್ಡ ಘಟ್ಟ. ಇದರಿಂದ ಮುಂದೆ ಅನೇಕ ಬದಲಾವಣೆ ಆಗಲಿ ಸಾಧ್ಯವಾಯಿತು. ಹಾಗಿದ್ದ ಕಾಲಕ್ಕೆ ಕೆಲ ದಿವಸ ಕಳೀತಾ ಇದೆ. ಆಗ ಧರ್ಮರಾಜ ದ್ರೌಪದಿ ಒಟ್ಟಿಗೆ ವಾಸ ಮಾಡತಕ್ಕಂತ ಕಾಲ, ಒಂದು ದಿವಸ ಮಧ್ಯರಾತ್ರಿಯ ಸಮಯ. ಆಗ ಒಬ್ಬ ಬ್ರಾಹ್ಮಣ ಜೋರ ಕೂಕೋತ ಬರ್ತಾನೆ ಪಾಂಡವರ ಮನೆ ಹತ್ತಿರ. ನನಗೆ ಅನ್ಯಾಯವಾಗಿದೆ, ದಯವಿಟ್ಟು ನನಗೆ ಸಹಾಯ ಮಾಡಿ, ಸಹಾಯ ಮಾಡಿ ಅಂತ ಕೂಗ್ತಾ ಬರ್ತಾನೆ. ಆಗ ಅರ್ಜುನನ ಕಿವಿಗೆ ಬೀಳುತ್ತೆ. ಅರ್ಜುನ ಹೋಗ್ತಾನೆ, ಏನಾಯಿತು ನಿಮಗೆ ಅಂತ ಕೇಳುತ್ತಾನೆ. ನಾನು ಯಜ್ಞಯಾಗವನ್ನು ಮಾಡಿಕೊಂಡಿರ್ತಕ್ಕಂಥ ನಿಷ್ಠಾವಂತನಾದ ಬ್ರಾಹ್ಮಣ, ಅಪೂರ್ವವಾದಂಥ ಗೋ ಸಂಪತ್ತನ್ನು ಇಟ್ಕೊಂಡಿದ್ದೆ ನಾನು. ತುಂಬಾ ಗೋವುಗಳಿವೆ, ಆ ಗೋವುಗಳನ್ನು ಬ್ರಾಹ್ಮಣ ಸಾಕದ ಕಾರಣ ಹಿಂದೆ ಹೇಳಿದೆ. ಅದರಲ್ಲಿ ಬರತಕ್ಕಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಅದರಿಂದ ಯಜ್ಞಕ್ಕಾಗ ಉಪಯೋಗ. ಆದ್ರಿಂದ ಗೋವುಗಳು ಅಂದ್ರೆ ಬ್ರಾಹ್ಮಣರ ಪಂಚಪ್ರಾಣ ಅದು. ಅದನ್ನ ನಾನು ತುಂಬಾ ಗೋವುಗಳು ನನಗಿದೆ, ಆದರೆ ಕಳ್ಳರು ಬಂದು ಎಲ್ಲ ಒಯ್ದು ಬಿಟ್ಟಿದ್ದಾರೆ. ನಾನು ಗೋವನ್ನ ಕಾಪಾಡಬೇಕು. ನೀವು ಒಂದು ಗೋವನ್ನು ಬಿಟ್ಟಿಲ್ಲ ಅಲ್ಲ, ಒಂದು ಗೋವನ್ನು ಒಯ್ಯಬಾರದು ಯಾವಾಗಲೂ ಕೂಡ. ಗೋವಿನ ಸಂರಕ್ಷಣೆ ದೊಡ್ಡ ಜವಾಬ್ದಾರಿ. ಅದು ಸಾವಿರ ಕೆಲಸಗಳಿರಲಿ, ಮಹಾಭಾರತದಲ್ಲಿ ಹೇಳ್ತಾರೆ, ಒಂದು ಗೋವನ್ನ ಯಾರು ಹೊಡಿತಾ ಇದ್ದಾರೆ ಅಂತ ಗೊತ್ತಾದ್ರೆ, ಒಬ್ಬ ಸ್ತ್ರೀಯನ್ನ ಯಾರಾದ್ರೂ ಆಕ್ರಮಣ ಮಾಡ್ತಾರೆ ಅಂತ ಗೊತ್ತಾದ್ರೆ, ಹಿಂದೂ ಮುಂದೆ ನೋಡದೇನೆ ನಿಮ್ ಕೈಲಾಗತ್ತೋ ಬಿಡುತ್ತೋ, ಬಿಡಿಸ್ಲಕ್ಕೆ ಮುನ್ನುಗ್ಗಿ ಅಂತ ಶಾಸ್ತ್ರ ಹೇಳ್ತಾರೆ. ಬಿಡಿಸ್ಲಕ್ಕೆ ಪ್ರಯತ್ನ ಪಡಿ. ನೀವಾಗ ಬಿಡಿಸ್ಲಕ್ಕಾಯ್ತು ಭಾರಿ ಸಂತೋಷ, ಬಿಡಿಸ್ಲಕ್ಕಾಗದ ಸತ್ರೆ ಭಾರಿ ಪುಣ್ಯ. ಸತ್ರು ಪರವಾಗಿಲ್ಲ ಬಿಡಿಸಿ ಅಂತ ಹೇಳ್ತಾರೆ ಇವ್ರು. ಹಾಗಲ್ಲ, ಸತ್ರು ಪರವಾಗಿಲ್ಲ ಬಿಡಿಸೋದಿಲ್ಲ ಅಂತ ಹೇಳ್ತಾರೆ. ಅವ್ರ ಸತ್ರು ಪರವಾಗಿಲ್ಲ, ಈ ಕಡೆ ನೋಡ್ಕೊಂಡು ಹೋಗಿ ಇನ್ನೊಂದು ನೋಡ್ಕೊಂಡು ಹೋಗ್ಬಿಡ್ತಾರೆ. ಆ ಕಡೆ ಗೋವಿನ ಹೊಡಿತಿದ್ರೆ, ಯಾರು ಅನ್ಯಾಯ ನಡೀತಿದ್ರೆ ದಾರಿ ಬದಲಾಯಿಸ್ಬಿಡ್ತಾನೆ ಹೊರತು ಎಂದು ಉಳಿಸ್ಲಕ್ಕೆ ಹೋಗೋದಿಲ್ಲ. ಶಾಸ್ತ್ರ ಹೇಳ್ತೀವಿ, ಕೈಲಾದ್ರೆ ಉಳಿಸಿ, ಕೈಲಾಗಲು ಹೋದ್ರೆ ಇನ್ನೊಬ್ರು ಕೂಗಿ ಕರೀರಿ, ಯಾರೂ ಇಲ್ಲ, ನೀವೇ ಹೋಗಿಬೇಕಾದ್ರೆ. ಅಷ್ಟು ಟೈಮ್ ಸೇವ್ ಮಾಡಿದಾಗತ್ತಲ್ಲ, ಭಾರಿ ಪುಣ್ಯ ಬರುತ್ತೆ. ಆಚಾರ್ಯರು ಬರೀತಾರೆ, ವೇದವ್ಯಾಸರು ಹೇಳ್ತಾರೆ, ಗೋಬ್ರಾಹ್ಮಣಾರ್ಥೆ ವಿಪ್ರೋಪಿ ಯುದ್ಧೇತ ಮಹಾಪ್ರಭಾವ. ನಾನು ಯುದ್ಧ ಬರೋದಿಲ್ಲ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ನೀವು ಬ್ರಾಹ್ಮಣರಾಗಿದ್ರು ಪರವಾಗಿಲ್ಲ, ಯುದ್ಧ ಮಾಡಿ. ಇನ್ನೂ ಹೇಳ್ತಾರೆ, ನೀವು ಸನ್ಯಾಸಿ ಆಗಿದ್ರು ಪರವಾಗಿಲ್ಲ, ಮಠಾಧೀಶರಾಗಿದ್ರು ಪರವಾಗಿಲ್ಲ, ಆ ಕಾಲಕ್ಕೆ ಹೋರಾಟ ಮಾಡಿ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ತತ್ವ ಇದು. ಆ ಹಿನ್ನೆಲೆಯಲ್ಲಿ ಗೋವುಗಳ ಸಂರಕ್ಷಣೆ ಆಗಲೇಬೇಕು. ಅದು ದೊಡ್ಡ ವ್ರತ. ಅದು ನನಗೆ ತುಂಬಾ ತೊಂದರೆಯಾಗಿದೆ ಅರ್ಜುನ, ನನ್ನ ಕೈಲಿ ಆಗ್ತಾ ಇಲ್ಲ, ಕಳ್ಳರ ಸಂಖ್ಯೆ ಭಾರಿ ದೊಡ್ಡದಿದೆ, ಅದಕ್ಕೆ ಇನ್ನೊಬ್ಬರು ಕೂಗಿ ಕರೆಯಬೇಕಲ್ಲ ಸಹಾಯಕ್ಕೆ. ನೀವು ರಾಜರು ತಾನೆ, ಆಳ್ತಾ ಇರೋ ದೊರೆಗಳಾದ್ದರಿಂದ ನೀವು ನನ್ನ ಕಾಪಾಡಿ ಅಂತ ಕೇಳಿದ ಅರ್ಜುನಿಗೆ. ಸರಿ ಅಂತ ಉಳಿದವರಾಗಿದ್ರೆ ನಾಳೆ ಬೆಳಗ್ಗೆ ನೋಡೋಣ ಅಂತ ಕೇಳಿದ್ರೆ ಕತೆ ಮುಗಿದೋಗ್ತಿರ್ತಾರೆ. ಸಾವಿರ ಹಾಗೆ ಅದು ಪೆಂಡಿಂಗ್ ಅಪ್ಲಿಕೇಶನ್ ಪೆಂಡಿಂಗ್ ಇಟ್ಟುಬಿಟ್ಟಿರ್ತಾರೆ. ಅವ್ನು ಪೆನ್ಷನ್ ಬರೆದು ಸತ್ತೋಗಿರ್ತಾನೆ ಎಷ್ಟೋ ಸಲ. ಇವ್ರು ಸೆಟ್ಲ್ ಆಗಿ ಸೆಟ್ಲ್ ಮಾಡೋತ್ತಿ ಅವ್ರ ವ್ಯಕ್ತಿನೇ ಬದುಕಿರೋದಿಲ್ಲ. ಇದು ನಮ್ಮ ದೇಶ ಆಧುನಿಕ ಪರಂಪರೆಯ ಒಂದು ದೊಡ್ಡ ದೋಷ. ಇದು ಇಮ್ಮಿಡಿಯೇಟ್ ರಿಪ್ಲೈ ಅದು. ಒಂದು ಇದು ಆ ಕಾಲದ ರಾಜ್ಯದ ಬಗ್ಗೆ ಸ್ಪಷ್ಟ ಚಿತ್ರ ಕೊಡ್ತಕ್ಕಂಥ ಭಾಗ. ಅರ್ಜುನ ಒಪ್ಪತ್ತಾನೆ, ಆಯ್ತು ಆಚಾರ್ಯ ನಿಮ್ ಕೆಲಸ ಮಾಡ್ತೇನೆ ಅಂತ ಬಂದು ಬಿಲ್ಲು ಬಾಣ ತಗೊಳಕ್ಕೆ ಅಂತ ಹೋಗ್ತಾನೆ. ಆಶ್ಚರ್ಯ, ದ್ರೌಪದಿ ಧರ್ಮರಾಜ ದ್ರೌಪದಿ ಅಲ್ಲಿದ್ದಾರೆ ಅವತ್ತಿನ ದಿವಸ. ಇಬ್ರು ಶಸ್ತ್ರಾಗಾರದಲ್ಲಿ ವಾಸ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾನೆ. ಏನ್ ಮಾಡ್ಬೇಕೀಗ ವಿಷಯ ಗೊತ್ತಾಯ್ತಾತನೆ. ಅಲ್ಲಿ ಧರ್ಮರಾಜ ದ್ರೌಪದಿ ಇದ್ದಾರೆ, ಒಳಗೆ ಹೋಗ, ಬ್ರಹ್ಮದೇವರ ಮಾತಿದೆ, ಒಳಗೆ ಹೋಗಾಗಿಲ್ಲ, ಇಲ್ಲಿ ಹೋಗೋದಿಲ್ಲ, ಸುಮ್ಮನೆ ಕೂಡ ಆಗಿಲ್ಲ. ಗೋಬ್ರಾಹ್ಮಣ ಕಾಪಾಡಬೇಕಾಗಿದೆ, ಗೋಗಳನ್ನು ಕಾಪಾಡಬೇಕು. ಕಾಪಾಡಿದ್ರೆ ಬ್ರಾಹ್ಮಣ ಉಳ್ಕೋತಾನೆ, ಇಲ್ಲದ್ರೆ ಬ್ರಾಹ್ಮಣನು ಬದುಕೋದಿಲ್ಲ. ಸೊ ಗೋಬ್ರಾಹ್ಮಣ ರಕ್ಷಣೆಯಲ್ಲಿ ಒಂದು ಬಂದರೂ ನಮಗೆ ದೊಡ್ಡ ಪುಣ್ಯ. ಎರಡು ಒಟ್ಟಿಗೆ ಸೇರ್ಕೊಂಡಿದೆ, ಇನ್ನು ಬಿಡಾಗಿಲ್ಲ. ಅಲ್ಲಿ ಬ್ರಹ್ಮದೇವರ ಮಾತು ಅದನ್ನು ಮೀರಾಗಿಲ್ಲ. ಏನ್ ಮಾಡ್ಬೇಕು ಯೋಚನೆ ಮಾಡ್ತಾ ಕೂತ್ಕೊಂಡು, ಒಳಗೆ ಹೋಗದೆ ಹೋದ್ರೆ ಬಿಲ್ಲು ಬಾಣ ತರಲಕ್ ಬರೋದಿಲ್ಲ, ತರದೆ ಹೋದ್ರೆ ಬಿಡಿಸ್ಲಕ್ ಸಾಧ್ಯ ಇಲ್ಲ, ತರಲಕ್ ಒಳಗೆ ಹೋಗ್ಲೇಬೇಕು, ಹೋಗಾಗಿಲ್ಲ, ಏನ್ ಮಾಡ್ಬೇಕು ಅನ್ಕೊಂಡಂತೆ. ಪಾಪ, ಈ ಸ್ವಲ್ಪ ಯೋಚನೆ ಮಾಡಿ. ಇಲ್ಲೇ ಏನಾದ್ರು ಅರ್ಜುನ ಬರ ಬಗ್ಗೆ ಬರದ್ರು ಬದಲು ಭೀಮಸೇನೆ ಹತ್ರ ಬಂದಿದ್ರೆ ಸಮಸ್ಯೆ ಹೊಸ ಲುಕ್ ತರ್ತಿತ್ತು. ಅದಕ್ಕೆ ಭೀಮಸೇನೆಗೆ ಅಸ್ತ್ರಶಸ್ತ್ರ ಬೇಕಿಲ್ವಲ್ಲ, ಹೇಳೇ ಅಂತ ಹೋಗ್ತಿದ್ದ ಕತೆ ಉಳಿಸ್ಬಂದ್ಬಿಡ್ತಿದ್ದ ಆ ಕಡೆ. ಸೊ ಭೀಮಸೇನ ವೈಶಿಷ್ಟ್ಯನೇ ಬೇರೆ, ಅರ್ಜುನ ವೈಶಿಷ್ಟ್ಯನೇ ಬೇರೆ. ಇಲ್ಲಿ ಭೀಮನ ಹಿರಿವ ತಕ್ಷಣ ಗೊತ್ತಾಗ್ತದೆ. ಭೀಮಸೇನ ಎಂದೂ ಕೂಡ ನಾನು ತಯಾರಾಗಿಲ್ಲ ಅನ್ನೋದಾಗಲಿ, ಬಿಲ್ಲು ಬಾಣ ಇಲ್ಲ ಅನ್ನೋದಾಗಲಿ, ಇಲ್ಲೇ ಇಲ್ಲ, ಬಂದ ಅಂದ್ರೆ ಒಂದೊಂದು ಕತೆ ಮುಗಿತು ಅಂತಾನೆ ಅರ್ಥ. ಅರ್ಜುನಿಗೆ ಹಾಗಲ್ಲ, ಆತ ಮಹಾವೀರನೇ, ಆದ್ರೆ ದೈಹಿಕವಾಗಿ ಭೀಮಾದಿಗಳ ಮಟ್ಟ ಆತನದಲ್ಲ. ಶಸ್ತ್ರಾಸ್ತ್ರ ಸಿಕ್ಕರೆ ಭಾರಿ ಜೋರಾತ, ಶಸ್ತ್ರಾಸ್ತ್ರಗಳು ಸಿಕ್ಕರೆ ಮಹಾಪರಾಕ್ರಮಿ, ಅದನ್ನು ಬಿಟ್ಟು ಬಿಟ್ರೆ ಆತನ ಶಕ್ತಿ ಕಡಿಮೆ. ಅದಕ್ಕೊಳ್ಳೆ ಎಕ್ಸಾಂಪಲ್ ಇದು ಬಂದು ಯೋಚನೆ ಮಾಡಿದರಂತೆ. ಆಯ್ತು, ನಾನೀಗ ಒಳಗೆ ಹೋಗದೆ ಹೋದ್ರೆ ಗೋವುಗಳಿಗೆ ನಾಶ, ಬ್ರಾಹ್ಮಣನಿಗೂ ನಾಶ. ನಾನು ಒಳಗೆ ಹೋದ್ರೆ ನನಗೊಬ್ಬರಿಗೆ ತೊಂದರೆ ಅಷ್ಟೇ, ನಾನೊಬ್ಬರು ತೀರ್ಥಯಾತ್ರೆ ಮಾಡ್ಬೇಕಾಗುತ್ತೆ ಅಷ್ಟೇ. ನೀವು ಬ್ರಹ್ಮದೇವರು ಬರೀ ಹೋಗಬೇಡಿ ಅಂತ ಹೇಳಿಲ್ಲ, ಅದಕ್ಕೆ ಪರೀಕ್ಷೆ ಕೊಟ್ಟು ಪೆನಾಲ್ಟಿ ಹೇಳಿಬಿಟ್ಟಿದ್ದಾರಾಗಲೇ. ಇಷ್ಟು ಕೊಟ್ರೆ ಮುಗಿದೋಯ್ತು, ಒಂದು ವರ್ಷ ತೀರ್ಥಯಾತ್ರೆ ಮಾಡಿದ್ರೆ ಮುಗಿದೋಯ್ತು. ಆದ್ದರಿಂದ ಒಂದು ವರ್ಷ ತೀರ್ಥಯಾತ್ರೆ ಮಾಡಿದ್ರೂ ಪರವಾಗಿಲ್ಲ, ನಾನು ಈ ಬ್ರಾಹ್ಮಣನ ಕೈ ಬಿಡಬಾರದು, ಗೋವುಗಳ ರಕ್ಷಣೆಯನ್ನು ಕೈ ಬಿಡಬಾರದು ಅಂತ ಒಳ ನುಗ್ಗೇ ಬಿಟ್ಟನು. ಇದು ಅರ್ಜುನನ ದೊಡ್ಡ ವೈಶಿಷ್ಟ್ಯ ಇದು. ಗೋಬ್ರಾಹ್ಮಣರ ಮೇಲೆ, ವಿಶೇಷ ಗೋವುಗಳ ಮೇಲೆ ಆತ ತೋರಿಸಿದ ಪ್ರೀತಿ ಇದೆಯಲ್ಲ, ಕೃಷ್ಣನಿಗೆ ಬಹಳಷ್ಟು ಪ್ರೀತಿ ಉಂಟಿತು. ಅದರಿಂದ ಕೃಷ್ಣ ಗೋಪಾಲಕೃಷ್ಣ ತಾನೆ. ಈ ರೀತಿ ಪ್ರೀತಿ ಮಾಡಿದ್ದರ ಫಲ ಮುಂದೆ ಕೃಷ್ಣ ಅದ ರಸವನ್ನು ಸಾರಥಿಯಾಗಿ ಕೊಡಲಿಕ್ಕೆ ಕಾರಣವಾಯಿತು. ನಾವು ಮಾಡೋ ಪುಣ್ಯಕರ್ಮ ಕಷ್ಟ ಗೊತ್ತಾಗೋದಿಲ್ಲ, ಆ ಎಫೆಕ್ಟ್ ಬಂದ ಗೊತ್ತ, ಎಂದೋ ಮಾಡಿದ್ದು ಅವತ್ತು ವಾಪಸ್ ಬರ್ತದೆ. ಇವ್ರು ಮಾಡದೆ ಹೋದ್ರೆ ಈ ಶೇರ್ ತಗೊಂಡಿದ್ದರು ನೋಡಿ, ಉಚ್ಚಾಪಟ್ಟೆ ಜಾಸ್ತಿ ಆಗಿಬಿಡುತ್ತೆ, ಅಯ್ಯೋ ನಾನು ತಗೋಬಾರ್ದು ಅನ್ಕೋತಿರ್ತಾರೆ, ಟೈಮ್ ಉದಾಗಿರುತ್ತಾಗ್ಲಿ, ಇವತ್ತು ಒಳಗೆ ಬರೋದಿಲ್ಲ ಅದನ್ನ. ಆ ಕಾಲದ ಬೆಲೆ ಆಮೇಲೆ ನೋಡಿದ್ರೆ ಅಯ್ಯೋ ಅನ್ಕೊಂಡೇ ಇದ್ದಿಲ್ಲ ನಾವೀಗ, ನಮ್ದು ಹಾಗೇನೆ ತಗೋಬೇಕಾದ್ರೆ ಅನ್ಕೊಂಡಿರೋದಿಲ್ಲ, ಆಮೇಲೆ ನೋಡಿದಾಗ ಅಯ್ಯೋ ಅನ್ಕೋತಾನಲ್ಲ ಆ ಥರ. ಆಮೇಲೆ ಅಯ್ಯೋ ಆಮೇಲೆ ಏಕಾಸಿ ಮಾಡ್ಬೇಕಾಯ್ತು ಅನ್ಕೋತಾನೆ, ಯಮಲೋಕರು ಏನು ಹೆಣ್ಣು ಮಾಡ್ತಾನೆ, ಅಲ್ಲೇ ಏಕಾಸಿ ಮಾಡ್ತಾನೆ, ಪಾಪ ಸಂಧ್ಯಾನ ಅಲ್ಲೇ ಸಂಧ್ಯಾನೆ ಮಾಡ್ತಾನೆ, ರಕ್ತದ ಮಯ ಅಲ್ಲೇ ಸಂಧ್ಯಾನೆ ಮಾಡ್ತಾನೆ. ಯೋಚನೆ ಮಾಡಬೇಕು, ಈ ಮಾಡಿಬಿಡ್ಬೇಕು ನಾವು. ಮಾಡೋರಿಗೆ ಒಂದು ಉಪಾಯ ಹೇಳ್ತಾರೆ ಶಾಸ್ತ್ರ, ಇವತ್ತು ಏಕಾಸಿ ಮಾಡಿದ್ದು ಅಕಸ್ಮಾತ್ ದೇವರಿಲ್ಲ ಅಂತ ತಿಳ್ಕೊಳ್ಳಿ, ಮುಂದೆ ಸ್ವರ್ಗ ನರಕ ಇಲ್ಲ ಅಂತ ತಿಳ್ಕೊಳ್ಳಿ, ಅಕಸ್ಮಾತ್ ಏಕಾಸಿ ಮಾಡಿಬಿಟ್ಟು ವೇಸ್ಟ್ ಆಗಲಿಲ್ವಾ ಅಂತ ಒಂದು ಪ್ರಶ್ನೆ. ಅಕಸ್ಮಾತ್ ಇಲ್ಲ ಅಂದ್ಬಿಟ್ಟು ಓದ್ಕೊಂಡು ಹೋದ ಪರೀಕ್ಷೆ ಇಲ್ಲ ಅಂದ್ಬಿಡ್ತಾರೆ, ಮೇಷ್ಟ್ರು ವೇಸ್ಟ್ ಆಗಲಿಲ್ವ ಅವತ್ತು, ನಮ್ಗೆ ಅನ್ಸೋದಿಲ್ಲ ವೇಸ್ಟ್ ಓದ್ತೇ ಹೇಳಿದ್ರು ಅವ್ರು ಪರೀಕ್ಷೆ ಮಾಡಲಿಲ್ಲ, ಇವತ್ತು ನಾಳೆ ಪರೀಕ್ಷೆ ಅಂತ ಹೇಳಿದ್ದಾರೆ ಮಾಡ್ಲಿಕ್ಕಿಲ್ಲ ಅಂತ ಅಕಸ್ಮಾತ್ ಮಾಡಿಬಿಟ್ರೆ ಫೇಲ್ ಆಗಿಬಿಡ್ತಾರೆ. ಏನ್ ಮಾಡ್ಬೇಕಾಗ, ಮಾಡದೆ ಹೋದ್ರೂ ಪರವಾಗಿಲ್ಲ, ಮಾಡಿದರೆ ಯೋಚನೆ ಇಲ್ಲ, ಮಾಡದೆ ಹೋದ್ರೆ ಓದಿದ್ ವೇಸ್ಟ್ ಅಲ್ಲ, ಅದ್ ಗ್ಯಾರಂಟಿ ಆಗುತ್ತೆ ತಾನೆ. ಅದು ಏಕಾಶ ಉಪವಾಸ ಮಾಡಿ, ದೇವರು ಧರ್ಮ ಇಲ್ಲ ಹೋದಲ್ಲಿ ಯೋಚನೆ ಮಾಡಬೇಡಿ. ಆರೋಗ್ಯ ಅಂತ ಇಂಪ್ರೂವ್ ಆಯ್ತೋ, ದುಡ್ಡು ಕಾಸು ಅಂತ ಉಳಿತೋ, ಒಳ್ಳೆ ಆರೋಗ್ಯ ಜಾಸ್ತಿ ಆಯ್ತೋ, ಬೇಕಾಷ್ಟು ರೋಗವಾಸಿ ಆಯ್ತೋ, ಬೋಧಾಯ್ತಲ್ಲ ಬೆನಿಫಿಟ್ ಇಲ್ಲೇ ಬಂತಲ್ಲ. ಎಫ್ ಡಿ ಇಟ್ಟ ಹಾಗೆ ಶೇರ್ ಅಲ್ಲೇ ಜಾಸ್ತಿ ಹೋದ್ರು ಕಡಿಮೆ ಆಗ್ಬೋದಿಲ್ಲ, ಆ ರಿಸ್ಕ್ ಇಲ್ಲ. ಇಟ್ಟಕ್ಕೆ ಅಸಲಿಗಂತೂ ಮೋಸ ಇಲ್ವಲ್ಲ, ಅಸಲಿಗಂತೂ ಮೋಸ ಇಲ್ಲ, ಗ್ಯಾರೇಟ್ ಒಳ್ಳೇದು ಹಾಗೆ ಆಗುತ್ತೆ. ಅದರಾಜ ಸ್ವಾಮಿ ಬರೀತಾರೆ, ದೇವರನ್ನ ನಂಬಿಕೊಂಡು ಬರ್ಕೊಳ್ಳಿ, ಅಕಸ್ಮಾತ್ ದೇವರಿಲ್ಲ ಅಂತ ತಿಳ್ಕೊಳ್ಳಿ, ನೋ ಪ್ರಾಬ್ಲಮ್, ಡಿಸಿಪ್ಲಿನ್ ಬದುಕಿದ್ರಲ್ಲ ಸಾಕೆ ಸಾಕು, ಇನ್ನೇನು ಬೇಕಾದಕ್ಕಿಂತ ಒಳ್ಳೆ ನೀಟ್ ಲೈಫ್ ಆಯ್ತು. ಅಕಸ್ಮಾತ್ ದೇವರು ಇದ್ದಾನೆ, ಬಿಟ್ಟುಬಿಟ್ಟಿದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಹಾಕಿದ್ರೆ ಸ್ವರ್ಗ ದರಕ ಇದೆ, ನೀವು ಪುಣ್ಯ ಪಾಪ ವ್ಯವಸ್ಥೆ ಯೋಚನೆ ಮಾಡಿ, ಬರೀ ಪಾಪನೆ ಮಾಡಿಬಿಟ್ಟಿದ್ದೀರಿ, ಈ ತಿದ್ದುಕೊಳ್ಳೋ ಚಾನ್ಸ್ ಇಲ್ಲ. ಈಗ ಕತೆ ಮುಗಿದೋಯ್ತು, ನರಕಾದಿಗಳ ಸಾಲ ನಿಮಗೆ ಸಿಗುತ್ತೆ. ಈ ಮಾತು ಯಾಕೆ ಹೇಳ್ತಾರೆ, ಡೌಟ್ ಇದೆ ಅಂತ ಹೇಳಲಿಲ್ಲ ಅವರು, ನೀವು ಡೌಟ್ ಇದ್ರೂ ಮಾಡಿ ಅಂತ ಹೇಳಿದ್ರು ಅಷ್ಟೇ ಹೊರತು ಆ ಬಗ್ಗೆ ಡೌಟ್ ಏನೂ ಇಲ್ಲ. ದೇವರಿರೋದು ನಿಶ್ಚಯ, ಧರ್ಮ ಇರೋದು ನಿಶ್ಚಯ, ಪುಣ್ಯಕ್ಕೆ ಫಲ ನಿಶ್ಚಯ, ಆ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ಯಾವಾಗ ಬೆನಿಫಿಟ್ ಆಫ್ ಡೌಟ್ ಯಾವ ಕಡೆ ಇರಬೇಕು ಅಂದ್ರೆ ಪಾಸಿಟಿವ್ ಸೈಡ್ ಅಲ್ಲಿ ಇರಬೇಕು, ನೆಗೆಟಿವ್ ಸೈಡ್ ಅಲ್ಲಿ ಇರಬಾರ್ದು. ಅಕಸ್ಮಾತ್ ಇಲ್ಲ ಅಂತ, ಅಕಸ್ಮಾತ್ ಇದ್ರೆ ಅವ್ರು ಹತ್ತುವರೆ ಬಸ್ ತೋಬನಂತಾನೆ, ಹತ್ತು ಮುಕ್ಕಾಲಿಗೆ ತೋಬನಂತಾನೆ, ಹತ್ತು ಮುಕ್ಕಾಲ ನಮಗೂ ಹತ್ತುವರೆ ಬಸ್ ಹೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ, ಹತ್ತುವರೆಗೆ ಹೋದ್ರೆ ಹತ್ತು ಮುಕ್ಕಾಲಿ ನೋ ಪ್ರಾಬ್ಲಮ್, ಸ್ವಲ್ಪ ಕಾಯ್ಬೇಕಾಗುತ್ತೆ ಅವತ್ತು ಬಸ್ ಅಂತೂ ಮಿಸ್ ಆಗೋದಿಲ್ಲ. ಅದಕ್ಕೆ ಯಾವಾಗ ಟು ಬಿ ಅಂದ್ರೆ ಸೇಫರ್ ಸೈಡ್ ಅಂತಾರಲ್ಲ, ಆ ಥರ ಯೋಚನೆ ಮಾಡಬೇಕು. ಇದು ಧರ್ಮ ಅರ್ಜುನ ಮಾಡಿದ ಕೆಲಸ ಎಷ್ಟು ಪುಣ್ಯಕ್ಕೆ ಕಾರಣವಾಯ್ತು. ಕೃಷ್ಣ ಗೋಪಾಲ ಕೃಷ್ಣ ಮುಂದೆ ಕೂತು ಅರ್ಜುನ ರಥ ಯಾವ ಕಡೆ ಓಡಿಸಲಿ ಹೇಳಿ ನೋಡೋಣಂತೆ. ಎಷ್ಟು ಜನ್ಮದ ಭಾಗ್ಯ ಇದು ಒಂದು. ನಾವು ಭಾಗ್ಯ ಸಂಪಾದನೆ ಮಾಡೋದು ಹಾಗೆ, ಗೋವುಗಳನ್ನ, ಬ್ರಾಹ್ಮಣರನ್ನ, ದುಃಖಿಗಳನ್ನ, ನೊಂದವರನ್ನ ಮನುಷ್ಯ ಯಾವಾಗ ಅವರಿಗೆ ಸಹಾಯ ಮಾಡಿ ದೇವರು ಪ್ರೀತರಾಗಲಿ ಅಂತಾನೆ, ಪ್ರಣಯಾಮೋ ವಾಸುದೇವಂ ಅಂತಾನೆ, ಅವನಿಗೆ ಬರೋ ಫಲನ ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಅರ್ಜುನ ಅಷ್ಟು ಪುಣ್ಯಶಾಲಿಯಾದ, ಒಳಗೆ ನುಗ್ಗಿದ, ಧರ್ಮರಾಜನ ಹೇಳಿದ, ಅಣ್ಣ ಅನಿವಾರ್ಯವಾಗಿ ಬಂದಿದ್ದೇನೆ, ದಯವಿಟ್ಟು ನನ್ನ ಕ್ಷಮಿಸು, ಅಸ್ತ್ರಗಳು ಒಯ್ತೇನೆ ಅಂತ ಹೇಳಿದ. ಧರ್ಮವನ್ನೇ ಎದುರಿಸ್ತಕ್ಕಂಥ ಸಮರ್ಥನೆಗೆ ಯಾರ ಬೀದಿಗಳ್ರೆ ಯಾವ ಲೆಕ್ಕ? ಆರಾಮಾಗಿ ಹೋದ, ಎಲ್ಲರ ಸೋಲಿಸಿದ, ಓಡಿಸಿದ, ತೀರ ತಪ್ಪಿತನ್ನು ಕೊಂದ, ಗೋವುಗಳನ್ನೆಲ್ಲ ತಂದ, ಆ ಬ್ರಾಹ್ಮಣರಿಗೆ ಕೊಟ್ಟ, ತಗೊಳ್ಳಿ ನಿಮ್ ಗೋವುಗಳು ಅಂತೇಳಿ. ಭಾರಿ ಖುಷಿಯಾಯ್ತು, ಭಾರಿ ಒಳ್ಳೇದಾಯ್ತು ಪುಣ್ಯ. ನನ್ನ ಮಾತು ಕೇಳಿದೀನಿ, ನೀನೀಗ ನನ್ನ ಮಾತನ್ನು ನಡೆಸಿಕೊಟ್ಟಿ ಅರ್ಜುನ, ನೀನು ಒಳ್ಳೇದಾಗಲಿ ಅಂತ ಹೇಳಿದ. ನಮಗೆ ನೋಡಿದ್ರೆ ಬ್ರಾಹ್ಮಣನ ಮಾತು ಕೇಳಿದ, ಅದಕ್ಕೆ ಮುಂದೆ ಕೃಷ್ಣನ ಮಾತು ಕೇಳೋ ಯೋಗ ಬಂತ ಆತನಿಗೆ. ಮತ್ತು ಬ್ರಾಹ್ಮಣನ ಮಾತು ಕೇಳಿದ್ದ ಪುಣ್ಯ ಪರಬ್ರಹ್ಮನಾದ ಕೃಷ್ಣನ ಮಾತನ್ನು ಕೇಳೋ ಯೋಗ ಬಂತು. ಕೆಲವರು ಇರ್ತಾರೆ ಹಣ್ಣು ಮುದುಕರು, ಯಾರೋ ಪಾಪ ಮುದುಕೇನೋ ಮುದುಕರೋ ಇರ್ತಾರೆ, ಯಾವುದೋ ಜಾತಿ ತುಂಬಾ ಕಷ್ಟದಲ್ಲಿ ಇರ್ತಾಳೆ ಪಾಪ, ಸಹಾಯ ಮಾಡ್ತಾಳೆ ಅವಳು ಅಂತಾಳೆ, ಪಾಪ ಸ್ವಾಮಿ ಒಳ್ಳೆ ಸಮಯ ಸಹಾಯ ಮಾಡಿದ್ದೀರಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ. ನಮಗೇನು ಅನ್ಸುತ್ತೆ, ನೀನೇನು ಆಶೀರ್ವಾದ ಮಾಡ್ತೇವೆ, ನಿನಗೆ ನೀರು ಇದ್ದಿಲ್ಲ ನಾನು ಕೊಟ್ಟಿದ್ದೀನಿ, ನೀನೇನ್ ಮಾಡ್ತೀವಿ ಹೋಗಂತೀವ ಅನ್ನೋದಿಲ್ಲ. ಅವಳು ಬಾಯಿಬಲ್ಲ ಮಾತು ಅವಳು ಮಾತಲ್ಲ, ಅವಳು ದೇವತೆಗಳು ಮಾತಾಡಿಸ್ತಾರೆ. ಅದರ ಅರ್ಥ ಮಾಡ್ಕೋಬೇಕು, ಅವ್ರು ಯಾರೇ ಆಗಿರಬಹುದು, ಅವ್ರ ಕಷ್ಟದಲ್ಲಿ ಸಹಾಯ ಮಾಡಿದಾಗ ಅವ್ರು ಏನ್ ಸಂತೋಷ ಪಡ್ತಾರಲ್ಲ, ಆ ಸಂತೋಷ ಅಕ್ಷಯವಾಗಿ ವಾಪಸ್ ಬರುತ್ತಾನೆ. ಅದನ್ನ ನಮಗೆ ಕಾಪಾಡತ್ತೆ. ಆ ಮುದಿಗೆ ಸ್ವಲ್ಪ ಸತ್ತೆ ಹೋಗೋದು ಬೇಕಾದ್ರೆ ಸ್ವಲ್ಪತ್ತಿಗೆ ನಮ್ ಕೆಲಸನ ಮಾಡಿಬಿಟ್ಟಿದ್ದೇವೆ. ಆದ್ರೆ ಅವ್ಳು ಮಾಡಿದ ಹಾರೈಕೆ ಮಾತ್ರ ವ್ಯರ್ಥ ಆಗೋದೇ ಇಲ್ಲ. ದೇವರು ಡೈರೆಕ್ಟ್ ಆಗಿ ಮಾತಾಡೋದಿಲ್ಲ, ಅಂಥವ್ರ ಮೂಲಕ ಮಾತಾಡ್ತಾನಾದ್ರಿಂದ ಇಲ್ಲಿ ಬ್ರಾಹ್ಮಣರಿಗೆ ಮಾಡಿದ ಸೇವೆ ಪರಬ್ರಹ್ಮನಾದ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಯಿತು. ಅದನ್ನ ಸಂಧ್ಯಾ ಒಂದು ಕಾಲ ದಿವಸ ಹೇಳ್ತೇವೆ ನಾವು ಅದನ್ನ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಗೋಬ್ರಾಹ್ಮಣ ಹಿತಾಯ ಚ. ಸಂಧ್ಯಾನೆ ಮಾಡಿರ್ತಾನೆ ಗೊತ್ತಾಗ್ಲಿಕ್ಕದು, ಗೊತ್ತಾದ್ರೆ ಅದೊಂದು ಗೊತ್ತಾಗುತ್ತೆ. ಇನ್ನು ಆ ಸಂಧ್ಯಾನೆ ಮಾಡಿ ಎಷ್ಟೋ ಮೌಲ್ಯಗಳು ನಮ್ಗೆ ಜ್ಞಾಪಕ ಬರುತ್ತೆ ಡೈಲಿ ಕೂಡ. ಆ ಶ್ಲೋಕದ ಅರ್ಥ ಮಾಡ್ಕೊಂಡ್ಬಿಟ್ರೆ, ಓ ಕೃಷ್ಣ ಗೋಬ್ರಾಹ್ಮಣ ಹಿತಾಯ ಚ, ನಾವು ಸ್ವಲ್ಪ ಮಾಡಿದ್ರೆ ದೇವರ ಅನುಗ್ರಹ ಮಾಡೇ ಮಾಡ್ತಾನೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಅಷ್ಟು ಮಾಡಿದ ಅರ್ಜುನ ಮುಗಿಸಿ ಬೆಳಗಾಯಿತು, ಸಭೆ ಸೇರಿತು, ಅರ್ಜುನ ಬಂದ, ಸಭೆಯಲ್ಲಿ ಒಪ್ಪಿಕೊಂಡ, ನಾನು ಹೀಗೆ ಮಾಡಿಬಿಟ್ಟಿದ್ದೇನೆ, ನಾನೀ ತೀರ್ಥಯಾತ್ರೆ ಹೋಗಬೇಕಾಗಿದೆ ಅಂತ ನಿಂತ್ಕೊಂಡ. ನೋಡಿ, ತಪ್ಪು ಮಾಡಿ ಆಕ್ಸಿಡೆಂಟ್ ಮಾಡಿ ನಾಪತ್ತೆ ಓಡೋಗ್ಬಿಟ್ಟಿರ್ತಾರೆ ಪಾಪ. ಅಜ್ಜನ ಎಷ್ಟು ಪ್ರಾಮಾಣಿಕ, ಈಗ ಆಗಿದೆ ನನ್ನಿಂದ, ದಯವಿಟ್ಟು ನಾನು ತಪ್ಪು ಮಾಡಿ ಆಗಿದೆ, ಈಗ ಬ್ರಹ್ಮದೇವರು ಪರಿಹಾರ ಕೂಡ ಹೇಳಿದ್ದಾರೆ, ನಾನು ತೀರ್ಥಯಾತ್ರೆ ಹೊಡ್ತಾ ಇದ್ದೇನೆ ಅಂತ ಅನೌನ್ಸ್ಮಾಡ್ದ ಸಭೆಯೊಳಗೆ. ಧರ್ಮರಾಜ ಬಿಡ್ತಾನ, ನೋಡು ಅರ್ಜುನ ಹಾಗೆಲ್ಲ ಕಳಿಸೋದಿಲ್ಲ ನಾನು, ನೀನು ಏನ್ ತಪ್ಪು ಮಾಡಿದ್ದೆ, ಈಗ ಅನಿವಾರ್ಯವಾಗಿ ಬಂದೆ, ಉದ್ದೇಶಪೂರ್ವಕ ಬಂದಿಲ್ಲ, ಅದನ್ನ ಕ್ಷಮಿಸಿಬಿಟ್ಟಿದ್ದೇನೆ ಬಿಡು ಅಂತ ಹೇಳಿದ. ನೋಡಿ, ಧರ್ಮರಾಜ ಗುಡಿದವರಾಗಿದ್ರೆ ಮಕ್ಕಳಿಗೆ ಮಾತಾಡಬಹುದು, ತಮ್ಮಂದಿರಿಗೆಲ್ಲ ಮಾತಾಡಿದ್ರೆ ರಾಜ್ಯ ಬೇರೆ ಸಿಕ್ಕಾಗಿಬಿಟ್ಟಿದೆ, ಓ ಏನಾದ್ರೂ ಮುಗಿದೋಗ್ತಿತ್ತಲ್ಲಿ. ಗಾಯಾದಿ ಮತ್ತರ ಧರ್ಮರಾಜನ ಏನೂ ಇಲ್ಲ, ಬಹಳ ವಿಶಾಲ ದೃಷ್ಟಿ ಆತನು, ತನ್ನ ಮಕ್ಕಳಿಗಿಂತ ಹೆಚ್ಚು ತಮ್ಮದನ್ನು ನೋಡಿದಂತ ಪುಣ್ಯಾತ್ಮ ಧರ್ಮರಾಜ. ನೀನು ಹೋಗ್ಬೇಡ ಅರ್ಜುನ, ಇಲ್ಲೇ ಇರಬೇಕು ಅಂತ ಹೇಳಿದ್ರು. ಅರ್ಜುನ ಹೇಳ್ತಾರೆ, ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ, ನಾನು ಹೋಗ್ಬೇಕು, ಬ್ರಹ್ಮದೇವರ ಮಾತು ನಡೆಸಬೇಕು ಅಂತ ಹೇಳ್ತಾರೆ. ನಾನು ತಪ್ಪಲ್ಲ ಅಂತ ಹೇಳ್ತೀನಿಲ್ಲ ಅಂತ ಕೇಳ್ತಾನೆ. ನೀ ಹೇಳಿದ್ದೆ ನಿಜ, ನೀನು ದೊಡ್ಡ ತರ ತೋರಿಸುತ್ತ ಅದನ್ನು, ನೀನು ಹೇಳಿದ್ದೆ ನಾನು ಬಿಟ್ಟುಬಿಟ್ರೆ ನಾನು ತಪ್ಪಾಗುತ್ತ, ಬ್ರಹ್ಮದೇವರು ನಿನ್ನ ಮಾತಾಗಿದ್ರೆ ನಿನ್ನ ಮಾತು ಕರಾರಾಗಿದ್ರೆ ನಿನ್ನ ಮಾತು ಏನೋ ಅಂದ್ರೆ ಮೂಡೋಗ್ತಿತ್ತು. ಬ್ರಹ್ಮದೇವರು ಹೇಳಿದ ಮಾತನ್ನ ನಾನು ನಡೆಸಬೇಕಾದ ನಮ್ಮ ಕರ್ತವ್ಯ, ರಾಜರಾದ ನಾವೇ ನಡೆಸ್ತೇ ಹೋದ್ರೆ ಉಳಿದವರು ಯಾರು ನಡೆಸ್ತಾರೆ? ಅದನ್ನೇ ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯದ್ಯದಾಚಾರತೆ ಶ್ರೇಷ್ಠ ತತ್ತದೇ ವೇತರೋಚನ. ದೊಡ್ಡವರು ಮಾಡಿ ತೋರಿಸಲಿ, ಆಗ ಖಂಡಿತ ಚಿಕ್ಕವರು ಮಾಡೇ ಮಾಡ್ತಾರೆ. ಸಂಧಾನೆ ಮಾಡು, ತಂದೆ ಮಾತು ಮಗ ಕೇಳೋದಿಲ್ಲ, ಯಾಕೆ ಗೊತ್ತಾ, ನೀನ್ ಮಾಡು ಮೊದಲು ಅಂತಾನಪ್ಪ ಮಗನಿಗೆ. ಅದಕ್ಕೆ ಅವನು ಬಂದೆ ಬುದ್ಧಿವಂತ, ಎಲ್ಲಿ ಸಂಧಾನೆ ಮಾಡು ನೀನ್ಯಾಕೆ ಮಾಡಿಲ್ಲ ಅಂತ ಕೇಳುತ್ತಾನೋ ಅಂತ ಅವನು ಹೇಳದೇ ಬಿಟ್ಟು ಬಿಡ್ತಾನೆ. ಕೊನೆಗೆ ಹೇಳಿರ್ತಾನೆ ಕೇಳೋದು, ಸತ್ಯ ಹೇಳೋದೇ ಇಲ್ಲ, ಯಾಕಂದ್ರೆ ನಾನು ಮಾಡ್ಬೇಕಾಗತ್ತಾ ಆಮೇಲೆ. ಇದೊಂದು ಮನುಷ್ಯನ ಸೈಕಾಲಜಿ, ಅದು ಒಂದು ಅದು ಮಾಡಿದ ಮೇಲೆ ಹೇಳೋನಿಗೆ ಮಾಡಿದ ರೈಟ್ ಇರಬೇಕು, ಮಾಡ್ತಕ್ಕಂತ ಸಾಮರ್ಥ್ಯ ಇದ್ದವನಿಗೆ ಮಾತ್ರ ಹೇಳೋ ಅಧಿಕಾರ ಬರ್ತದೆ. ಅರ್ಜುನ ಒಳ್ಳೆ ರೀತಿ ನಡ್ಕೋತಾನೆ, ಇಗೋ ನಾನು ಹೊರಟೆ ಅಂತ ಹೇಳಿದಾಗ ಹೋಗ್ತಾರೆ. ಆಯ್ತು, ನಿರ್ವಾಹ ಇಲ್ಲ, ಅರ್ಜುನ ಹೊರಟನಂತೆ. ತೀರ್ಥಯಾತ್ರೆ ಹೇಗೆ ಹೋಗಬೇಕು ಅಂತ ನಾವು ನೋಡಿ ಕಲಿಬೇಕು. ತೀರ್ಥಯಾತ್ರೆ ಹೇಗೆ ಹೋಗ್ತಾನೆ ನಮ್ ಜನ ಗೊತ್ತಲ್ಲ, ತೀರ್ಥಯಾತ್ರೆ ರೆಡಿ ಅಂತ ಕೇಳಿಬಿಟ್ರೆ, ಓ ರೆಡಿ ಚಕ್ಲಿ ಉಂಡೆ ಕೊಡಬೇಡೆ, ಇದು ರೆಡಿ ಆಗೋದಷ್ಟೇ, ಎಲ್ಲ ರೆಡಿ ಮಾಡ್ಬಿಟ್ಟಿದೆ ನೋಡಿ ಅಂತ ತೋರಿಸ್ತಾರೆ. ಇದು ರೆಡಿ ಆಗೋದಲ್ಲ, ಹೇಗೆ ತಗೊಂಡ ಅಂತ ಕೇಳಿದ್ರೆ ಹೇಳ್ತಾರೆ, ಬ್ರಾಹ್ಮಣರನ್ನು ಕರೆಸಿದನಂತೆ, ಪುರಾಣದ ಆಚಾರನ ಕರೆಸಿದನಂತೆ, ವೇದ ವಿದ್ವಾಂಸರನ್ನು ಕರೆಸಿದನಂತೆ, ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾತ್ರೆ ಮಾಡಬೇಕು. ಅದನ್ನೇ ಜಗನ್ನಾಥದಾಸರು ಹೇಳ್ತಾರೆ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಸ್ತೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳದುದಕ್ಕೆ. ಸಜ್ಜನರ ಸಮೇತ ಹೋಗಬೇಕು, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ. ದಾರಿಯುದ್ದಕ್ಕೂ ದೇವರು ಯಾವುದೋ ಊರಿಗೆ ಹೋಗ್ತಾನೆ, ಹೋಗ್ತಾ ಶ್ರೀಮಠಕ್ಕೆ ಹೋಗ್ತಾನೆ ಏನಂತ ಕೇಳಿದ್ರೆ, ನನಗೂ ಗೊತ್ತಿಲ್ಲ ಅಂತವ್, ನನಗೂ ಗೊತ್ತಿಲ್ಲ ಅಂತ ಇವನು, ಅವ್ರಿಗೆ ಗೊತ್ತಿಲ್ಲ ಅಂತ ಅವರು, ಎಲ್ಲಿಗೆ ಹೋಗಿದ್ದು ಎಲ್ಲಿಗೆ ಹೋಗಿದ್ದು ಅದು ಗೊತ್ತಿಲ್ಲ ಬಂದವನು, ಏನ ಅರ್ಥ ಇದು ಅಂತ. ಇದು ಯಾತ್ರೆ ಅಲ್ಲ, ಫಸ್ಟ್ ಎಕ್ಸಿಬಿಷನ್ ಹೋಗೋಣ, ಏನೇನು ನೋಡ್ಕೊಂಡ್ ಬರ್ತಾನೆ. ತೀರ್ಥಯಾತ್ರೆ ಅಂದ್ರೆ ಇದು ಭಗವದ್ ರೂಪಗಳಿರ್ತಕ್ಕಂಥ ಸ್ಥಳ, ಇಲ್ಲಿ ಏನ್ ನಡೀತೀವಿ ವಿಚಾರ, ಯಾತಕ್ಕೆ ಮಹತ್ವ ಬಂತು ಈ ಕ್ಷೇತ್ರಕ್ಕೆ, ವರಹದೇವರ ಗುಡಿ ಇದೆ ನಮ್ಮೂರಿನ ಕಶ್ಮೀರ್ಬೋದಲ್ಲಿ, ವರಹದೇವರ ಗುಡಿನ ಆ ಕ್ಷೇತ್ರ ವರಹದೇವ ಆ ಅವತಾರವಾದ ಜಾಗನೇ ಅದು, ಅದಕ್ಕೆ ಅಷ್ಟು ಮಹತ್ವ ಬಂತು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಯಾತ್ರೆ ಬಹಳ ಸಾರ್ಥಕವಾಗ್ತದೆ. ಅದು ಬದರಿಗೆ ಹೋದ್ರೆ ಬದರಿ ಅಂತ ಏನು ಗೊತ್ತಿಲ್ಲ, ಕಾಶಿಗೆ ಹೋದ್ರೆ ಕಾಶಿ ಏನು ಗೊತ್ತಿಲ್ಲ, ಈ ರೀತಿ ಹೋಗಿ ಏನ್ ಪ್ರಯೋಜನ ಅವರೆಲ್ಲ ಮಾಡಿ. ಅದಕ್ಕೆ ಯಾತ್ರೆ ಹೋಗಕ್ಕಿಂತ ಮುಂಚೆ ಸರಿಯಾಗಿ ತೀರ್ಥ ಮಹತ್ವ ಕ್ಷೇತ್ರ ಮಹತ್ವ ತಿಳ್ಕೊಂಡಿರ್ಬೇಕು, ಮತ್ತೆ ತಿಳಿದವ್ರ ಜೊತೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಹೋದಾಗ ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು, ಆಗ ಒಳ್ಳೆ ಭಕ್ತಿ ನಡೆಯುತ್ತೆ. ಅಲ್ಲಿ ಮಹಾಭಾರತ ಆಯ್ತು ಅಂತ ಇಲ್ಲಿ ಹೇಳೋದಾಗಿರುತ್ತೆ, ಕುರುಕ್ಷೇತ್ರ ಕೂಡ ಇಲ್ಲಿ ಮಹಾಭಾರತ ಆಯ್ತು ಅವ್ರು ಎಷ್ಟು ಮಹತ್ವ ಇರುತ್ತಾಗ ಅದಕ್ಕೆ ಅದು ನೋಡಿದವರಾಗಬೇಕು. ಆ ದೃಷ್ಟಿಯಿಂದ ಅರ್ಜುನನ ತೀರ್ಥಯಾತ್ರೆ ಬಹಳ ದೊಡ್ಡದು, ಹಿಂದೆ ಗೋವುಗಳಂತೆ, ಮತ್ತೆ ಜೊತೆಗೆ ಗೋವುಗಳು, ಬ್ರಾಹ್ಮಣರು, ತಿಳಿದ ವಿದ್ಯಾವಂತರು, ಅಷ್ಟು ಜನ, ಕೆಲವರಂತೂ ಯಾತ್ರಾರ್ಥಿಗಳು, ಅರ್ಜುನ ಹೊರಟೆ ನಾವು ಹೊರಟೆ ಅವ್ರು ಜಾಯಿನ್ ಆಗಿಬಿಡ್ತಾರೆ. ಇವತ್ತು ಅರ್ಜುನ ತೀರ್ಥಯಾತ್ರೆಗೆ ಹೋಗ್ತಾನಂತೆ, ಅದು ಒಂದಲ್ಲ ಸಮಗ್ರ ಫಲ ತಗೊಂಡು ಸುತ್ತಬೇಕು, ಮತ್ತೆ ಒಂದು ವರ್ಷ ಎಲ್ಲ ಪಕ್ಕದೂರಲ್ಲಿ ಬಂದ್ಬಿಟ್ರೆ ಎಲ್ಲ ಮತ್ತೆ ಎಲ್ಲ ತೀರ್ಥಯಾತ್ರೆ ಸುತ್ತಕೊಂಡು ಬರಬೇಕು. ಶಾಸ್ತ್ರ ಹೇಳುತ್ತದೆ, ಅಣ್ಣ ಅತ್ತಿಗೆ ಜೊತೆಗಿದ್ದಾಗ ನೋಡಿದ ತಮ್ಮನಿಗೆ ಏನು ಶಿಕ್ಷೆ ಅಂದ್ರೆ ಇಡೀ ಭರತ ಕಂಡ ಒಂದು ಸುತ್ತಿ ಬರಬೇಕು ಅಂತ ಹೇಳಿದ್ದಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಟಿವಿ ಮಗ ಹುಚ್ಚಾಪಟ್ಟೆ ಸೀನ್ಗಳು ನೋಡ್ತಾನಲ್ಲ, ಎಷ್ಟು ತೀರ್ಥಯಾತ್ರೆ ಮಾಡಬೇಕು ಲೆಕ್ಕನೇ ಇಲ್ಲ, ಬರೀ ತೀರ್ಥದಲ್ಲಿ ಬೆಳಗಬೇಕಾಗುತ್ತಷ್ಟೆ. ಕೆಟ್ಟ ದೃಶ್ಯವನ್ನು ನೋಡಿದರೆ ಎಷ್ಟು ಪ್ರಾಶ್ಚಿತ್ತವನ್ನು ಶಾಸ್ತ್ರ ಹೇಳ್ತಾ ಇತ್ತು, ಇಡೀ ಭರತ ಕಂಡ ಸುತ್ತಬೇಕು, ಆತ ಕಾಲರಿಗೆ ಸುತ್ತಾನೆ, ನಾವು ದುಡ್ಡು ಕೊಟ್ಟು ಸುತ್ತಕ್ಕೆ ದುಡ್ಡು ಇಲ್ಲ ಅಂದ್ರೆ ಶಕ್ತಿ ಇಲ್ಲ, ಎರಡು ಫಿಸಿಕಲ್ ಸ್ಟ್ರೆಂತ್ ಇಲ್ಲ, ಮೆಂಟಲಿ ಫೈನಾನ್ಷಿಯಲಿ ಸೌಂಡ್ ಇಲ್ಲ, ಇನ್ನೇ ತೀರ್ಥಯಾತ್ರೆ ಮಾಡ್ತೇವೆ, ಇವೆಲ್ಲ ಹೋದ್ರೆ ಅಲ್ಲಿ ಏನು ವಿಷಯನೇ ಗೊತ್ತಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ತಪ್ಪು ಮಾಡೋದು ಸುಲಭ, ತಾನು ತಿರ್ಸ್ಕೊಳ್ಳೋದು ಭಾರಿ ಕಷ್ಟ. ಅರ್ಜುನ ನಿಜವಾದ ಅರ್ಥದಲ್ಲಿ ತಪ್ಪು ಮಾಡಿಲ್ಲ ಪಾಪ, ಅಂಥವನಿಗೆ ಇಂಥ ಮಾತು ಹೇಳೋದಾದ್ರೆ ನಿಜವಾಗಲೂ ತಪ್ಪು ಮಾಡೋರು ಎಷ್ಟು ಶಿಕ್ಷೆ ಆಗ್ಬೋದು ಎಂಬುದನ್ನ ಊಹಿಸ್ಲಕ್ಕೂ ಸಾಧ್ಯ ಇಲ್ಲ. ಅದನ್ನ ಅರ್ಜುನ ಹೊರಟಿನಂತೆ ಎಲ್ಲ ಬೀಳ್ಕೊಡ್ತಾರೆ, ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಾ ಬರ್ತಾರಂತ. ಆತ ತೀರ್ಥಯಾತ್ರೆ ಪೂರ್ತಿ ವೇದವ್ಯಾಸರು ವರ್ಣನೆ ಮಾಡ್ತಾರೆ, ಅದು ಭಾರಿ ಆಶ್ಚರ್ಯ. ಪಾಂಡವರ ತೀರ್ಥಯಾತ್ರೆನ ಎರಡು ಕಡೆ ಬರೀತಾರೆ, ಇಲ್ಲೂ ಬರೀತಾರೆ ಅಲ್ಲೂ ಬರೀತಾರೆ. ಆತ ಹೋಗ್ತಾ ಹೋಗ್ತಾ ಮೊದಲು ಸಂದರ್ಶನ ಮಾಡ ದೊಡ್ಡ ಕ್ಷೇತ್ರ ಅಂದ್ರೆ ಹರಿದ್ವಾರಕ್ಕೆ ಹೋದನಂತೆ. ಹರಿದ್ವಾರ ಬಹಳ ದೊಡ್ಡ ಕ್ಷೇತ್ರಗಳಲ್ಲಿ ಒಂದು, ಭರತಖಂಡದ ಸಪ್ತ ಮಹಾಕ್ಷೇತ್ರಗಳಲ್ಲಿ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಉರಿ ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ ಒಂದು ಶಾಸ್ತ್ರದ ಮಾತು, ಪುರಾಣದ ವಾಕ್ಯ. ಅಯೋಧ್ಯ, ಮಥುರಾ, ಮಾಯಾ, ಪುರಿ. ಮಾಯಾ ಅಂದ್ರೆ ಅದೇ ಹರಿದ್ವಾರ ಕ್ಷೇತ್ರಕ್ಕೆ ಮಾಯಾಪುರಿ ಅಂತ ಕರೀತಾರೆ. ಅಲ್ಲಿ ದಕ್ಷ ಯಜ್ಞ ಮಾಡಿದ್ದು ಅಲ್ಲೇನೆ. ತುಂಬಾ ವಿದರ ಮೈತ್ರಿ ಸಂವಾದ ಭಾಗವತ ನಡೆದಿದ್ದು ಅಲ್ಲೇನೆ. ಗಂಗೆ ಮೊದಲ ಬಾರಿಗೆ ಸಮತಟ್ಟಾಗಿ ಹರಿಯೋದು ಅಲ್ಲಿ ಆ ಜಾಗದೊಳಗೆ. ಹಿಮಾಲಯ ಬರೀ ಇದರಲ್ಲೇ ಹರಿದು ಬರೋದು, ಗ್ರೌಂಡ್ ಮುಟ್ಟೋದು ಹರಿದ್ವಾರ. ಅದಕ್ಕೆ ಹರಿದ್ವಾರ ಅಂತ ಹೆಸರಾಯ್ತದೆ. ಅದನ್ನ ಹಿಡ್ಕೊಂಡು ಹೊರಟು ಬಿಟ್ರೆ ಸೀದಾ ಬದರಿನಾರಾಯಣ ಗುಡಿವರೆಗೂ ಹೋಗ್ತೇವೆ. ಅದು ಹರಿದ್ವಾರ. ಒಂದು ಬೋರ್ಡ್ ತಪ್ಪ ಹರಿದ್ವಾರ ಹರಿದ್ವಾರ ಅಂತ ಹಾಕ್ಬಿಡ್ತಾರೆ, ಹೋಗಿ ಹಾಲ್ ದ್ವಾರ ಆಗಿಬಿಡುತ್ತೆ. ಹಾಗೆ ಬರೆದು ಬಿಟ್ರೆ HRDWAR ಬರ್ದ್ಬಿಡ್ತಾರಲ್ಲ, ಹರಿ ಹೋಗ್ಬಿಡ್ತಾರೆ, ಹರಿದ್ವಾರ ಆಗಿಬಿಟ್ಟಿದೆ. ಇನ್ನು ಹೋಗ್ಬಿಟ್ಟು ಹಾಲ್ಡ್ ವಾರ್ ಆಗುತ್ತೆ. ಸರಿಯಾಗಿ ಇಂಗ್ಲಿಷ್ ಓದ್ಬಿಟ್ಟು ಬರ್ದಿದ್ದು ಓದ್ಬಿಟ್ರೆ ಹಾಲ್ಡ್ ವಾರ್ ಆಗುತ್ತೆ ಹೊರತು ಹರಿದ್ವಾರ ಆಗದೆ. ಹರಿದ್ವಾರ ಶ್ರೀ ಹರಿಗೆ ಹೋಗ್ತಕ್ಕಂತಹ ಹೆಬ್ಬಾಗಿಲು ಅಂತ ಅದ ಕಾರಣ. ಒಯ್ ಬದರಿ ನಾರಾಯಣನ ಗುಡಿಗೆ ಒಯ್ದು ಅಲ್ಲೇ ಹೋಗಿ ಸೀದಾ ಅಲಕಲಿನ ಮುಂದೆ ಹರಿಯೋದು, ಗುಡಿ ಮುಂದೆ ಹರಿಯೋದು, ಅಲ್ಲಿವರೆಗೆ ಹೋಗ್ತಕ್ಕಂತ ನದಿ ಅದು. ಹರಿದ್ವಾರ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಹರಿದ್ವಾರದಲ್ಲಿ ಸ್ನಾನ ಮಾಡ್ತಾನೆ. ಇವತ್ತು ನೋಡಿ ಭಾರಿ ಫಾಸ್ಟ್ ಆಗಿ ಹರಿಯುತ್ತೆ ಗಂಗಾ ನದಿ. ಆಗಷ್ಟೇ ಗ್ರೌಂಡ್ ಮುಟ್ಟಿರುತ್ತಲ್ಲ, ಅಷ್ಟಿನ ಜೋರ್ ಜೋರ್ ಮೊಮೆಂಟಮ್ ಕ್ರಿಯೇಟ್ ಆಗಿದ್ದಲ್ಲ ಜೋರ ಹೋಗ್ತಾ ಇರುತ್ತೆ. ಅಲ್ಲಿ ಸ್ನಾನ ಮಾಡೋದು ಭಾರಿ ಕಷ್ಟ, ಸರಿಯಾಗಿ ಸ್ನಾನ ಮಾಡಬೇಕು. ಆ ಮತ್ ಸಮಯದಲ್ಲಿ ಎಲ್ಲ ನೀರು ತುಂಬಿಕೊಂಡ್ಬಿಡ್ತಾರಲ್ಲ ಗಂಗಾ ಅಂತೇಳಿ, ಅಲ್ಲಿ ತುಂಬಬೇಕು. ಅಲ್ಲಿ ಕಾಶಿಯಲ್ಲಿ ತುಂಬೋದಲ್ಲ, ಅದನ್ನ ಬೇರೆ ಕಡೆ ತುಂಬೋದಲ್ಲ, ಅಲ್ಲಿ ತುಂಬಬೇಕು. ಇಲ್ಲೂ ನಮ್ಮ ಜನ ಎಷ್ಟು ಬುದ್ಧಿವಂತರಿದ್ದ ಯೋಚನೆ ಮಾಡಬೇಕು. ಇವತ್ತು ಕಾಶಿಯಲ್ಲಿ ನೀರು ತಂದ್ಕೊಂಡ್ಬಿಟ್ರೆ ಅದು ಯಾತಕ್ಕೂ ಬರೋದಿಲ್ಲ, ಅಲ್ಲೇ ಬರೆದಿರ್ತಾರೆ ಡೋಂಟ್ ಯೂಸ್ ದಿಸ್ ವಾಟರ್ ಅಂತ ಬೋರ್ಡ್ ಹಾಕಿರ್ತಾರೆ. ಪೊಲ್ಯೂಟೆಡ್ ವಾಟರ್ ಸಿಕ್ಕಾಬಟ್ಟೆ ಕೆಟ್ಟೋಗಿರುತ್ತೆ. ನೀರು ಪಾವಿತ್ರ ಇದೆ, ಕುಡಿಲಕ್ಕೆ ಬರೋದಿಲ್ಲ, ಅದನ್ನ ಕುಡಿಲಕ್ಕೆ ಬರೋದಿಲ್ಲ. ಹಿಂದಿನ ಕಾಲದಲ್ಲೇ ಸಾಕಷ್ಟು ನಿಬಂಧನೆ ಹಾಕಿದವು. ಹರಿದ್ವಾರದಲ್ಲಿ ಪ್ರಸಂಗ ಯಾವುದೂ ಇಲ್ಲ, ಫಸ್ಟ್ ಟೈಮ್ ಗ್ರೌಂಡ್ ಬಂದಿರುತ್ತಲ್ಲ, ಪ್ಯೂರ್ ವಾಟರ್ ಅದು. ಒಂದು ಅದನ್ನ ತಂದ್ರೆ ವರ್ಷಗಟ್ಟಲೆ ನಮಗಿರುತ್ತೆ. ಎಷ್ಟೋ ವರ್ಷಗಳು ನಮ್ಮ ತಂದೆ ಹಿಂದೆ ಯಾವ ಚಿಕ್ಕಂದಲ್ಲಿ ಹೋದ ನೋಡಿದ್ರೆ ಅದು 80 ವರ್ಷ ಆದಾಗ ನೀರು ಹಾಗೆ ಇದೆ. ಮನೆಯಲ್ಲಿ ಆ ನೀರು ಇಡ್ಲಕ್ಕಾಗೋದಿಲ್ಲ, ಫ್ರಿಡ್ಜಲ್ಲಿ ನೀರು ಒಣಗೋಗುತ್ತೆ, ಎಷ್ಟು ಸ್ವಾಸ ಇರ್ಲಕ್ಕೆ ಬರೋದಿಲ್ಲ. ಹುಳ ಬಿದ್ದಿರೋದೆಲ್ಲ ಕಡಿಮೆ ಆಗೋದಿಲ್ಲ, ಎರಡು ಕೆಪಾಸಿಟಿ ಅದು. ಬೇರೆ ನೀರು ಅಷ್ಟು ಸಿರೋದಿಲ್ಲ, ಇದ್ರೆ ಹುಳ ಹಿಡ್ದಿರುತ್ತೆ. ಒಂದ್ ಕಡೆ 3 ದಿವಸದ ನೀರು ಉಪಯೋಗಿಸಬಾರದ ನಿಯಮ ಉಂಟು, ಬೇರೆ ನೀರನ್ನ 3 ದಿವಸಕ್ಕೆ ಮಾತ್ರ ಮಡಿಯಂತೆ, ಆಮೇಲೆ ಬರೋದಕ್ಕೆ. ಅದ್ರ ವಾರಗಟ್ಟಲೆ ನೀರು ತುಂಬಿಟ್ಕೊಳ್ಳಕ್ ಬರೋದಿಲ್ಲ, 3 ದಿವಸದ ಮೇಲೆ ಮೈಲಿಗೆ ಆಗುತ್ತೆ ಅಂತ ಅರ್ಥ. ಸೈಂಟಿಫಿಕಲಿ ಕರೆಕ್ಟ್, ಆಗಲೇ ಬ್ಯಾಕ್ಟೀರಿಯಾ ಕ್ರಿಯೇಟ್ ಶುರು ಆಗುತ್ತಾಗ್ಲಿ. ಸುಮ್ಮನೆ ಬಡಿ ಅಂತ ಶಾಸ್ತ್ರಕ್ಕೆ ಮಾಡ್ಲಿಲ್ಲ ಅವರು, ಹೈಲಿ ಸೈಂಟಿಫಿಕ್ ಅದು. ಅದರಲ್ಲಿ ಹಾಲು ಹುಳಗಳು ಶುರುವಾಗುತ್ತೆ, ಉಪಯೋಗಿಸ್ಬೇಡಿ ಅಂತ ನಿಯಮ. ಗಂಗಾ ಮಾತ್ರ ಹಾಗಲ್ಲ, ಅಲ್ಲಿ ಹರಿದ್ವಾರದಿಂದ ಗಂಗೆ ತಗೊಂಡು ಬನ್ನೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಜಗತ್ತಿನ ಮಿರಕಲ್ ಅದು, ಇನ್ ಯಾವ ನದಿಗೂ ಆ ಶಕ್ತಿ ಇಲ್ಲ, ಗಂಗಾ ನದಿ ಮಾತ್ರ ಶಕ್ತಿ. ವಿಷ್ಣು ಪಾದೋದಕ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ದೃಷ್ಟಾಂತ. ನ ಗಂಗಾ ಸದೃಶಂ ತೀರ್ಥಂ. ಅಲ್ಲಿ ಸ್ನಾನ ಮಾಡ್ತಾ ಮುಳುಗಾಕ್ತಾ ಇದ್ದಾನೆ. ಇವತ್ತು ಮುಳುಗಾಕಿ ಸ್ನಾನ ತಂಬೀರು ಸ್ನಾನ ಮಾಡೋದಕ್ಕೆ ಅರ್ಥ ಆಗೋದಿಲ್ಲ, ಅದೆಲ್ಲ ಮುಳುಗಾಕಿ ಸ್ನಾನ ಮಾಡಬೇಕು. ಅದಕ್ಕೆ ಅವಗಾಹನ ಸ್ನಾನ ಅಂತ ಹೇಳ್ತಾರೆ. ತಲೆ ಮುಳುಗಿಸ್ಬೇಕು ಮುಖ್ಯ, ತಲೆ ಮುಳುಗಿಸ. ಹೆಂಗಸರು ನಿಷಿದ್ಧ, ಹೆಂಗಸರು ಮುಳುಗಿಸ್ಬೇಕಾಗಿಲ್ಲ. ತೀರ್ಥಯಾತ್ರೆ ಹೋದ ಮುಳುಗಿಸಬಹುದು, ಪ್ರತಿನಿತ್ಯ ಮನೆಯಲ್ಲಿ ತಲೆ ಮೇಲೆ ಹೆಂಗಸರು ಸ್ನಾನ ಮಾಡಿಕೊಡುದು. ಆದ್ರೆ ಪರ್ವಕಾಲ ಬಂದಾಗ ಮಾಡಬಹುದು. ಅಭ್ಯಂಜನ ಸ್ನಾನವೇ ವಿಹಿತ ಹೊರತು ಬರೀ ತಲೆ ಮೇಲೆ ಸ್ನಾನ ಹೆಂಗಸರಿಗಿಲ್ಲ. ಅಭ್ಯ ನರಕಚು ಇಂಥ ಶಾಸ್ತ್ರ ಒಳ್ಳೆ ದಿವಸ ಬರುತ್ತಲ್ಲ, ನಿಷಿದ್ಧ, ಅದು ವಿಹಿತ. ಬೇರೆ ದಿವಸ ಇಲ್ಲ. ಆದ್ರೆ ಗಂಡಸರಾಗಲ್ಲ, ತಲೆ ಮೇಲೆ ಸ್ನಾನ ಮಾಡೋದು ಇರಲೇಬಾರ್ದು, ಪ್ರತಿನಿತ್ಯ ತಲೆ ಮೇಲೆ ಸ್ನಾನ ಮಾಡಬೇಕು. ಇವತ್ತು ವಾರಕ್ಕೊಂದು ಮಾಡೋದೇ ಜಾಸ್ತಿ, ಅಭ್ಯಂಜನ ಕಾಲಕ್ಕೆ ಮಾಡೋದೇ ಜಾಸ್ತಿ. ಆದ್ರಿಂದ ಅದು ನಿಷಿದ್ಧ, ಮಡಿ ಆಗೋದೇ ಇಲ್ಲ, ಅದರಿಂದ ಪೂರ್ತಿ ಮಡಿ ಅಲ್ಲವೇ ಅಲ್ಲ. ಅವರು ಅವಗಾಹನ ಸ್ನಾನ ಅಂತ ಕರೀತಾರೆ. ಅರ್ಜುನ ಮಾಡ್ತಾ ಇದ್ದಾನೆ. ಇನ್ನೇನು ಕೊನೆಯ ಮುಳುಗು ಹಾಕಿ ಹೇಳಬೇಕು, ಪಾಪ ದೊಡ್ಡ ಹಾವು ಬಂತು, ನುಂಗ್ತು ಹೇಳ್ಕೊಂಡು ಹೋಗ್ಬಿಡ್ತಾ, ಹೇಳ್ಕೊಂಡು ಸುತ್ತಕೊಂಡ್ಬಿಡ್ತಾವನ್ನ ಹೇಳ್ಕೊಂಡು ಹೋಗ್ಬಿಡ್ತಾನೆ ಹರಿದ್ವಾರ. ಅದಕ್ಕೆ ನಮ್ಗೇನು ಗೊತ್ತಾಗುತ್ತೆ, ಇದರಿಂದ ಸ್ನಾನ ಏನ ಮಾಡಬಾರದು, ಹರಿದ್ವಾರಕ್ಕೆ ಹೋದ್ರೂ ಬದಲೇ ಮಾಡಬೇಕು, ಹೇಳ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ. ಆತ ದೈವಿ ಪುರುಷ, ಪಾಪ ಎಳ್ಕೊಂಡು ಹಾವು ಎಲ್ಲಿಗೆ ಹೋಯ್ತಂತದು, ನಾಗಲೋಕಕ್ಕೆ ಹೋಯ್ತಂತಲ್ಲಿ. ನಾಗಲೋಕಕ್ಕೆ ಹೋಗಿ ನಾಗರಾಜನ ಸಭೆಯಲ್ಲಿ, ವಾಸುಕಿಯ ಸಭೆ ಮುಂದೆ ಬಿಡ್ತಾ ಇತ್ತು. ಅರ್ಜುನ ನೋಡ್ತಾ ಇದ್ದಾನೆ, ನೋಡಿ ಇವಳು ಯಾರು ಗೊತ್ತಿಲ್ಲ, ಉಲೂಪಿ ಅಂತ ಹಾವು ಅವಳು. ಉಲೂಪಿ ಈ ಸಿನಿಮಾ ನಾಡಿದ್ರೆ ಉಲೂಚಿ ಅಂತ ಮಾಡಿಬಿಟ್ಟಿದ್ದಾರೆ, ತಪ್ಪದು. ಉಲೂಪಿ ಅಂತ ಅವಳ ಹೆಸರು, ಉಲೂಪಿ ಅಂತ ಅವ್ರ ನಾಗ ಕನ್ಯೆ ಅವಳು. ಅವಳು ಬಂದು ಅರ್ಜುನನ ಸಭೆಯಲ್ಲಿ ನಿಲ್ಲಿಸ್ತಾ ಇದ್ದಾಳೆ. ನಾಗರಾಜನದ ವಾಸುಕಿ ಮಾತಾಡ್ತಾ ಇದ್ದಾರೆ, ಅರ್ಜುನ ನಿನ್ನಲ್ಲಿ ನಾವು ಹಿಡ್ಕೊಂಬಿದ್ದೀವಿ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀವಿ, ಅದಲ್ಲ ಇದು, ಇದು ನಿನ್ನ ಗೌರವದಿಂದ ಕಾಣ್ತಾ ಇದ್ದೇವೆ. ನೀಲಿ ಬರಬೇಕು ಅಂತ ನಾವು ಪ್ರೀತಿಯಿಂದ ಕರ್ಕೊಂಡು ಬಂದಿದ್ದೇವೆ, ಭಕ್ತಿಯಿಂದ ಕರ್ಕೊಂಡು ಬಂದಿದ್ದೇವೆ. ನಿನ್ನಿಂದ ನಮಗೆ ತುಂಬ ಸಹಾಯ ಆಗಬೇಕಾಗಿದೆ, ಉಪಕಾರ ಮಾಡು ಅಂತ ಕೇಳ್ತಾನೆ. ನಾಗರಾಜ ಇತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದ್ ಕೇಳ್ತಾನೆ, ಏನು ಉಪಕಾರ ಮಾಡಬೇಕು ಅಂತ ಕೇಳಿದಾನೆ. ಅದ್ ಹೇಳ್ತಾನೆ, ನೋಡು ಉಲೂಪಿ ನನ್ನ ಮಗಳು, ಇವಳನ್ನ ಒಬ್ಬ ನಾಗನಿ ಕೊಟ್ಟು ಮದುವೆ ಮಾಡಿದ್ದೆ ನಾನು, ಆದರೆ ಇನ್ನೂ ಅವಳಿಗೆ ಮಕ್ಕಳಾಗಿಲ್ಲ. ಗರುಡ ಬಂದು ಅವಳ ಗಂಡ ತಿಂದು ಹಾಕಿಬಿಟ್ಟ ಅಂತ ಹೇಳ್ತಾನೆ. ನಾಗ ಗರುಡನಿಗೆ ಆಹಾರ, ಗರುಡ ಬಂದ ನಾಗ ತಿಂದು ಹಾಕಿಬಿಟ್ಟ. ಈಗ ನನಗೆ ಗಂಡಸು ಮಕ್ಕಳು ಬೇರೆ ಇಲ್ಲ, ನನಗೆ ಉತ್ತರಾಧಿಕಾರಿ ಬೇಕು, ನನಗೆ ಉತ್ತರಾಧಿಕಾರಿ ಬೇಕು. ಇವಳಿಗೆ ಗಂಡ ಇಲ್ಲ, ಒಬ್ಬಳೇ ಮಗಳು, ನನ್ನ ಸಂತತಿ ಮುಂದುವರಿಬೇಕಾಗಿದೆ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ನಿಯೋಗ ಪದ್ಧತಿಯಿಂದ ಸಂತಾನ ಪಡೆಯುವುದು ಶಾಸ್ತ್ರ ಹೇಳ್ತಾ ಇದೆ. ವಿಚಿತ್ರ ವೀರನ ಹೆಂಡಂದಿರಿಗಾಗಿದ್ದ ಹಾಗೆ ತಾನೆ, ಧೃತರಾಷ್ಟ್ರ ಪಾಂಡುರಾಜ ಹುಟ್ಟಿದ ವೇದವ್ಯಾಸ ಹಾಗೆ ತಾನೆ, ಅದು ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೆ ನಿನ್ನಿಂದ ಗರ್ಭಾಧಾನ ಆಗ್ಬೇಕು ಅವಳು, ಆ ಮೂಲಕವಾಗಿ ನಮ್ಮ ವಂಶ ಬೆಳಿಬೇಕು ಅಂತ ಪ್ರಾರ್ಥನೆ ಮಾಡಿದರೆ. ಈಗ ಅರ್ಜುನ ಸಮಸ್ಯೆ ಬಂತೀಗ. ಹಾಗಿದ್ರೆ ಬೇರೆ ಯಾರೂ ಇಲ್ವಾ ಗರ್ಭಾಧಾನಕ್ಕೆ? ಋಷಿಮುನಿಗಳು ಆಗಬಹುದಲ್ಲ ಅಂತ ಕೇಳಿದ್ರೆ, ಆಗಬಹುದು, ಆದರೆ ಹುಟ್ಟೋ ಮಗ ನಮಗೆ ಸಾಮಾನ್ಯ ವ್ಯಕ್ತಿ ಆಗಬಾರದು, ಅವನು ಅಸಾಮಾನ್ಯ ವ್ಯಕ್ತಿ ಆಗಬೇಕು. ನಿನ್ನಂಥವನು ಮಗನಾಗಿ ಹುಟ್ಟಿಬಿಟ್ರೆ ಅವನು ಬಹಳ ವೀರನಾಗಿ ಹುಟ್ಟುತ್ತಾರೆ, ಅದು ಮೊದಲನೇ ಕಾರಣ. ಎರಡನೇ ಕಾರಣ, ನೀನು ಸಾಮಾನ್ಯ ಅಲ್ಲ ಅಂತ ನಮಗೆ ಗೊತ್ತಿದೆ. ಇಂದ್ರನ ಅವತಾರ ಅಂತ ಪ್ರಖ್ಯಾತಿ ಆಗಿತ್ತು ಅರ್ಜುನಿಗಾಗಲೇ. ಇಂದ್ರನ ಅವತಾರ ನೀನು, ದೇವಲೋಕದ ರಾಜನ ಮಗ ಸಾಕ್ಷಾತ್ ಇಂದ್ರನೇ. ನಿನ್ನಿಂದ ಮಗು ಹುಟ್ಟಿದ್ರೆ ಅವನು ಇಂದ್ರ ಪುತ್ರ ಅಂತ ಆಗ್ತಾನೆ, ದೇವತೆಗಳ ಕಾಂಟ್ಯಾಕ್ಟ್ ಶುರುವಾಗುತ್ತಾನೆ, ದೇವತೆಗಳ ಸಂಬಂಧ ಬರುತ್ತೆ. ಆದ್ದರಿಂದ ಅಮೆರಿಕದಲ್ಲಿ ಒಬ್ಬರಿಂದ ಸ್ಪಾನ್ಸರ್ ಮಾಡಿದಾಗ ಆಗುತ್ತಲ್ಲ, ಇದು ಸಾಧಾ ಸಾಧ್ಯ, ಡೈರೆಕ್ಟ್ ಹಾರಿಬಿಡಬಹುದು. ದೇವಲೋಕಕ್ಕೆ ಲಿಂಕ್ ಸಿಗುತ್ತೆ ನಮಗ, ದೇವತೆಗಳ ಲಿಂಕ್ ಸಿಕ್ಕಿಬಿಟ್ಟಾಗ ಗರುಡ ಇವನನ್ನು ತಿನ್ನೋದಿಲ್ಲ. ಬೇರೆ ಯಾವ್ದಾದ್ರು ಮಗುವನ್ನು ಪಡೆದ್ರೆ ಗರುಡ ಗಂಡನ ತಿಂದ ಮಗನು ತಿಂದುಬಿಡಬಹುದು ನಾಳೆ. ಆದ್ರೆ ಗರುಡ ದೇವತೆಗಳಿಗೆ ತುಂಬಾ ಅನುಗ್ರಹ ಮಾಡ್ತಾನೆ. ನೀನು ದೇವರಾಜನಾದವನು, ನಿನ್ನಿಂದ ಹುಟ್ಟ ಮಗು ದೇವತೆಗಳ ಗುಂಪಿಗೆ ಸೇರುತ್ತೆ, ಗರುಡ ತಿನ್ನೋದಿಲ್ಲ, ನನ್ನ ವಂಶ ಬೆಳೆಯುತ್ತೆ. ಅದಕ್ಕೆ ನಿನ್ನಿಂದನೇ ಗರ್ಭಾಧಾನವಾಗಬೇಕು ಅಂತ ಕೇಳಿದನಂತೆ. ಅರ್ಜುನ ಯೋಚನೆ ಮಾಡ್ತಾನೆ, ಪ್ರಶ್ನೆ ಒಪ್ಪಿಕೊಳ್ಳೋ ಕೆಲಸ ಅಲ್ಲ ಇದು. ಒಂದು ಬ್ರಹ್ಮದೇವರು ಒಂದು ಕರಾರ್ ಹಾಕಿದ್ದಾರೆ, ತೀರ್ಥಯಾತ್ರೆ ಮಾಡಬೇಕಾದ್ರೆ ಅವನು ಬ್ರಹ್ಮಚಾರಿ ಆಗಿರಬೇಕು ಅಂತ ನಿಯಮ ಹಾಕಿದ್ದಾನೆ. ಬ್ರಹ್ಮಚಾರಿ ತೀರ್ಥಯಾತ್ರೆ ಮಾಡಬೇಕು, ಏನ್ ಮಾಡಬೇಕು ಈಗ ಯೋಚನೆ ಮಾಡ್ತಾನೆ. ಒಂದು ಕಡೆಗೆ ಅವು ವ್ರತ ಹೋಗುತ್ತೆ, ಇನ್ನೊಂದು ಕಡೆಗೆ ಇವ್ರ ವಂಶ ನಿಂತೋಗುತ್ತೆ, ಏನ್ ಮಾಡಬೇಕು? ಅರ್ಜುನ ಇಂಥ ಸಂಕಷ್ಟಗಳ ಮಧ್ಯೆ ಗೆದ್ದು ಹೇಳಿ ಬಂದವನು. ಇಷ್ಟೆಲ್ಲ ಗೆದ್ದಿದ್ದಕ್ಕೆ ಗೀತೆ ಕೇಳತಕ್ಕ ದೊಡ್ಡ ಯೋಗ ಬಂತು ಪುಣ್ಯಾತ್ಮನಿಗೆ. ಯೋಚನೆ ಮಾಡಿದ, ನನ್ನ ವ್ರತಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಬರುತ್ತೆ, ಆದರೆ ಅವರಿಗೆ ಬೇರೆ ಗತಿಯೇ ಇಲ್ಲ ಅಂತ ವಂಶ ಉಳಿಸಬೇಕಾದ್ರೆ ನನ್ನಿಂದ ಮಾತ್ರ ಸಾಧ್ಯ ಅಂತ ಪ್ರಾರ್ಥನೆ ಮಾಡ್ತಾರೆ ಆಗಲಿ ಅಂತ ಒಪ್ಪಿಕೊಂಡು ಬಿಟ್ಟು ಗರ್ಭಾಧಾನ ಮಾಡಿದನಂತೆ. ಆಗ ಒಂದು ಮಗು ಹುಟ್ಟುತ್ತೆ, ಅವನು ಲೋಕವೀರ, ಅವನು ಇರಾವನ್ ಅಂತ ಹೆಸರು. ಇರಾವನ್ ಅರ್ಜುನನ ಮಗ, ಮುಂದೆ ಮಹಾಭಾರತ ಯುದ್ಧದಲ್ಲಿ ಅವನು ಮತ್ತೆ ಪರಿಚಯ ಬರುತ್ತೋ. ಅವನು ಹುಟ್ಟಿದ ಸಾಕ್ಷಾತ್ ಮಂಗಳ ಕುಜ, ಮಂಗಳವಾರ ಅಂತ ಏನು ಕರಿತೇವಲ್ಲ, ಆ ಮಂಗಳನೇ ಮಗನಾಗಿ ಹುಟ್ಟುತ್ತಾ ಇದ್ದ. ಅವನೊಳಗೆ ವಿಶೇಷವಾದಂತ ಸನ್ನಿಧಾನ ಬಂದು ಅಂತ ಇರಾವಂತ ಹುಟ್ಟಿ ಬಹಳಷ್ಟು ಪರಾಕ್ರಮಿ ಎನಿಸಿದನಂತೆ. ಮಹಾ ಪರಾಕ್ರಮಿ ಎನಿಸ್ತಾ ಇದ್ದಾನೆ. ಯಾತಕ್ಕೆ ಇನ್ನೊಂದು ಕಾರಣ ಕೊಡ್ತಾರೆ, ಮಧ್ಯವ ಮಂಗಳನ ಅವತಾರ ಒಂದು ಕಡೆಗೆ, ಅರ್ಜುನನ ಮೊದಲ ಮಗ ಅವನು, ಬಲೀಸ ಪಾರ್ಥ ಪ್ರಥಮೋದ್ಭವತ್ವ ನಿರ್ಣಯದ ಮಗ, ಅರ್ಜುನನ ಮೊದಲ ಮಗನಾದ್ರಿಂದ ಭಾರಿ ಫಿಸಿಕಲಿ ಭಾರಿ ಸ್ಟ್ರಾಂಗ್ ಕೂಡ ಇದ್ದಂತೆ. ಗುಣದಲ್ಲಂತೂ ಭಾರಿ ಒಳ್ಳೆಯವನು. ಮಂಗಳ ದೇವತೆ, ಮಂಗಳವಾರ ಕೆಟ್ಟ ವಾರ ಪಾಪ ನಮಗೆ, ನಮ್ಮ ಲೆಕ್ಕದ ಪ್ರಕಾರ ಮಂಗಳ ಕೆಟ್ಟ ವ್ಯಕ್ತಿ ಅಲ್ಲ, ಅನೇಕರಿಗೆ ಗೊತ್ತಿಲ್ಲ ಮಂಗಳ ಕೆಟ್ಟ ವ್ಯಕ್ತಿ ಅಲ್ಲ, ಆದ್ರೆ ಮಂಗಳವಾರ ಅಂದ್ರೆ ನಮಗೆ ಭಾರಿ ಕೆಟ್ಟದ ಒಂದು ಭಾವನೆ ಬಂದು ಹೋಗಿಬಿಟ್ಟಿದೆ, ಅದು ತಪ್ಪು. ಕೆಲವು ಕೆಲಸಕ್ಕೆ ಮಂಗಳವಾರ ನಿಷಿದ್ಧನೇ ಹೊರತು ಎಲ್ಲ ಕೆಲಸಕ್ಕೂ ಮಂಗಳವಾರ ನಿಷಿದ್ಧ ಅಲ್ಲ. ಮಂಗಳವಾರ ಸಂಧ್ಯಾನೆ ಮಾಡಬಾರದು, ಪೂಜೆ ಅವೆಲ್ಲ ಮಾಡಬಾರದು, ಮತ್ತೆ ಮಂಗಳವಾರ ರೀ ಅದಕ್ಕೆಲ್ಲ ಕ್ಯಾನ್ಸಲ್ ಅಂತ ಹೇಳಿ ಊಟ ಮಾತ್ರ ಎದುರು ಬಿಡೋದಿಲ್ಲ, ಆದ್ರಿಂದ ಅದಕ್ಕೆ ದೋಷ ಇಲ್ಲ ಅಂತ ತಿಳ್ಕೋಬಾರದು. ಎಷ್ಟೋ ಪುಣ್ಯಕಾರಿ ಮಂಗಳವಾರ ಭಾರಿ ಒಳ್ಳೆಯದು. ಮಂಗಳವಾರ ಹುಣ್ಣಿಮೆ ಇತ್ಯಾದಿ ಬಂದ ಕಾಲಕ್ಕೆ ಅಷ್ಟ ಪವಮಾನ ಹೋಮ ಮಾಡಬಹುದು, ಏನು ದೋಷ ಇಲ್ಲ ಅದರೊಳಗೆ. ಆ ಹುಣ್ಣು ಒಳ್ಳೆ ಪರ್ವಕಾಲ ಸೇರಿಬಿಟ್ಟು ಭಾರಿ ಮಹತ್ವ ಬರುತ್ತೆ ಅದಕ್ಕೆ. ಮಂಗಳ ಭಾರಿ ಒಳ್ಳೆ ದೇವತೆ, ಕೂಜ ಭೂಮಿಯಿಂದ ಹುಟ್ಟಿ ಬಂದವನು ಅಂತ, ಭೂಮಿ ಪುತ್ರ ಅಂತ ಅವನ ಹೆಸರು. ಅದಕ್ಕೇನೆ ಇರಾವಂತನಾಗಿ ಹುಟ್ಟಿದ. ಅವನು ತುಂಬಾ ಸಂತೋಷ ಪಟ್ರು, ಅರ್ಜುನ ನಿನ್ನ ಉಪಕಾರ ಎಂದೂ ಮರೆಯೋದಿಲ್ಲ ಅಂತ ಹೇಳಿದ್ರು. ಅರ್ಜುನ ಏನ್ ಮಾಡಿದಂತ, ಅಲ್ಲಿಂದ ಮುಂದೆ ಮತ್ತೆ ತಂದು ಬಿಡ್ತಾಳೆ ಅಲ್ಲಿ ವಾಪಸ್. ಆ ವೀರಪ್ಪ ಹೇಳ್ಕೊಂಡು ಬಿಟ್ಬಿಡೋದಿಲ್ಲ ಪಾಪ, ಅವನು ವಾಪಸ್ ಬಿಟ್ಬಿಡ್ತಾರೆ. ಬಪ್ಪ ಕಿಡ್ನಾಪ್ ಮಾಡಿದಾಗ ಲೆಕ್ಕ ಇದೆ ಒಂಥರ, ಅದು ಒಳ್ಳೆ ಕಿಡ್ನಾಪ್ ಇದು, ದುಡ್ಡು ಕೊಡೋ ಗಿಡ್ಕೊಡೋ ಅಲ್ಲ, ವಂಶೋದ್ಧಾರ ಮಾಡೋದು ಕಿಡ್ನಾಪ್ ಮಾಡಿದ ಪ್ರಸಂಗ. ವಾಪಸ್ ತಂದು ಬಿಟ್ರು, ಅರ್ಜುನ ಮೇಲೆ ಕೆದ್ದ ಪಲ್ಟ. ಇವರೆಲ್ಲ ಕಾಯ್ಕೊತ ಕೂತಿದ್ದಾರೆ, ಪಾಪ ಇದು ಅರ್ಜುನ ಬರಲಿಲ್ಲ, ಬೇಗ ಕೂತವ್ರ ಪಾಪ ಹೋಗಿ ನಾಡ್ಕಾಡಿಸಿ ಹೋಗಿದ್ದಾರೆ ಅರ್ಜುನ ಪಾಪ, ಬೇರೆ ಕಾಯ್ಕೊತ ಕೂತಿದ್ದಾರೆ. ಉಳಿದವರಾಗಿದ್ರೆ ಹೋಗ್ಬಿಟ್ಟ ವಾಪಸ್ ಹೋಗ್ಬಿಡ ಬೈಕಿನೇ. ಗೊತ್ತು ಅರ್ಜುನ ಮಹಾವೀರ, ಲೋಕವೀರ ಅವನು, ಹೀಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಹೆಸರು ಹೇಳಿದವ್ರಿಗೆ ಕೆಳಕಾಗೋದಿಲ್ಲ, ಶತ್ರು ವಿನಶ್ಚಿತಿ ಧನಂಜಯ ಕೀರ್ತನೇನ, ಅವರೆಲ್ಲ ಕಾಯ್ಕೊತ ಕೂತಿದ್ರು ಪಾಪ. ಆ ಕಾಲ ಇತ್ತದು, ಯೋಗಿಗಳ ಕಾಲ, ಯೋಗಿಗಳ ಕಾಲವಾದ್ದರಿಂದ ಇಂಥದನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅದು ಗೊತ್ತಿತ್ತಿತ್ತು ಅವರಿಗೆ. ಕಾಯ್ತಾ ಇದ್ರು ಅರ್ಜುನ ಬಂದ ಮೇಲಕ್ಕೆ, ಅವಳೇನ್ ಮಾಡಿದ ಮಗುವನ್ನು ಕರ್ಕೊಂಡು ಬಿಟ್ಟು ಸ್ವರ್ಗಲೋಕ ಹೊರಟೋಗ್ಬಿಟ್ಲಂತ, ಇಲ್ಲಿರೋದೇ ಬೇಡ ಅಂತ ಹೇಳಿ ಅಲ್ಲಿ ವಾಸ ಮಾಡ್ತಿದ್ಲು. ಅವಳು ಹೇಳ್ತಾಳೆ, ಪ್ರಸಂಗ ಬಂದ ನಾನು ಬರ್ತೇನೆ ಅಂತ ಹೇಳ್ತಾಳೆ. ಅರ್ಜುನ ಇವತ್ತು ಈ ರೀತಿ ಮಾಡಿದ್ನಲ್ಲ ಉಪಕಾರ ಅವಳಿಗೆ, ಮುಂದೆ ಹೇಗೆ ವಾಪಸ್ ಬರುತ್ತೆ ಮುಂದೆ ನೋಡ್ತೇವೆ. ಅದನ್ನು ಇವತ್ತು ನಾಳೆ ಬರೋದಿಲ್ಲ, ಅದು ತುಂಬಾ ಕೊನೆ ಕೊನೆಗೆ ಬರುತ್ತೆ. ಅಂತೂ ಸಾಮಾನ್ಯ ಉಪಕಾರ ಅಲ್ಲ. ಮತ್ತೆ ಅವಳು ಅರ್ಜುನಿಗೆ ತುಂಬಾ ದೊಡ್ಡ ಸೇವೆಯನ್ನು ಸಲ್ಲಿಸಿಬಿಡ್ತಾಳೆ. ಇವನ್ ಮಗ ಅಂತಾನು ಬಹಳ ಉಪಕಾರ ಮಾಡ್ತಾನೆ, ಅದು ಮುಂದೆ ಪ್ರಸಂಗ ಬಂದ ನೋಡೋಣ. ಇಷ್ಟೆಲ್ಲ ಮಾಡಿದ ಅರ್ಜುನ ಮತ್ತೆ ಮುಂದುವರ್ಸ್ಕೊಂಡು ಹೋದ ಪ್ರಯಾಣನ. ಮುಂದುವರ್ಸ್ಕೊಂಡು ಹೋಗ್ತಾ 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 ಒಂದು ಮಳಲೂರು ಅಂತ ಒಂದು ಊರಿಗೆ ಬರ್ತಾನೆ. ಮಣಿಪುರ ಅಂತಾನು ಹೆಸರು ಅದಕ್ಕೆ, ಮಳಲೂರು ಅಂತಾನು ಹೆಸರು. ಅಲ್ಲಿಗೆ ಬರ್ತಾನೆ. ಆ ಊರ ಉಪವನದೊಳಗೆ ಒಬ್ಬ ಕನ್ಯೆಯನ್ನು ನೋಡ್ತಾನೆ, ಚಿತ್ರಾಂಗದ ಅಂತ ಅವನ ಹೆಸರು. ಚಿತ್ರಾಂಗದೆ ಆ ಊರಿನ ರಾಜನ ಮಗಳವು. ಆ ಊರ ಆ ರಾಜನ ಹೆಸರು ವೀರಸೇನ ಅಂತ ರಾಜನ ಹೆಸರು. ಅವನು ಸಾಮಾನ್ಯನಲ್ಲ, ದ್ವಾದಶ ಆದಿತ್ಯರೇ ತೊಷ್ಟ್ರು ಅಂತ ಒಬ್ಬ ಆದಿತ್ಯ ಇದ್ದಾನೆ, ಅವನೇ ವೀರಸೇನಾಗಿ ಹುಟ್ಟಿರುತ್ತಾನೆ. ಅವನ ಇನ್ನೊಂದು ಹೆಸರು ಚಿತ್ರವಾಹನ ಅಂತ, ಇನ್ನೊಂದು ಹೆಸರು ಅವನು ಚಿತ್ರವಾಹನ ಅಂತ ಮತ್ತೊಂದು ಹೆಸರು. ಒಳ್ಳೆ ಧರ್ಮಾತ್ಮನಾದ ರಾಜ, ಅವನ ಮಗಳವಳು. ಅವನು ನೋಡ್ತಾನೆ,
ತಕ್ಷಣ ಅವಳಲ್ಲಿ ಅವನಿಗೆ ಅನುರಾಗ ಹುಟ್ಟದು. ಇದಕ್ಕೇನು ಕಾರಣ ಅಂತ ಹೇಳುತ್ತಾರೆ, ಅವಳು ಸಾಮಾನ್ಯಳಲ್ಲ, ಸಾ ಶಚಿರ್ಹಿ, ಶಚಿದೇವಿ ಹುಟ್ಟಿ ಬಂದಿದ್ದಾನೆ. ಈತ ಇಂದ್ರಾತ ಶಚಿ ಸ್ವರೂಪದಲ್ಲೇ ಗಂಡ ಹೆಂಡಿದರಾದ್ದರಿಂದ ಅವನಿಗೆ ಅವಳಲ್ಲಿ ಅನುರಾಗ ಹುಟ್ಟಿತು, ಅವಳಿಗೂ ಇವನಲ್ಲಿ ಅನುರಾಗ ಹುಟ್ಟಿತು. ತಕ್ಷಣ ಅವಳು ಕೇಳಿದ, ನಮ್ಮ ತಂದೆನ ಕೇಳಬೇಕು ಅಂತ ಹೇಳಿದ್ಲು. ತಂದೆನ ಕೇಳಿದ, ಹೋಗಿ ಅರ್ಜುನ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು, ನಾನು ಮದುವೆ ಆಗ್ತೇನೆ ಅಂತ ಹೇಳಿದಾಗ ಆತ ಹೇಳಿದ, ನೋಡು ಅರ್ಜುನ, ನಿನ್ನಂಥವ್ರು ಸಿಕ್ಕಿದ್ದಿ ಅಂದ್ರೆ ನನ್ನ ಪುಣ್ಯ, ನಿಜವಾಗ್ಲೂ ಕೂಡ ನಿನ್ನಂಥವರನ್ನ ನಾನೇ ಹುಡ್ಕೊಂಡು ಬರಬೇಕು, ನೀನಾಗಿ ಮನೆಗೆ ಬಂದಿದ್ದೆ ಅಂದ್ರೆ ನನ್ನ ದೊಡ್ಡ ಭಾಗ್ಯ, ಆದರೆ ಒಂದು ಪ್ರಾರ್ಥನೆ, ಅದನ್ನ ನಡೆಸಿಕೊಡು ಅಂತ ಕೇಳಿದ. ಏನು ಅಂತ ಕೇಳಿದರೆ, ನಮ್ಮ ಸಂಸಾರ ಸಮಸ್ಯೆ ವಿಚಿತ್ರ, ನಮಗೆ ಮೊದಲಿನಿಂದ ಕೂಡ ನಮ್ಮ ವಂಶದಲ್ಲಿ ಒಬ್ಬನೇ ಮಗ ಹುಟ್ಟೋದು ನಮ್ಮ ಪದ್ಧತಿ ಅಂತ ಹೇಳಿದ. ಒಂದು ಸಂತತಿ ಮಾತ್ರ ಆಗುತ್ತೆ, ಹೆಚ್ಚು ಮಕ್ಕಳಾಗೋದಿಲ್ಲ. ಇದೊಂದು ಇನ್ನೂ ಯೋಚನೆ ಮಾಡಿದ್ರೆ ಸ್ಟಡಿ ಮಾಡೋ ವಿಚಾರ, ಇನ್ನು ಅದನ್ನ ಸ್ಟಡಿ ಮಾಡಲ್ಲ ಜನಗಳು, ಎಲ್ಲ ಫ್ಯಾಮಿಲಿ ಸ್ಟಡಿ ಮಾಡ್ತಾ ಹೋಗ್ಬಿಟ್ರೆ ಕೆಲವರಿಗೆ ಮಕ್ಕಳು ಹುಟ್ಟೋದ್ರಲ್ಲೂ ಒಂದೇ ಆಮೇಲೆ ಫ್ಯಾಮಿಲಿ ಒಂದು ಬದ್ದೇ ಇರುತ್ತೆ. ಕೆಲವರು ಹುಟ್ಟಿದ್ರೆ ಬರೀ ಗಂಡ್ಮಕ್ಳೆ ಹುಟ್ಟಿರ್ತಾರೆ, ಕೆಲವು ಬರೀ ಗಂಡ್ಮಕ್ಳೆ ಹೆಣ್ಮಕ್ಳೆ ಹುಟ್ಟಿರ್ತಾರೆ, ಇಲ್ಲ ಕೆಲವರು ಸರಿ ಸರಿ ಹುಟ್ಟಿರ್ತಾರೆ, ಅದೊಂದು ವಿಚಿತ್ರ. ಅದು ಕೆಲವರಿಗೆ ಏನೋ ಒಂದು ಉನ್ನತನೇ ಇರುತ್ತೆ, ಆ ರೀತಿ ಹುಟ್ಟಿರ್ತಾರೆ. ಇದೆಲ್ಲ ತುಂಬಾ ಆ ರೀತಿ ಸ್ಟಡಿ ಮಾಡೋದಕ್ಕೆ ಜನ ಹೊರಟಿಲ್ಲ. ಆ ರೀತಿ ಮಾಡಿದಾಗ ಹೊಂದಾಣಿಕೆಯ ಅನೇಕ ಅಂಶಗಳು ಸಿಗುತ್ತೆ. ನಮ್ಮ ಮನೆತನದಲ್ಲಿ ಒಂದು ಮಗು ಮಾತ್ರ ಹುಟ್ಟುತ್ತೆ, ಅದು ಗಂಡಾದ್ರೆ ಸಮಸ್ಯೆ ಇಲ್ಲ, ಸಾಮಾನ್ಯ ಗಂಡು ಮಗು ಹುಟ್ಟುತ್ತೆ. ಇಷ್ಟು ಸಾಗ್ಯವಾಗಿದೆ ನಮ್ಮ ಮನೆಯೊಳಗೆ. ಆದರೆ ನನ್ನ ಅದೃಷ್ಟ ಏನು ಗೊತ್ತಿಲ್ಲ, ನನಗೊಬ್ಳು ಮಗಳು ಹುಟ್ಟಿದ್ದಾಳೆ, ಇನ್ನೊಂದು ಮಗು ಹುಟ್ಟ ಸಂಭವನೇ ನನಗಿಲ್ಲ, ಮದುವೆ ಅಂತೂ ಮಾಡಿಕೊಡ್ಲೇಬೇಕು, ನಾನು ನೀನು ಸಿಕ್ಕಿದ್ದಿ, ಅದಕ್ಕೆ ನನಗೆ ಬೇರೆ ಗತಿ ಇಲ್ಲ, ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇವನು ಕೊಟ್ಟು ಮದುವೆ ಮಾಡುತ್ತೇನೆ, ಇವಳಲ್ಲಿ ಹುಟ್ಟ ಮಗುವನ್ನು ನನಗೆ ಕೊಡಬೇಕು ಅಂತ ಕೇಳಿದ. ಹಿಂದೆ ನಡೆದಿದೆ ಇದೆಯಲ್ಲ, ಪುತ್ರಿಕಾ ಪುತ್ರ ಧರ್ಮ ಅಂತ ಹೆಸರು, ಮಗನ ಮಗಳ ಮಗನನ್ನ ಪುತ್ರಿಕಾ ಅಂದ್ರೆ ಮಗಳು, ಪುತ್ರ ಅಂದ್ರೆ ಅವಳ ಮಗ, ಅದನ್ನು ತನ್ನ ಮಗ ಅಂತ ಸಾಕೋದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೆಸರು. ಅದಕ್ಕೆ ನಾನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದಾಗ ಹುಟ್ಟತಕ್ಕಂತ ಮಗುವನ್ನ ನನಗೆ ಕೊಡಬೇಕು ನೀನು, ಅದಕ್ಕೆ ಒಪ್ತೇನೆ ಅಂತ ಹೇಳಿದ್ರೆ ಅರ್ಜುನ ಒಪ್ಪಿಕೊಂಡಂತ ಆಗಬಹುದು ಅಂತ ಹೇಳುತ್ತಾನೆ. ಅವರಿಬ್ಬರಿಗೆ ಮದುವೆ ಆಗತ್ತೆ, ಆಗ ಹುಟ್ಟಿ ಬಂದಂತ ವ್ಯಕ್ತಿನೇ ಬಭ್ರುವಾಹನ ಅಂತ ಹೆಸರಾಯ್ತು. ನನ್ನ ಚಿತ್ರವಾಹನ ಅಪ್ಪ, ಬಭ್ರುವಾಹನ ಅಂತ ಹೆಸರು ಬಂತು. ಅರ್ಜುನ ಅವನನ್ನ ಬಿಟ್ಟು ಹೊರಡುತ್ತ. ಹುಟ್ಟಿದವನು ಯಾರೋ ಅಲ್ಲ, ಮತ್ತೆ ಈತ ಇಂದ್ರ, ಕಾಕೆ ಶಚಿ, ಇಂದ್ರ ಶಚಿಯರ ಮಗ ಜಯಂತ, ಜಯಂತ ಹುಟ್ಟಿ ಬಂದನಂತೆ, ಬಭ್ರುವಾಹನ ಅವನು. ಹೀಗಾಗಿ ಮೂಲತಃ ಅವ್ರ ಸಂಸಾರ ಸಂತಾನೇ ಹುಟ್ಟಿ ಬಂದಾಗಾಯ್ತು. ಈಗ ಗಂಡನು ಬಂದು, ಹೆಂಡತಿನು ಬಂದಾಯ್ತು, ಮಗನು ಬಂದ, ಫ್ಯಾಮಿಲಿನೇ ಬಂತು. ಆದರೆ ಇವನು ಈ ಕಡೆ ಸೇರೋದಿಲ್ಲ, ಈ ಕಡೆ ಸೇರ್ತಾನೆ ಹೊರತು ಪಾಂಡವರ ವಂಶಕ್ಕೆ ಸೇರೋದಿಲ್ಲ, ತಾಯಿ ತಂದೆ ವಂಶಕ್ಕೆ ಸೇರ್ತಾನೆ ಹೊರತು ಈ ತಂದೆಗೆ ಸೇರೋದಿಲ್ಲ, ತನ್ನ ತಾಯಿ ತಂದೆ ವಂಶಕ್ಕೆ ಸೇರಿಬಿಡ್ತಾನೆ. ಅವನು ಆ ದೇಶದ ದೊರೆ ಆಗ್ತಾನೆ. ಬುದ್ಧೆ ಜೈಮಿನಿ ಭಾರತ ಹೇಗೆ ಮುಂದೆ ಬರುತ್ತಲ್ಲ, ಅದೆಲ್ಲ ಮುಗಿದ ಮಹಾಭಾರತ ಮುಗಿಯೋದಿಲ್ಲ, ಆದ್ರಿಂದ ಅಲ್ಲೇ ಆತನ ಪಾತ್ರ ನೋಡ್ತೇವೆ, ಅದರಲ್ಲಿ ಸಾಕು. ಇಲ್ಲಿ ಬಭ್ರುವಾಹನ ಒಳ್ಳೆ ರೀತಿಯಲ್ಲಿ ಬೆಳೆದು ಮಹಾವೀರನೂ ಆಗ್ತಾ ಇದ್ದ. ಅರ್ಜುನ ಅಲ್ಲಿಂದ ಮುಂದೆ ಹೊರಡುತ್ತಾನೆ, ಸೂಕ್ಷ್ಮ ವಿಚಾರವನ್ನು ಹೇಳುತ್ತಾನೆ. ಚಿತ್ರಾಗನ ಜೊತೆ ಕರ್ಕೊಂಡು ಹೋಗೋದಿಲ್ಲ ಅವನು, ಮಗುವನ್ನು ಇಲ್ಲೇ ಬಿಟ್ಟಿದ್ದೇನೆ, ಮಗುವನ್ನು ಜೋಪಾನ ಮಾಡಬೇಕಲ್ಲ, ನೀನು ಇಲ್ಲೇ ಇರು ಅಂತ ಹೇಳ್ತಾನೆ ಅರ್ಜುನ. ನೀನು ಇಲ್ಲೇ ಇರು, ದೊಡ್ಡದಾನೆ ಬರಬಹುದು ಅಂತ ಹೊರಟು ಬಿಟ್ಟಾನೆ. ತಾಯಿ ಹತ್ರ ಮಗು ಬೆಳಿಬೇಕಾದ ನಿಯಮ, ಅದಕ್ಕೆ ಮದರ್ ಟಂಗ್ ಅಂತ ಕರೆ, ಅದಕ್ಕೆ ಹಿಂದೆ ಹೇಳಿದೆ. ತಾಯಿ ಹತ್ರ ಮಗು ಬೆಳೆಯುತ್ತಾದ್ರಿಂದ, ಮದರ್ ಟಂಗ್ ಅಂತ ತಾಯಿ ಮಾತು ಮೊದಲು ಕೇಳುತ್ತಾದ್ರಿಂದ, ತಾಯಿ ಭಾಷೆ ಮೊದಲು ಬರುತ್ತಾದ್ರಿಂದ ತಾಯಿ ನೋಡಿ ಅಂತ ಹೆಸರಾಯ್ತು. ಫಾದರ್ ಟಂಗ್ ಇದ್ರು ಕೂಡ ಆ ಫಾದರ್ ಫಾದರ್ ಟಂಗ್ ಅಂತ ಹೆಸರು ಬರದೇ ಇದ್ದಾಗ ಅದೇ ಕಾರಣ. ಕೆಲವು ಫಾದರ್ ಟಂಗ್ ಇರೋದೇ ಇಲ್ಲ, ಪಾಪ ತಾಯಿ ಟಂಗೆ ಜಾಸ್ತಿಯಾಗಿ ಫಾದರ್ ಟಂಗ್ ಹೋಗಿಬಿಟ್ಟಿರುತ್ತೆ. ಆದ್ರೆ ಇದ್ರೆ ಮೊದಲು ಬರಬೇಕಾದದ್ದು ತಾಯಿಯಿಂದನೇ ಮಾತು ಬರಬೇಕು. ಅಪ್ಪ ಅಂತ ಹೇಳ್ಕೊಳ್ಳೋದೇ ತಾಯಿ, ಅವ್ರು ತನ್ನನೇ ಅಪ್ಪ ಅಂತ ಹೇಳ್ಕೊಳ್ಳಕ್ ಅವನಿಗೆ ಆಗೋದಿಲ್ಲ, ಅವ್ರು ಹೇಳ್ಕೊಡ್ಬೇಕು. ಅದರಿಂದನೇ ಶುರುವಾಗೋದು. ಇದು ಶಾಸ್ತ್ರೀಯ ಪದ್ಧತಿ, ಇಲ್ಲೇ ಇರೋದು ಬಿಟ್ಟು ಹೊರಟು ಬಿಡ್ತಾನೆ. ಇದು ಹೊರಗಿನ ಕಥೆ ಇದೆ. ಆಚಾರ ಸೂಕ್ಷ್ಮ ವಿಚಾರ ಹೇಳುತ್ತಾರೆ, ಇಷ್ಟಕ್ಕೆ ಮುಗುದಿಲ್ಲ. ಮತ್ತು ಗಂಡ ಹೆಂಡತಿ ತುಂಬಾ ದಿವಸ ಗೊತ್ತಿಗಿಲ್ಲ ಅವರಿಬ್ರು ಕೂಡ. ಅರ್ಜುನ ಚಿತ್ರಾಂಗದೆ ಈಗಂತೂ ದೂರ ಆಗಿಬಿಟ್ರು, ಮದುವೆ ಆಯ್ತು ದೂರ ಆಗಿಬಿಟ್ರು, ಇಷ್ಟು ಸಂತೂ ದೂರ ಇದ್ರು, ಮುಂದೆ ದೂರ ಆದ್ರು. ಆಮೇಲೂ ಕೂಡ ವನವಾಸ ಪಾಂಡವರು ಹೋಗ್ತಾರಲ್ಲ, ಆಗ್ಲೂ ಚಿತ್ರಾಂಗದ ಜೊತೆಗಿಲ್ಲ, ಎಷ್ಟೋ ಗ್ಯಾಪ್ ಬರುತ್ತೆ. ಮತ್ತೆ ಯಾತಕ್ಕೆ ಹೀಗಾಯ್ತು ಪ್ರಶ್ನೆ ಇದೆ. ಇದಕ್ಕೆಲ್ಲ ಸಂಬಂಧ ಉಂಟು ಶಾಸ್ತ್ರದಲ್ಲಿ. ತುಂಬಾ ಹತ್ತಿರ ಇರಬೇಕಾದ್ರೂ ಒಂದು ಯೋಗ ಇರಬೇಕು, ಮಧ್ಯ ಹತ್ತಿರ ತಪ್ಪ ಪ್ರಕಾರ ಒಂದು ಏನೋ ಒಂದು ಕಾಡ್ತಿರಬೇಕು. ಯಾಕೆ ಹಾಗಾಯ್ತು ಅಂದ್ರೆ, ಅವಳು ಹಿಂದಿನ ಜನ್ಮದಲ್ಲಿ ತಾರೆಯಾಗಿ ಹುಟ್ಟಿದ್ಲು, ಆಗ ವಾಲಿ ಹೆಂಡತಿಯಾಗಿ, ಅರ್ಜುನ ವಾಲಿ ತಾನೆ, ಇಂದ್ರ ಆಕೆ ತಾರೆ ಜೊತೆ ಹುಟ್ಟಿದ್ರು. ಆದ್ರೆ ಯಾವಾಗ ವಾಲಿ ಹೋದ ಮೇಲೆ ಆಕೆ ಏನ್ ತಪ್ಪು ಮಾಡ್ತಾಳೆ, ಸುಗ್ರೀವನ ಜೊತೆ ವಾಸ ಮಾಡ್ತಾಳೆ, ಆ ಪಾಪದಿಂದಾಗಿ ಅವಳಿಗೆ ಈ ಜನ್ಮದಲ್ಲಿ ಗಂಡನ ಜೊತೆಗೆ ಇರಲಿಕ್ಕಾಗಲಿಲ್ಲ ಅಂತ ಹೇಳಿದ್ದಾರೆ. ಮಧ್ಯ ಮಧ್ಯೆ ಗ್ಯಾಪ್ ಬರಲ ಕಾರಣ ಆಯ್ತು. ಅಂದ್ರೆ ಜನ್ಮಾಂತರದ ದೋಷ ಹೇಗೆ ಅಫೆಕ್ಟ್ ಮಾಡುತ್ತೆ ಹೇಳ್ತಾರೆ. ಅಲ್ಲಿ ಆ ರೀತಿ ಇದ್ದ ಪ್ರಭಾವದಿಂದಾಗಿ ಅವಳು ಎಷ್ಟು ದೊಡ್ಡ ಅನೇಕರಿಗೆ ಗೊತ್ತಿಲ್ಲ, ಎಂಥವರು ತಪ್ಪು ಮಾಡಿದ್ರು ತಪ್ಪು ತಪ್ಪೇ, ಅವಳು ಮಾಡಿದ್ದು ತಪ್ಪೇ, ತಾರೆಯಾಗಿದ್ದಾಗೆ ಮಾಡಿದ್ದು ತಪ್ಪೇ, ಆದ್ರಿಂದಾಗಿನೇ ಅನೇಕರಿಗೆ ಗೊತ್ತಿಲ್ಲ. ಇನ್ನೊಂದು ಅಂಶ, ಅಲ್ಲಿ ಆ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಇವರು ಅನೇಕರು ಸೀತಾ ತಾರ ಅಂತ ಹೇಳಿದ್ರು, ತಾರಾ ತಾರ ಅಂತ ಹೇಳುತ್ತಾರೆ. ಒಬ್ಬ ತಾರೆ ಬೃಹಸ್ಪತಿ ಹೆಂಡತಿ ತಾರೆ, ಇನ್ನೊಬ್ಬ ತಾರೆ ವಾಲಿ ಹೆಂಡತಿ ತಾರೆ ಸೇರಿಸ್ತಾರೆ, ತಪ್ಪದು. ವಾದಿರಾಜ ಸ್ವಾಮಿಗಳು ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕಾದ್ರೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥ, ಆ ತಾರ ಈ ತಾರೆ ಅಲ್ಲ, ಈ ತಾರೆ ಬೃಹಸ್ಪತಿ ಆಚಾರ್ಯ ಹೆಂಡತಿ ತಾರೆ ಇದ್ದಾಳಲ್ಲ ಆ ತಾರೆ ಬಗ್ಗೆ ಅಲ್ಲಿ ಬಂದರು, ಈ ತಾರೆ ಬಗ್ಗೆ ಬರಲಿಲ್ಲ. ಯಾಕಂದ್ರೆ ಈಗ ತಪ್ಪು ಮಾಡಿದ್ದಾಳ ಸಮಯದಲ್ಲಿ, ಸುಗ್ರೀವ ವಾಸ ಮಾಡಿದ ತಪ್ಪೇನೆ, ಆದ್ರೆ ದೇವತೆ ತಪ್ಪು ತಿದ್ಕೋತಾಳೆ. ಬಟ್ ಟೈಮ್ ಬೀಯಿಂಗ್ ಅದು ಆಸಕ್ತಿ ಆಯ್ತಂತ. ಅದರ ಫಲ ಏನಾಯ್ತು ಅಂದ್ರೆ ಅವಳಿಗೆ ಆ ರೂಪದಿಂದ ಮೂಲ ರೂಪ ಸೇರ್ಕೊಳ್ಳಕ್ಕಾಗಲಿಲ್ಲ ಅಂತ ಹೇಳಿದ್ದಾರೆ. ತಾರಾ ದೇಹೇ ಸೂರ್ಯದಸ್ಯ ಅಂಗ ಸಂಗಾತ್ ಸ್ವರ್ಗಂ ನಾಗಾತ್ ಅಂತರಿಕ್ಷಾದಿಹಾಸಿ ಆಚಾರ ನಿರ್ಣಯ. ಆದ್ರೆ ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಅವಳು ಹಾಗೆ ಆಕಾಶದಲ್ಲೇ ಇರಬೇಕಾಗಿತ್ತಂತ. ಹಾಗೇನೆ ಕೊನೆಗೆ ಅವ್ ಪರಿಹಾರ ಯಾವಾಗ ಆಗ್ಬೇಕೀಗ? ತನ್ನ ಗಂಡ ಅರ್ಜುನ ಇಂದ್ರದೇವರು ಅಥವಾ ಅರ್ಜುನನಾಗಿದ್ದಾನೆ, ಅವನ ಮೂಲಕ ಮತ್ತೊಮ್ಮೆ ಅವಳು ಅನುಗ್ರಹಿತಳಾದ ಮೇಲೆ ವಾಪಸ್ ಹೋಗಬೇಕು. ಮೊದಲನೇ ಶಿಕ್ಷೆ ಸ್ವರ್ಗಕ್ಕೆ ಹೋಗದೆ ಅನೇಕ ವರ್ಷಗಳ ಅನೇಕ ವರ್ಷ ಸಣ್ಣ ಪುಟ್ಟ ವರ್ಷಗಳೆಲ್ಲ. ಮತ್ತೆ ರಾಮಾಯಣಕ್ಕೂ ಮಹಾಭಾರತಕ್ಕೂ ಗ್ಯಾಪ್ ಹೇಳಿದ್ದೇನೆ, ಕೋಟ್ಯಂತರ ವರ್ಷ ಗ್ಯಾಪ್ ಇದೆ, ಅಷ್ಟು ದಿವಸ ದೂರ ಇರಬೇಕು. ಆ ಒಂದಿನ್ನೊಂದು ಶಚಿಯಾಗಿ ಮೂರು ರೂಪದಲ್ಲೇ ಇರ್ತಾಳೆ, ದೇವತೆಗಳು ಸಾಂಶ್ಯರಾದ್ದರಿಂದ ಮೂರು ಶಚಿಯಾಗಿ ಇಂದ್ರಜಿತ್ತೇ ಇರ್ತಾಳೆ. ಈ ರೂಪದಿಂದ ವಾಪಸ್ ಹೋಗಾಗಿನ ಈ ರೂಪದಿಂದ ಹಾಗೆ ಇರಬೇಕು. ಆ ಶರ್ಟ್ ಬಿಸಾಕಿದ್ರೆ ಹಾಗೂ ಹಾಗೆ, ಒಂದು ದೇಹ ಅಂದ್ರೆ ಒಂದು ಬಟ್ಟೆ ಇದ್ದೀಗ ನಮ್ಗೆ ಇನ್ನೊಂದ್ಸರಿ ಆಪರೇಷನ್ ಅಂದ್ರೆ ಉಟ್ಕೊಳ್ಳಾಗಿಲ್ಲ ಅಂತ ಹೇಳಿಕೊಂಡ್ರೆ ಹಾಗೂ ಹಾಗೆ. ಆ ರೀತಿ ಈ ದೇಹ ಮಾತ್ರ ಇಲ್ಲಿದೆ, ಈ ದೇಹ ಶುದ್ಧಿ ಆಗಬೇಕು. ಅದಕ್ಕೆ ಇಷ್ಟು ದಿವಸಕ್ಕಾದ ಹುಟ್ಟಿ ಬಂದು ಮದುವೆ ಆಯ್ತು ಈಗ. ಆದ್ರೂ ಕೂಡ ಆ ಪಾಪದ ಶೇಷ ಇತ್ತಲ್ಲ, ಅದರಿಂದ ಗಂಡಿಗೆ ಹೆಚ್ಚಿರಲಿಕ್ಕಾಗಲಿಲ್ಲ ಅವನಿಗೆ. ಅದು ಪೂರ್ತಿ ಯಾವಾಗ ಮುಗಿಯುತ್ತೆ? ಇವರು ಸ್ವರ್ಗಾರೋಹಣ ಮಾಡೋತ್ತಿಗೆ ಮುಗಿಯುತ್ತೆ. ಆಮೇಲೆ ಯಾಕೆ ಮೂಲ ರೂಪಕ್ಕೆ ಹೋಗ್ಬಿಡ್ತಾರೆ? ಅಷ್ಟು ಲಾಂಗ್ ಗ್ಯಾಪ್ ಬರಬೇಕು ಆಯ್ತು ಅಂತ ಹೇಳ್ತಾರೆ. ಅದು ಕೂಡ ಆಕೆ ದೇವತಾ ಸ್ತ್ರೀಯಾಗಿ ಅತ್ಯಂತ ದೈವಿಕ ಹಿನ್ನೆಲೆಯೊಳಗೆ ಪ್ರಾರಬ್ಧ ಕರ್ಮದ ಹಿನ್ನೆಲೆಯೊಳಗೆ ಆ ರೀತಿ ಇದ್ದಿದ್ದರ ಫಲ ಹೀಗಾಯ್ತು. ಅಂದ ಮೇಲೆ ಯಾವುದೇ ರೀತಿಯಲ್ಲಿ ಮಾಡತಕ್ಕಂತಹ ಈ ಪಾತಿವೃತ್ಯಾದಿಗಳನ್ನು ಕಳ್ಕೊಳ್ಳೋದು ತುಂಬಾ ಅಪಾಯಕರ ಅನ್ನೋ ಅಂಶವನ್ನ ಶಾಸ್ತ್ರ ಹೇಳುತ್ತೆ. ಎಂತ ದೇವತಾ ಸ್ತ್ರೀಯರಿಗೂ ಕೂಡ ತಪ್ಪು ತಪ್ಪೇ, ಆದ್ದರಿಂದ ತುಂಬಾ ಜನ ಎಚ್ಚರದಿಂದ ಇರಬೇಕು ಅಂತ ತಾತ್ಪರ್ಯ. ಅವಳನ್ನು ಬಿಟ್ಟು ಅರ್ಜುನ ಹೊರಟ, ಒಂದು ಸಂಚಾರ ಮಾಡ್ತಾ ಮಾಡ್ತಾ ಆತ ಕಾಲಿಟ್ಟಿದ್ದು ಪ್ರಭಾಸ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದ. ಅರ್ಜುನ ಪ್ರಭಾಸ ಕ್ಷೇತ್ರಕ್ಕೆ ಅಂತ ಹೊರಡ್ತಾ ಇದ್ದಾನೆ. ದಾರಿಯೊಳಗೆ ಈಗ ಪ್ರದಕ್ಷಿಣಾಕಾರ ಸುತ್ತಾರೆ, ಇಡೀ ಭರತಖಂಡವನ್ನ ಪ್ರದಕ್ಷಿಣಾಕಾರವಾಗಿ ಬರ್ತಾ ಬರುತ್ತೆ. ಅದು ಭೂ ಪ್ರದಕ್ಷಿಣೆ ಅಂತ ಹೆಸರು. ಇವತ್ತು ಭೂ ವಿಶ್ವ ಪ್ರದಕ್ಷಿಣೆ ಮಾಡಬೇಕಾಗಿಲ್ಲ, ಭರತಖಂಡ ಒಂದೇ ಪ್ರದಕ್ಷಿಣೆ ಮಾಡಿದ್ರೆ ಭೂ ಪ್ರದಕ್ಷಿಣೆ ಮಾಡಿದ್ರೆ ಪುಣ್ಯ ಬಂದ್ಬಿಡುತ್ತೆ. ಯಾಕೆಂದ್ರೆ ಇದು ವಿಹಿತ ದೇಶ, ಇದು ಒಂದೇನೆ. ಸದ್ವೀಪ ವಾರಿ ಸಪ್ತಕ ಭೂತ ಧಾತ್ರ್ಯ ಮಧ್ಯೇಪಿ ಕರ್ಮಭೂಮಿ ಭಾರತ ನಾಮಖಂಡೇ. ಸಂಚಾರ ಮಾಡ್ತಾ ಮಾಡ್ತಾ ಆತ ಪ್ರಭಾಸ ಈ ಎಂಡಿಗಿದೆ, ಆತ ಇದ್ದಿದ್ದು ಈ ಎಂಡಿಗೆ. ಪ್ರಭಾಸಕ್ಕೆ ಹೋಗಬೇಕಾದ್ರೆ ಇಡೀ ರೌಂಡ್ ಹಾಕೊಂಡು ಹೋಗಬೇಕು. ಸಂಚಾರ ಮಾಡ್ತಾ 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 ಅರ್ಜುನ ಆಗ ತಿರುಪತಿಗೂ ಬಂದಿದ್ದ ಅಂತ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ತಿರುಪತಿಯಲ್ಲಿ ವಾಸ ಮಾಡಿದ್ದಂತೆ, ತಿರುಪತಿಯಲ್ಲಿ ಕೆಲವು ದಿವಸ ಇದ್ದು ಸಂಚಾರ ಹೋದ ಅಂತ ಹೇಳಿ ವೆಂಕಟೇಶ ಕಲ್ಯಾಣದ ಕಥೆಯಲ್ಲಿ, ಬಹಿಷೋತ್ರ ಪುರಾಣದಲ್ಲಿ ಬರೋದಿಲ್ಲ ಅದು, ಬೇರೆ ಪುರಾಣದ ಕಥೆಗಳೊಳಗೆ ಅಜ್ಜರ ಬಂದ ಉಲ್ಲೇಖ ಬರೋದು. ಆ ಸಂಚಾರ ಮಾಡ್ತಾ ಇನ್ನು ಮುಂದೆ ಹೋದ, ಕೊನೆಗೆ ಆತ ಕನ್ಯಾಕುಮಾರಿಗೆ ಬರ್ತಾ ಇದ್ದ. ಕನ್ಯಾಕುಮಾರಿ ಹತ್ರ ಬಂದ, ಕನ್ಯಾತೀರ್ಥ ಅಂತ ತೀರ್ಥ ಇದೆ, ಕನ್ಯಾಕುಮಾರಿ ಕ್ಷೇತ್ರನೂ ಇದೆ, ಕನ್ಯಾತೀರ್ಥ ಸರೋವರ ಕೂಡ ಅಲ್ಲಿ. ಆ ಕನ್ಯಾಕುಮಾರಿಯ ವೈಭವ ಅಂದ್ರೆ ಮೂರು ಸಮುದ್ರಗಳ ಸಂಗಮ. ಪ್ರಯಾಗದಲ್ಲಿ ಮೂರು ನದಿಗಳು ಸೇರುತ್ತೆ, ಗಂಗಾ ಯಮುನಾ ಮತ್ತು ತ್ರಿವೇಣಿ ಸರಸ್ವತಿ. ಇಲ್ಲಿ ಹಾಗಲ್ಲ, ಮೂರು ಸಮುದ್ರಗಳು ಒಟ್ಟಿಗೆ ಸೇರುತ್ತೆ. ಉತ್ತರ ಸಮುದ್ರ ಬಿಟ್ಟರೆ ಮೂರು ಸಮುದ್ರ ಸೇರುತ್ತೆ. ಉತ್ತರ ಸಮುದ್ರ ಇಲ್ಲವಲ್ಲ ನಮಗೆ, ಬೆಟ್ಟ ತಾನೇ ಇರೋದು. ಒಂದು ಮೂರು ಕಡೆ ಸಮುದ್ರ ಇದೆ, ಮೂರು ಸೇರುತ್ತೆ. ಆ ಸಮುದ್ರ ಬೇರೆ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಹರಿಯೋದಿಲ್ಲ, ಅಡ್ಡ ಹೀಗೆ ಹೊಡೆಯುತ್ತೆ ಸಮುದ್ರಗಳು. ಸಮುದ್ರದ್ರಯ ಸಂಗಮದ ಪವಿತ್ರ ಜಾಗ ಅಲ್ಲಿ. ಸನ್ಸೆಟ್ ಸನ್ರೈಸ್ ನೋಡೋದಕ್ಕೂ ಬಹಳ ಅಪೂರ್ವ. ಇಲ್ಲೇ ಹುಟ್ಟು ಇಲ್ಲೇ ಮುಳುಗಾಣ್ತಾನೆ ಸೂರ್ಯ, ಬೆಳಿಗ್ಗೆ ನೋಡಿದಾಗ ಇಲ್ಲಿ ಇರ್ತಾನೆ, ಮುಳುಸ ಇಲ್ಲೇ ಕಂಡ ಕಾಣ್ತಾನೆ. ಇಡೀ ಜಗ ಅಷ್ಟೊತ್ತಿಗೆ ಇಷ್ಟು ಸಾವಿರಾರು ಮೇಲೆ ಗ್ಯಾಪ್ ಇರುತ್ತೆ. ಮತ್ತೆ ಅದು ಒಳ್ಳೆ 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 ಸ್ಪಾಟ್ ಬೆಳಿಗ್ಗೆ ನೋಡ್ಬೇಕಾದ್ರೆ. ಕನ್ಯಾಕುಮಾರಿ ವಿಗ್ರಹ ಬಾರಿ ಸುಂದರವಾದ ವಿಗ್ರಹ, ಆದ್ರೆ ಜನಕ್ಕೆ ತಪ್ಪು ತಿಳುವಳಿಕೆ ಉಂಟು, ಅದು ಪಾರ್ವತಿ ವಿಗ್ರಹ ಅಂತ ಹೇಳಿ. ಅದು ಪಾರ್ವತಿ ವಿಗ್ರಹ ಅಲ್ಲ, ಅದು ಲಕ್ಷ್ಮೀ ವಿಗ್ರಹ ಅಂತ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ. ಅದು ಪಾರ್ವತಿ ವಿಗ್ರಹ ಅಲ್ಲ, ಕನ್ಯಾ ಕನ್ಯೆ ಮಾನ್ಯತಮೇ ಋಣಾಂ ಅಸಿ ಮನ್ಮಥ ಮಾತಾತ್ಮಂ ಕನ್ಯೆ ಮಾನ್ಯತಮೇ ಋಣಾಂ. ನೀನು ಮನ್ಮಥನ ತಾಯಿಯಾದ ಮಹಾಲಕ್ಷ್ಮಿಯ ಹೊರತು ಗೌರಿ ಅಲ್ಲ. ಗೌರಿ ಪೂಜೆ ಮಾಡಬಾರದು ಅಂತಲ್ಲ, ಅಲ್ಲಿರೋದು ಮಹಾಲಕ್ಷ್ಮಿ, ಅದು ಮುಖ್ಯ. ನೆಟ್ಟೋ ಸಹಿತ ಹೆಚ್ಚು ಕಡೆ ಮಾಡ್ಕೊಂಡವರಿದ್ದಾರೆ. ಹೇಳಿದ್ದೆ ಈ ಕೊಲ್ಲೂರು ಇದೆಯಲ್ಲ, ಉಡುಪಿ ಹತ್ರ ಕೊಲ್ಲೂರು ಇದೆಯಲ್ಲ, ಆ ಕೊಲ್ಲೂರು ಮಹಾಲಕ್ಷ್ಮಿ ಅಲ್ಲ, ಅಲ್ಲಿರೋದು ಪಾರ್ವತಿ ಇರೋದು. ಕೊಲ್ಲೂರು ಮೂಕಾಂಬಿಕಾ ಅಂತಾನೆ ಹೆಸರು, ಅಂಬಿಕಾ ಅಂದ್ರೆ ಪಾರ್ವತಿ, ಹೆಸರು ಮೂಕಾಂಬಿಕಾ ಅಂತ ಕರೆದ್ರೆ ಲಕ್ಷ್ಮಿ ಅಂತ ಕರೆದ್ರೆ ತಪ್ಪದು. ಮೂಕಾಂಬಿಕಾ ಕ್ಷೇತ್ರನೇ ಹೊರತು ಇದಲ್ಲ. ಇಲ್ಲಿರೋದು ಪಾರ್ವತಿ ಅಲ್ಲ, ಲಕ್ಷ್ಮಿ. ನಮ್ಮ ಜನ ಹೇಗೆ ಮಾಡಿದ್ದಾರೆ ನೋಡಿ, ಲಕ್ಷ್ಮಿ ಇದ್ದಲ್ಲಿ ಪಾರ್ವತಿ ಅಂತ ತಿಳ್ಕೊಂಡ್ರು, ಪಾರ್ವತಿ ಲಕ್ಷ್ಮಿ ಅಂತ ತಿಳ್ಕೊಂಡ್ರು. ಈ ರೀತಿ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಫಲ ಬರೋದಿಲ್ಲ. ಯಾವ್ದೋ ಬ್ಯಾಂಕ್ ಆಗಿ ಯಾವ್ದೋ ಚೆಕ್ಕಿ ಹಾಕಿದ್ರೆ ವಾಪಸ್ ಬರುತ್ತೆ ಹೊರತು ಮುಟ್ಟದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಮಧ್ಯೆ ಜೊತೆಗೆ ಟೈಮ್ ವೇಸ್ಟ್ ಬೇರೆ ಆಗುತ್ತೆ. ಎಲ್ಲಿರೋ ಅಲ್ಲೇ ತಿಳ್ಕೋಬೇಕು, ಹೆಚ್ಚು ಕಡಿಮೆ ಆಗಬಾರದು. ಆಚಾರ್ಯ ಹೇಳ್ತಾರೆ, ಅವತಾರಾನ್ ಹರೇರ್ ಜ್ಞಾತ್ವಾ ನಾವತಾರ ಹರೇಶ್ಚಯೇ ತದಾವೇಶಾಂತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿ ನಚಾನ್ಯತ. ತಪ್ಪು ತಿಳುವಳಿಕೆ ಎಲ್ಲಿ ಬಂದರೂ ಕೂಡ ನಮ್ಮ ಸಾಧನೆಗೆ ಒಂದು ವಿಘ್ನ ಬಂದಾಗ ಲೆಕ್ಕ. ಪ್ಲಸ್ ಅಂಡ್ ಮೈನಸ್ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿದ್ರು ಕೂಡ ಮಾರ್ಕ್ಸ್ ಅಫೆಕ್ಟ್ ಆಗೇ ಆಗುತ್ತೆ. ಪರ್ಫೆಕ್ಟ್ ಬರೆದ್ರೆ ಮಾತ್ರ ಪೂರ್ತಿ ಮಾರ್ಕ್ಸ್ ಬರೋದು, ಎಲ್ಲೂ ತಪ್ಪು ತಿಳುವಳಿಕೆ ಬರಬಾರದು. ಅಲ್ಲಿ ಬಲರಾಮದೇವರು ತೀರ್ಥಯಾತ್ರೆ ಕಾಲಕ್ಕೂ ಕನ್ಯಾಕುಮಾರಿಗೆ ಹೋಗಿರ್ತಾರೆ, ಇವರು ಕನ್ಯಾಕುಮಾರಿಗೆ ಹೋಗ್ತಾರೆ, ಸ್ವತಃ ಆಚಾರ್ಯರು ಕನ್ಯಾಕುಮಾರಿಗೆ ಹೋಗಿದ್ದಾರೆ. ಇದು ಆಶ್ಚರ್ಯ, ಮಧ್ವಾಚಾರ್ಯರು ಕೂಡ ಕನ್ಯಾತೀರ್ಥೆ ಸುಖತೀರ್ಥ ಆಪ್ಲುತ ಅಂತ ಮಧ್ವದಲ್ಲಿ ಬರುತ್ತೆ. ಒಳ್ಳೆ ಪವಿತ್ರವಾದ ಕ್ಷೇತ್ರ ಆ ಕನ್ಯಾತೀರ್ಥ ಅಂತ ಏನು ತೀರ್ಥ ಇದೆಯಲ್ಲ, ಅನೇಕರು ಅಲ್ಲಿ ಹೋಗಿರೋದಿಲ್ಲ. ಮೊದಲನೇದಾಗಿ ಹೋದವರೆಲ್ಲ ಸಮುದ್ರ ಸನ್ಸೆಟ್ ಸನ್ರೈಸ್ ನೋಡ್ತಾರೆ ಹೊರತು ಅಲ್ಲಿ ಸ್ನಾನ ಮಾಡೋ ಅಭ್ಯಾಸ, ಮನೆಯಲ್ಲೇ ಸ್ನಾನ ಮಾಡೋದಿಲ್ಲ, ಪಾಪ ಅಲ್ಲಾಕ್ ಮಾಡ್ತಾರೆ, ಮಾಡೋ ಅಭ್ಯಾಸನೇ ಇರೋದಿಲ್ಲ. ಇನ್ನು ಎರಡನೇದಾಗಿ ಇಲ್ಲಿ ಕನ್ಯಾತೀರ್ಥ ಅಂತ ತೀರ್ಥ ಇದೆ, ಅಲ್ಲಿ ಸ್ನಾನ ಮಾಡಿದರೆ ಮಹಾಪುಣ್ಯ ಅಂತ ವಾದಿರಾಸವಳು ಬರೀತಾರೆ. ಯಾ ಸೂತೆ ಸೇವಮಾನಾಂ ಭಾಗ್ಯ ಆರೋಗ್ಯ ಅಪುನರ್ಭವಾನ್ ಕನ್ಯಾಕಿಲೇಯಂ ತೀರ್ಥಂಚ ಕನ್ಯಾತೀರ್ಥ ವಿಧಂ ಕಿಲ. ತೀರ್ಥ ಪರ್ವದಲ್ಲಿ ವರ್ಣನೆ ಮಾಡ್ತಾರೆ, ಅಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವ್ರ ಆರೋಗ್ಯ ಬರುತ್ತೆ ಅಂತ ಹೇಳ್ತಾರೆ. ರೋಗಿಗಳು ಟ್ರೈ ಮಾಡ್ಬೇಕು ಅದನ್ನೆಲ್ಲ ಕೂಡ. ಯಾಸೂತೆ ಸೇವಮಾನಾಂ ಭಾಗ್ಯ ಆರೋಗ್ಯ ಅಪುನರ್ಭವಾನ್, ಅವರಿಗೆ ಸಂಪತ್ತು ಬರುತ್ತಂತೆ ಬಡವರಾಗಿದ್ರೆ, ರೋಗಿಗಳಾಗಿದ್ರೆ ಆರೋಗ್ಯ ಬರುತ್ತಂತೆ. ಮತ್ತು ಸಂಸಾರಿಗಳಿಗೆ ಮೋಕ್ಷ ಕೊಡೋ ಶಕ್ತಿ ಇರತಕ್ಕಂಥ ತೀರ್ಥ ಅದು, ಅಲ್ಲಿ ಸ್ನಾನ ಮಾಡೋದು ಮಹಾಪುಣ್ಯಕರ ಅಂತ ಹೇಳಿ ದೊಡ್ಡ ಸರೋವರ ಉಂಟು, ಅದನ್ನು ಜನ ನೋಡಿ ಅಲ್ಲಿ ಸ್ನಾನ ಮಾಡೋ ಅಭ್ಯಾಸ ಮಾಡಬೇಕು. ಅರ್ಜುನನು ಅಲ್ಲಿಗೆ ಹೋದ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ, ಅರ್ಜುನ ಸ್ನಾನ ಮಾಡಲಿಕ್ಕೆ ಹೋದ. ಅಲ್ಲಿ ಐದು ನಾರಿ ತೀರ್ಥ ಅಂತಲೂ ಕರೀತಾರ. ಅಲ್ಲಿ ಅರ್ಜುನ ನೋಡಿದನಂತೆ ಆಶ್ಚರ್ಯವಾಯ್ತಾನೆ, ಒಬ್ಬರು ಸ್ನಾನ ಮಾಡ್ತಾ ಇಲ್ಲ ಜಾಗದೊಳಗೆ. ಇನ್ನು ಬೇರೆ ಬೇರೆ ಸರೋವರ ಇವೇ, ಬೇರೆ ಸರೋವರ ಇವತ್ತಾವುದು ಉಳ್ಕೊಂಡಿಲ್ಲ, ಅವ ತುಂಬಾ ಸರೋವರಗಳಿದ್ವು ಅಂತೆ, ಎಲ್ಲ ಕಡೆ ಸ್ನಾನ ಮಾಡ್ತಿದ್ರು, ಅಲ್ಲಿ ಮಾತ್ರ ಯಾರು ಸ್ನಾನ ಮಾಡ್ತಾನೆ ಇಲ್ಲ. ಅರ್ಜುನಿಗೆ ಆಶ್ಚರ್ಯವಾಯ್ತು ಅಂತ ಹೊತ್ತಲ್ಲಿ ನಾವು ಯಾವಾಗಲೂ ಕೇಳಬೇಕು, ಯಾವಾಗಲೂ ಕೂಡ ಯಾರು ಒಂದು ದೊಡ್ಡ ಸರೋವರ ಏನ ಯಾರು ಉಪಯೋಗಿಸ್ತಾ ಇಲ್ಲ ಅಂದ್ರೆ ಬಂದು ಯಾಕೆ ಅಂತ ಕೇಳಬೇಕು. ಯಾರೆಲ್ಲ ಬಿಡೋ ಪುಣ್ಯ ಜಾಗ ಖಾಲಿ ಇದೆ ಅಂತ ದಬಕ್ಕೆ ಮುಳುಗಿಬಿಡೋದು, ಮೊಸಳೆ ಬಾಯಿ ಸಿಕ್ಕಾಕೊಳ್ಳೋದು ಮಾಡಬಾರದು. ಅದಕ್ಕೆ ಶಾಸ್ತ್ರ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಯಾವ್ದಾರು ಊರಿಗೆ ಹೋದ ಕಾಲಕ್ಕೆ ಆ ಜನ ಏನ್ ಮಾಡ್ತಾರೋ ಅಬ್ಸರ್ವ್ ಮಾಡಿ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಉಪಯೋಗಿಸ್ತಾ ಇದ್ರೆ ಸರಿ ಇದೆ ಅಂತ ಅರ್ಥ, ಉಪಯೋಗಿಸ್ತೋ ಏನೋ ದೋಷ ಇದೆ ಅಂತ ಅರ್ಥ. ಅದೆಲ್ಲ ಅರ್ಜುನ ಪ್ರಶ್ನೆ ಮಾಡ್ತಾರ, ಯಾಕೆ ಅಂತ ಕೇಳಿದ್ರು ಋಷಿಮುನಿಗಳನ್ನ. ಇವತ್ತು ಋಷಿಮುನಿಗಳು ಯಾರೆಲ್ಲ ಬಿಡಿ, ಅಲ್ಲಿ ಗೈಡ್ಗಳಿರ್ತಾರೆ ಹೊರತು ಋಷಿಮುನಿಗಳು ಯಾರು ಎಲ್ಲೂ ಸಿಗೋದ್ರೆ ಅಲ್ಲಾಕ್ ಸಿಗ್ತಾರೆ ಪಾಪ. ಅಲ್ಲಿ ಹೋಗಿ ಕೇಳ್ತಾರೆ ಋಷಿಗಳನ್ನ ಮುನಿಗಳನ್ನ, ಇಷ್ಟರ ಎಲ್ಲ ಕಡೆ ಸ್ನಾನ ಮಾಡ್ತಾರೆ, ಇಲ್ಲಿ ಯಾಕೆ ಮಾಡೋದಿಲ್ಲ ಅಂತ ಕೇಳಿ. ಇದು ದೊಡ್ಡ ಸರೋವರ ಮತ್ತೆ ಒಳ್ಳೆ ವಾಟರ್, ಒಳ್ಳೆ ಶುದ್ಧವಾದ ನೀರು, ನೋಡೋದಕ್ಕೆ ಯಾವ ಡಿಫೆಕ್ಟ್ ಕಾಣ್ತಾ ಇಲ್ಲ. ನೋಡೋದಕ್ಕೆ ಕೊಳಕಿದ್ರೆ ಬಿಡಿ, ಯಾಕೆ ಅದು ಗೊತ್ತಾಗ್ಬಿಡುತ್ತೆ, ವಾಸನೆ ಹೊಡಿತಾ ಇದ್ದು ಏನಾಗ್ಬಿಟ್ಟಿದ್ರೆ ಅರ್ಥ ಆಗಿಬಿಡುತ್ತೆ. ಈ ಸ್ವಚ್ಛವಾದ ಸರೋವರದಲ್ಲಿ ಯಾಕೆ ಸ್ನಾನ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಅವ್ರ ಕಾರಣ ಹೇಳ್ತಾರೆ. ಆ ಕಾರಣ ಏನಂತ ಇವತ್ತು ಬೇಡ, ನಾಳೆ ದಿವಸ. ಯಾಕೆ ಏನ್ ಸ್ನಾನ ಮಾಡ್ತಾರೆ, ನಾವೆಲ್ಲ ಏನ್ ಮಾಡಿ ಬೇರೆ ತೀರ್ಥಕ್ಕೆ ಹೋದ ಈಗಿದ್ದು ಇರ್ಬೋದು, ನಾ ಸ್ನಾನ ಮಾಡೋದು ಬಿಡ್ಲಕ್ಕೆ ಹೋಗ್ಬಾರದು, ಮತ್ತೆ ಎಲ್ಲ ಇದ್ಬೋದು ಬಿಡಿ ಅಲ್ಲೇ ಕೂಡ ಅಂತ ತಿಳ್ಕೊಳ್ಬೇಕಾದ ಕಾರಣ ಇಲ್ಲ. ಬಹಳ ಅಪೂರ್ವ ಕಾರಣ. ಪ್ರತಿಯೊಂದು ಹಿನ್ನೆಲೆಯಲ್ಲೂ ಕೂಡ ಮಹಾಭಾರತ ಅಂದ್ರೆ ರೋಮಾಂಚಕವಾದ ಕಥೆ. ಜಗತ್ತಿನ ಯಾವ ಕಥೆಯೂ ಕೂಡ ಮಹಾಭಾರತ ಕಥೆಯಷ್ಟು ಆಕರ್ಷಕವಾಗಿಲ್ಲ, ಅಷ್ಟು ಲೆಂತ್ ಯಾವುದೂ ಇಲ್ಲ, ಅಷ್ಟು ಅಟ್ರಾಕ್ಟಿವ್ ಯಾವುದೂ ಇಲ್ಲ. ಅತ್ಯದ್ಭುತವಾದ ಒಂದು ಹಿನ್ನೆಲೆ ಹೇಳ್ತಾ ಇದ್ದಾರೆ. ನಾಳೆ ದಿವಸ ಅದು, ಮತ್ತೆ ನಾಳೆ ಸುಭದ್ರಾ ಕಲ್ಯಾಣ ಆಗೇ ಆಗುತ್ತೆ. ನಾಳೆ ಸುಭದ್ರಾ ಕಲ್ಯಾಣ ಎರಡನ್ನು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದಗೋಚಮಹಂ ತೇನ ಪ್ರಿಯತಾಂ ಕಮಲಾನಯಃ.